योऽन्तः प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका हराय भजकानिष्टहराय पुरवैरिणे भवाय भवते भूयात् शिवाय शिरसा नमः सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवत ಶ್ರೀಮನ್ ಮಹಾಭಾರತದಲ್ಲಿ ಭೀಷ್ಮರು ಧರ್ಮರಾಜನಿಗೆ ಅವನ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ವಾಯುದೇವರ ಜೀವೋತ್ತಮತ್ವವನ್ನು ಸಾರ್ತಕ್ಕಂತಹ ಶಾಲ್ಮಲಿ ವೃತ್ತಾಂತವನ್ನು ತಿಳಿಸಿದರು. ಶಾಲ್ಮಲಿ ತನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳದೆ ವಾಯುದೇವರ ಅನುಗ್ರಹವಿಲ್ಲದೆ ನಾನು ಬದುಕಿದ್ದೇನೆ ಅನ್ನೋ ಭ್ರಮೆಗೆ ಒಳಗಾದಾಗ ನಾರದರಿಂದ ಪ್ರಾರ್ಥಿತರಾದ ವಾಯುದೇವರು ಬಂದು ಆತನಿಗೆ ದಾನವನ್ನು ಕೊಟ್ಟರು. ಆಗ ವಾಲ್ಮೀಕಿ ಶಾಲ್ಮಲಿಗೆ ಅರ್ಥವಾಯಿತು, ತಾನು ಬದುಕಿದ್ದು ತನ್ನ ಸ್ವಂತ ಸಾಮರ್ಥ್ಯದಿಂದಲ್ಲ, ಬ್ರಹ್ಮದೇವರು ಒಮ್ಮೆ ಅಲ್ಲಿ ಕುಳಿತು ಹೋದ ಪುಣ್ಯದ ಪ್ರಭಾವದಿಂದ ತಾನು ಸುರಕ್ಷಿತನಾಗಿದ್ದೆ, ವಾಯುದೇವರು ಅದಕ್ಕೋಸ್ಕರ ತನ್ನ ರಕ್ಷಿಸಿದ್ರು ಅಂತ ಆಗ ಅರ್ಥ ಮಾಡಿಕೊಂಡು ಕೊನೆಗೂ ಒಂದರ್ಥದಲ್ಲಿ ತನ್ನ ಸೋಲನ್ನು ಒಪ್ಪಿಕೊಂಡ. ಆದ್ದರಿಂದ ನಮಗಿಂತ ದೊಡ್ಡವರಾದವರ ದ್ರೋಹವನ್ನು ಎಂದೂ ಸಹ ಮಾಡಲೇಬಾರದು. ಪ್ರಶಸ್ಯತೆಯೇನೋ ಬಲಿಭಿರು ವಿರೋಧ, ಬಲಿಷ್ಠರೊಂದಿಗೆ ಎಂದೂ ವಿರೋಧವನ್ನು ಮಾಡಿಕೊಳ್ಬಾರ್ದು. ವಾಯುದೇವರು ಭಾರಿ ಬಲಿಷ್ಠರು, ಅದಕ್ಕೆ ಅವರಿಗೆ ಬಡಿತ್ತ ಅಂತಾನೆ ಬಡಿತ್ತ ಸೂಕ್ತ ಪ್ರಾರಂಭವಾಗೋದು ಶುರುವಾಗೋದೇ ಹಾಗೆ. ಬಲ್ ಅಂತ ಪದ, ಇತ್ತ ಅಂತ ಮುಂದಿನ ಪದ, ಬಲ್ ಅಂದರೆ ಬಲಾತ್ಮಕರು ಅಂತ ಅರ್ಥ. ವಾಯು ಶಬ್ದಕ್ಕೆ ಅರ್ಥನೇ ಇದು, ವಾಯು ಅಂತ ಹೇಳಿದರೆ ಬಲಜ್ಞಾನ ಸ್ವರೂಪರು ಅಂತಲೇ ಅರ್ಥ ಅದಕ್ಕೆ. ಅಂತಹ ವಾಯುದೇವರ ದ್ರೋಹ ಎಂದೂ ಸಹ ಉನ್ನತಿಗೆ ಕಾರಣವಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ವಾಯುಸ್ಥಿತಿಯಲ್ಲಿ ಹೇಳಬೇಕಾದ್ರೆ ಅಸ್ಮಿನ್ ಅಸ್ಮದ್ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣರಣಿಕಃ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ ಯಸ್ತೂ ದಾಸ್ತೇ ಸ ಆಸ್ತೇ ಅಧಿಭವ ಬಸುಲಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನವಸತಿ ಸತತಂ ಪಂಚಕಷ್ಟೇ ಅತಿಕಷ್ಟೇ. ವಾಯುದೇವರನ್ನು ಯಾರು ಎದುರಾಕೊಳ್ತಾರೆ, ಅವರಿಗೆ ವಿರುದ್ಧವಾಗಿ ಹೋಗ್ತಾರೆ, ಅವರು ಎಂದೂ ಸಹ ಭಯಂಕರವಾದ ತಮಸ್ಸು ಮೊದಲಾದ ದುರ್ಗತಿಗೆ ಹೋಗ್ತಾರೆ ಹೊರತು ಸದ್ಗತಿ ಹೋಗಲಿಕ್ಕೆ ಅವಕಾಶವೇ ಇಲ್ಲ ಅನ್ನೋದು ಅದರ ಒಟ್ಟು ಬಥಿತವಾದ ಅರ್ಥ. ಇನ್ನು ಮುಂದುವರಿಸಿ ಧರ್ಮರಾಜನ ಮತ್ತೊಂದು ಪ್ರಶ್ನೆಯನ್ನು ಮುಂದಿಟ್ಟ. ಇಡೀ ನಿಮ್ಮ ಇತಿಹಾಸದೊಳಗೆ, ನಿಮ್ಮ ಸುದೀರ್ಘ ಕಾಲದ ಜೀವನ, 800 ವರ್ಷದ ಜೀವನ, ಇಂಥ ಒಂದು ದೀರ್ಘ ಜೀವಿತದ ಅವಧಿಯಲ್ಲಿ ನೀವು ಏನಾದರೂ ಸಹ ಸತ್ತವರು ಮರಳಿ ಬದುಕಿದ್ದನ್ನು ಕಂಡಿದ್ದೀರಾ ಅಥವಾ ಕೇಳಿದ್ದೀರಾ ಅಂತ ಕೇಳಿದಾಗ ಭೀಷ್ಮರು ಅದಕ್ಕೆ ಉತ್ತರ ಕೊಡಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಧರ್ಮರಾಜ, ನೈಮಿಷಾರಣ್ಯದಂಥ ಪುಣ್ಯಕ್ಷೇತ್ರ, ಅದರ ಹತ್ತಿರ ಬ್ರಾಹ್ಮಣ ದಂಪತಿಗಳು ವಾಸ ಮಾಡಿಕೊಂಡಿದ್ದರು, ಅನೇಕ ಬಂಧು ಬಾಂಧವರ ಸಮೇತ ಅವರು ಸುಖವಾಗಿ ಜೀವನ ಸಾಗಿಸಿದ್ರು, ಬಹುಕಾಲ ಅವರಿಗೆ ಮಕ್ಕಳಿರಲಿಲ್ಲ, ಕೊನೆಗೆ ವಿಶೇಷವಾದಂಥ ಸೇವಾದಿಗಳನ್ನು ಮಾಡಿದ್ದರ ಪ್ರಭಾವದಿಂದ ದೈವಾನುಗ್ರಹದಿಂದ ಅವರಿಗೊಬ್ಬ ಮಗ ಹುಟ್ಟಿದ, ಬಹಳ ಸುಂದರನಾಗಿದ್ದ. ಇನ್ನು ಚಿಕ್ಕ ಬಾಲಕ, 4-5 ವರ್ಷದ ಹುಡುಗ ಸತ್ತೋಗ್ಬಿಟ್ಟ. ಒಂದ್ಸಲ ಯಾವುದೋ ಪ್ರಸಂಗ ಬಂತು, ಸತ್ತೋದ. ತುಂಬ ದುಃಖಪಟ್ಟರು. ಇಡೀ ಕುಟುಂಬದವರೆಲ್ಲ ಸೇರಿದರು, ಎಲ್ಲ ಬಂಧು ಬಾಂಧವರೆಲ್ಲ ಒಟ್ಟಾಗಿ ಸೇರಿ ಅವನನ್ನು ಸಂಸ್ಕಾರ ಮಾಡಲಿಕ್ಕೆ ಅಂತ ಹೇಳಿ ಶ್ಮಶಾನಕ್ಕೆ ಒಯ್ದಿದ್ದಾರೆ. ಶ್ಮಶಾನದಲ್ಲಿ ಅವನನ್ನು ಇನ್ನೂ ಕೂಡ ಅನುಪನೀತನಾದ್ದರಿಂದ ಅವನಿಗೆ ದಾನಾದಿಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಶ್ಮಶಾನದಲ್ಲಿ ಬಿಟ್ಟು ಹೋಗಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿ ತುಂಬ ಹೊತ್ತು ದುಃಖ ಪಡ್ತಾರೆ. ಅಲ್ಲಿಂದ ಹೋಗಬೇಕು ಅಂತ ಹೇಳಿ ಒಂದು ಕಡೆ ಇರಬೇಕು, ಹೋಗಬೇಕು, ಬಿಡಲಿಕ್ಕೆ ಮನಸ್ಸಿಲ್ಲ, ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆ ಹೊತ್ತಿಗೆ ಸರಿಯಾಗಿ ಅವರಿಗೆ ಒಂದು ಹದ್ದು ಬರುತ್ತೆ. ಹದ್ದು ಬಂದು ಅವರು ಉಪದೇಶ ಮಾಡುತ್ತಾ ಇದೆ, ನೀವೆಲ್ಲ ಸಹ ಇಲ್ಲಿ ಬಂದಿದ್ದೀರಿ, ನಿಮ್ಮ ಮಗನ ಕಳ್ಕೊಂಡಿದ್ದೀರಿ, ಅವನು ಸತ್ತೋಗಿದ್ದಾನೆ, ಸತ್ತವನ್ನೇನು ಮಾಡಕ್ಕೆ ಬರೋದಿಲ್ಲ, ಇನ್ನು ಎಷ್ಟೊತ್ತಿರ್ತೀರಿ, ಇನ್ನು ಆದಷ್ಟು ಬೇಗ ಹೋಗಿಬಿಡಿ ಅಂತ ಹೇಳಿದ್ದೆ. ಹದ್ದು ಬಂದು ಬಿಟ್ಟು ಮನೆಗೆ ಹೋಗಿ ಎಲ್ಲರೂ ಕೂಡ, ಯಾಕೆ ತಡ ಮಾಡ್ತೀರಿ ಅಂತ ಹೇಳಿದ್ದಂತೆ. ತಕ್ಷಣ ಅವರೆಲ್ಲ ಯೋಚನೆ ಮಾಡಿದರು, ಹತ್ತು ಹೇಳೋದು ಸರಿನೇ, ಸತ್ತೋದ್ರೆ ಯಾರು ಬದುಕಿದ್ದಾರೆ, ಯಾರು ಬದುಕೋ ಸಾಧ್ಯತೆಯೇ ಇಲ್ಲ, ಆದ್ದರಿಂದಾಗಿನೇ ನಾವು ಸುಮ್ಮನೆ ಕೂತೇನು ಪ್ರಯೋಜನ ಇಲ್ಲ, ಇನ್ನು ಮುಂದಿನ ಕಾರ್ಯ ಮಾಡಿ ಅಂತ ಬೇರೆ ಹಡ್ತಾ ಇದೆ ಹದ್ದು. ಆಯಿತು ಅಂತ ಹೋಗ್ಲಿಕ್ಕೆ ಅಂತ ಹೊರಡ್ತಾರೆ. ಅಷ್ಟೊತ್ತು ಸರಿಯಾಗಿ ಒಂದು ನರಿ ಬರುತ್ತೆ ಅಲ್ಲಿ, ಅದು ಹೇಳುತ್ತೆ, ಯಾಕೆ ಹೋಗ್ತೀರಿ ಇಷ್ಟು ಬೇಗ, ಸ್ವಲ್ಪ ಇರಿ ಅಂತ ಅದು ಹೇಳುತ್ತೆ. ಇಷ್ಟು ಬೇಗ ಯಾತಕ್ಕೆ ಹೋಗ್ತಾ ಇದ್ದೀರಿ, ಇಷ್ಟು ಸುಂದರವಾದ ಮಗುವನ್ನು ಬಿಟ್ಟುಬಿಟ್ಟು ಹೋಗ್ತಿದ್ದೀರಲ್ಲ, ನಿಮ್ಮ ಮನಸ್ಸಾದರೆ ಹೇಗೆ ಬರ್ತಾ ಇದೆ ನಿಮಗೀಗ, ಆದ್ದರಿಂದ ಹೋಗಬೇಡಿ. ಅಚ್ಚುಪಂಜರಗಳು ಎಲ್ಲ ತುಂಬಿವೆ, ಭಯಂಕರವಾದಂಥ ಜಾಗ ಇದು. ಎಷ್ಟೊತ್ತಿಲ್ಲಿ ಇರೋದೇ ಬರೋದೇ ಅನಿವಾರ್ಯವಾದ ಬರ್ತಾನೆ ಮನುಷ್ಯ, ಇರತಕ್ಕಂಥ ಜಾಗ ಅಲ್ಲ ಇದು. ಈ ನರಿ ಬುದ್ಧಿ ಎಲ್ಲ ಹೇಳ್ತಾ ಇದೆ, ನೀವು ಆದಷ್ಟು ಬೇಗ ಹೋಗಿ, ಇಲ್ಲಿದ್ದೇನೋ ಸಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಹೋಗ್ಲಿಕ್ಕೆ ಅಂತ ಹೋಗ್ತಾರೆ. ಆಗ ನರಿ ಮತ್ತೆ ಹೇಳುತ್ತೆ, ಆ ಹದ್ದು ಹೇಳಿದ ತಕ್ಷಣ ಹೋಗ್ಲಿಕ್ಕೆ ಹೋಗ್ತಾರೆ, ನರಿ ಹೇಳಿದ ತಕ್ಷಣ ಇರ್ಲಿಕ್ಕೆ ಹೋಗ್ತಾರೆ, ಇಷ್ಟೇ ವ್ಯತ್ಯಾಸ. ಈ ಮಧ್ಯೆ ಅವರ ಮಗು ಸತ್ ಸಂಕಟಕ್ಕಿಂತ ಇವ್ರ ಮಾತು ಕೇಳಿದ್ರೆ ಪ್ರೀತಿ ಆಗ್ತಾಯಿ, ಏನು ಮಾಡಬೇಕು ಅದು ಹೇಳಿತ್ತಂತೆ ನರಿ. ಏನು ಅಷ್ಟು ಬೇಗ ಯಾಕೆ ಹೋಗ್ತಾ, ಹೌದು ಸತ್ತವ್ರು ಬದುಕೋದಿಲ್ಲ ನಿಜ, ಅದ್ ಮಾತಿಗೆ ಇಷ್ಟು ಬೇಗ ಬಿಟ್ಟು ಹೋಗಬೇಕು ಅಂತ ಅರ್ಥನ? ಸ್ವಲ್ಪ ಹತ್ರ ಇರ್ಬೋದಲ್ಲ, ನಿಜವಾಗಲೂ ಕೂಡ ಮನುಷ್ಯನ ಬಾಂಧವ್ಯ ಗೊತ್ತಾಗೋದು ಯಾವಾಗ ಅಂತ ಕೇಳಿದರೆ, ಯಾವನು ಈ ಅನೇಕ ಸಂಕಟಗಳಲ್ಲಿ ಜೊತೆಗಿರ್ತಾನೆ ಅವನು ನಿಜವಾದ ಬಂಧು. ತತ್ರಾಪಿ ಶ್ಮಶಾನೇ ಯಹ ತಿಷ್ಠತಿ ಸ ಬಾಂಧವ, ಶ್ಮಶಾನಕ್ಕೆ ಅವನು ಬಂದು ಸಹಕಾರ ಕೊಡ್ತಾನೆ ಅವನು ನಿಜವಾದ ಬಂಧು. ಈ ಪದ್ಧತಿ ಲೋಕದಲ್ಲಿ ಬಂದು ಹೋಗಿಬಿಟ್ಟಿದೆ. ಎಷ್ಟೋ ಸಲ ಜನಗಳು ಈ ಮದುವೆ ಮುಂಚೆ ಮೊದಲಾದಂಥ ಶುಭ ಕಾರ್ಯಗಳಿಗೆ ತಪ್ಪಿಸಿದ್ರೂ ತಪ್ಪಿಸ್ತಾರೆ, ಆದರೆ ಈ ಯಾರಾದರೂ ಮೃತರಾದಾಗ ಬಂಧುಗಳು ಅವ್ರನ್ನ ಮಾತಾಡಿಸೋದಕ್ಕೆ ಮಾತ್ರ ಸಾಮಾನ್ಯವಾಗಿ ಹೋಗ್ತಾರೆ. ಅದು ಪದ್ಧತಿ ಇದೆ, ಯಾಕಂದರೆ ಬಾಂಧವ್ಯ ಬಿಟ್ಟು ಹೋಗಬಾರದು ಅನ್ನೋ ಒಂದು ಪದ್ಧತಿ ಇರ್ತದೆ. ಶುಭ ಕಾರ್ಯಗಳಿಗೆ ಹೋದರೂ ಪರವಾಗಿಲ್ಲ, ಈ ಒಂದು ಈ ಮೃತು ಅದಕ್ಕೆ ಧರ್ಮೋದಕ ಇತ್ಯಾದಿ ಕಾರ್ಯಗಳಿಗೆ ಹೋಗಲೇಬೇಕು ಅಂತಕ್ಕಂಥ ಒಂದು ಪದ್ಧತಿ ಬಂದಿದೆ. ಅದೇ ರೀತಿಯಲ್ಲಿ ದೇವಕಾರ್ಯ ಲೋಪ ಆದರೂ ಪರವಾಗಿಲ್ಲ, ಪಿತೃಕಾರ್ಯ ಲೋಪ ಆಗಬಾರದು ಅಂತ ಇನ್ನೊಂದು ಪದ್ಧತಿ ಬಂದಿದೆ. ಅನೇಕರು ಅಪಾರ್ಥ ಮಾಡ್ಕೊಂಡು ಬಿಟ್ಟು ದೇವಕಾರ್ಯ ಲೋಪ ಆದರೂ ಪರವಾಗಿಲ್ಲ ಅಂತ ತಿಳ್ಕೊಂಡು, ದೇವಕಾರ್ಯ ಲೋಪ ಆಗೋದೇ ವಾಸಿ ಅಂತ ತಿಳ್ಕೊಂಡು ಇವರು ಪಿತೃಕಾರ್ಯ ಮಾಡೋರು ಸಿಗ್ತಾರೆ. ಕೆಲವರು ಏ ಸಂಧ್ಯಾವನ್ನೇ ಮಾಡಿ ಗೊತ್ತಿಲ್ಲ ಅವರಿಗೆ, ನಾಮಮುದ್ರೆ ಹಾಕ್ಕೊಂಡು ಗೊತ್ತಿಲ್ಲ, ಶ್ರಾದ್ದ ದಿವಸ ಒಂದೇ ಅದು ಮನೆಯಲ್ಲಂತೂ ಹೇಗೂ ಮಾಡೋದಿಲ್ಲ, ಮಠಕ್ಕೆ ಹೋಗುದು ಬಡಿ ಅಂದರೆ ಗೊತ್ತಿಲ್ಲ ಅವರಿಗೆ, ಏನೂ ಗೊತ್ತಿಲ್ಲ. ಬಣ್ಣಲ್ಲಿ ನಿಮಗೆ ಬದಲಾಯಿಸಿದ್ರೆ ಅದೇ ಮಡಿ ಅಷ್ಟೇ ಹೊರತು ಇನ್ನೇನೇ ಇಲ್ಲ ಅವರಿಗೆ, ಸ್ನಾನ ಮಾಡಿಯೂ ಗೊತ್ತಿರೋದಿಲ್ಲ. ಆ ರೀತಿ ಮಾಡೋ ಅಭ್ಯಾಸ ಇಟ್ಕೊಂಡಿರ್ತಾರೆ, ತಪ್ಪದು. ನಿಜವಾಗಲೂ ಪಿತೃಕಾರ್ಯ ಅತಿ ಮುಖ್ಯ ಅಂಬುದಲ್ಲಿ ಸಂದೇಹನೇ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತೇನು? ದೇವಕಾರ್ಯವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಅರ್ಹರಾಗಿದ್ದಾರೆ, ಆದರೆ ಪಿತೃಕಾರ್ಯಗಳನ್ನು ಬೇರೆಯವರು ಮಾಡಾಗಿಲ್ಲ, ಅವ್ರ ಮನೆಯವರಷ್ಟೇ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ಇದು. ದೇವಸ್ಥಾನಕ್ಕೆ ಯಾರು ಮಾಡ್ಕೊಂಡು ಹೋಗ್ತಾರೆ, ಆದರೆ ಪಿತೃಕಾರ್ಯವನ್ನು ಬೇರೆ ಯಾರು ಮಾಡೋ ಸಂಭವನೇ ಇಲ್ಲ, ಅದರಿಂದಾಗಿನೇ ಅವರೇ ಮಾಡಬೇಕು. ಆದ್ದರಿಂದ ಮಹತ್ವ ಜಾಸ್ತಿ ಬಂತು ಅದಕ್ಕೆ. ಅವ್ರು ಬಿಟ್ಟು ಬಿಟ್ಟರೆ ಅನಾಥರಾಗ್ತಾರೆ ಅವರು. ದೇವಕಾರ್ಯಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ದೇವಕಾರ್ಯವನ್ನು ಅಕಸ್ಮಾತ್ ಯಾರು ಮಾಡದೆ ಹೋದರೆ ಯೋಚನೆ ಇಲ್ಲ, ದೇವತೆಗಳು ಭಾರಿ ಮೇಲಿನವರಾದ್ದರಿಂದ ನಮ್ಮಿಂದ ಏನು ಆಗಬೇಕಾಗಿಲ್ಲ ಅವರಿಗೆ, ಪಿತೃಗಳಿಗೆ ಹಾಗಲ್ಲ, ಅವರಿಂದ ಉಪಯೋಗ ಆಗಬೇಕಾಗಿದೆ. ನೀವು ಅರ್ಥ ಮಾಡಿಕೊಂಡ್ರೆ ಇವತ್ತು ಯಾರದೋ ಹುಡುಗರು ಎಂಬ ಕಳಿಸೋದ್ರೆ ತೊಂದರೆ ಇಲ್ಲ, ತಮ್ಮ ಮಕ್ಕಳಿಗೆ ಕಳಿಸೋದ್ರೆ ಪರಿಚಿತ ಆಗೋಗುತ್ತೆ. ಇವನ್ ಮಕ್ಕಳು ಇನ್ಯಾರು ಕೊಡ್ತಾರೆ, ಇವನೇ ಕೊಡೋದ್ರೆ ಮತ್ತಾರು ಕೊಡ್ತಾರೆ? ಮತ್ತೆ ಮಕ್ಕಳ ಹೊಣೆಗಾರಿಕೆ ಹೇಗೆ ತಂದೆ ತಾಯಿಗೆ ಸಂಬಂಧಪಟ್ಟಿದ್ದೋ ಅದೇ ರೀತಿಯಲ್ಲಿ ಪಿತೃಗಳ ಕಾರ್ಯ ಅನ್ನೋದು ಯಾವಾಗಲೂ ಕೂಡ ಅವರ ಬಂಧುಗಳಿಗೆ ಸಂಬಂಧಪಟ್ಟಿದ್ದು, ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಆದರೆ ಇಲ್ಲಿ ಆಗಿರೋದೇನು, ಮಗುವೆ ಮೊದಲು ಸತ್ತೋಗಿಬಿಟ್ಟಿದೆ, ಆದ್ದರಿಂದ ಅವ್ರ ಜವಾಬ್ದಾರಿ ಅವ್ರು ಮಾಡಬೇಕಾಗಿದೆ, ನೀವು ಮಾಡದೆ ಇನ್ಯಾರು ಮಾಡಬೇಕಾಗಿದೆ. ಆದ್ದರಿಂದ ಶ್ಮಶಾನದಲ್ಲಿರೋದು ಬಂಧುಗಳ ರಕ್ಷಣಾ, ಅದು ಇದು ಪಿತೃಪಕ್ಷದ ಕಾಲ ಇದು. ಪಿತೃಪಕ್ಷ ಅಂತ ಹೇಳಿದರೆ ಇವತ್ತೇನಾದರೂ ಪಿತೃಪಕ್ಷ ಇತ್ಯಾದಿಗಳು ಬಹಳಷ್ಟು ಜನಕ್ಕೆ ಬೇರೆ ಜಾತಿಯವರು ಬಹಳ ಗೊತ್ತಿ ಮಧ್ಯೆ. ಇವತ್ತೇನೋ ಪಿತೃಪಕ್ಷ ಇತ್ಯಾದಿ ಜಾಸ್ತಿ ಬಿಟ್ಟಿದ್ರೆ ನಮ್ಮ ಬ್ರಾಹ್ಮಣರು ಬಿಟ್ಟಿರ್ತಾರಷ್ಟೇ, ಆ ಬೇರೆ ಜಾತಿ ಜನಕ್ಕೆ ಇದೊಂದು ದೊಡ್ಡವರ ಹಬ್ಬ ಅಂತ ಮಾಡ್ತಾರೆ. ಪಾಪ ಹಬ್ಬ ಅಂತ ಕರೀತಾರ, ಇದೊಂದು ಮೈಲಿ ಅಂತ ಕರೆಯೋದಿಲ್ಲ, ದೊಡ್ಡವರ ಹಬ್ಬ ಅಂತ ಹೇಳಿದ್ರೆ ಅದಕ್ಕೆ ಈ ಪಕ್ಷ ಪೂರ್ತಿ. ಅದರಲ್ಲೂ ಮಹಾಲಯವನ್ನ ಬಾಳಿ ವೈಭವದಿಂದ ಆಚರಣೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಪೂರ್ತಿ ಧರ್ಮಲಾಭ ಹೋಗ್ಬಿಟ್ಟಿದೆ. ಬ್ರಾಹ್ಮಣರಲ್ಲಿ ಏನಿಲ್ಲ, ಹೋದ್ರೆ ಲಕ್ಷಾಂತರ ಸಂಬಳ ತಗೊಳ್ಳೋದು ಗೊತ್ತೇ ಹೊರತು ಏನು ಗೊತ್ತಿಲ್ಲ ಅವ್ರಿಗೆ. ಲಕ್ಷಾಂತರ ಕೋಟ್ಯಾಂತರ ಸಂಬಳ ತಗೊಳ್ಳೋದು ಗೊತ್ತೇ ಹೊರತು ಪುಣ್ಯಕಾರ್ಯ ಧರ್ಮಕಾರ್ಯದ ಕಾನ್ಸೆಪ್ಟೇ ಇಲ್ಲ ಜನಗಳಿಗೆ. ಅದು ದುರಂತ. ಅದು ಒಂದು ಶಾಸ್ತ್ರ ಹೇಳುತ್ತದೆ, ಪಿತೃಕಾರ್ಯಗಳನ್ನು ಯಾರು ಬಿಡುತ್ತಾರೋ ಅವರಿಗೆ ಸರ್ವ ವಿಧವಾದ ಅನರ್ಥ ಕಾಡುತ್ತದೆ ಅಂತ ಹೇಳುತ್ತಾರೆ. ಅವರ ದೇಹದ ಆರೋಗ್ಯ ಹೋಗುತ್ತೆ, ಅವರ ಸಂತತಿಯಾಗೋದಿಲ್ಲ, ಸಂಪತ್ತು ನಾಶವಾಗುತ್ತೆ. ಇನ್ನೇನು ಬೇಕು, ಎಲ್ಲ ನಾಶವಾದಾಗ ಲೆಕ್ಕ. ಆರೋಗ್ಯ ಹೋಯಿತು, ಸಂಪತ್ತು ಹೋಯಿತು, ಸಂತತಿ ಹೋಯ್ತು, ಇನ್ನೇನು ಬದುಕ್ತಾನೆ. ಆದ್ದರಿಂದ ಇವತ್ತೇನಾದರೂ ಮನುಷ್ಯನಿಗೆ ಎಲ್ಲ ವಿಧವಾದಂತಹ ತುಷ್ಟಿ ಪುಷ್ಟಿ ಇತ್ಯಾದಿ ಬರಬೇಕು ಅಂತಿದ್ರೆ ಪಿತೃಕಾರ್ಯಕ್ಕೆ ಬಹಳ ಮಹತ್ವ ಇದೆ. ಅದನ್ನು ಬಿಡಬಾರದು ಅಂತ ಹೇಳಿದ ಉದ್ದೇಶ ದೇವಪೂಜೆ ಬಿಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ತಪ್ಪದೆ ಮಾಡಬೇಕು ಅಂತ ಅಷ್ಟೇ ತಾತ್ಪರ್ಯ. ಇನ್ನೂ ಹೇಳೋದಾದರೆ ಪಿತೃಕಾರ್ಯ ಮಾಡೋ ಅರ್ಹತೆ ಬರೋ ದೇವಕಾರ್ಯ ಮಾಡಿದ ಮೇಲೇನೆ, ಕೊನೆಯ ಘಟ್ಟ ಅದು. ಒಂದು ಎಲ್ಲ ಮಾಡಿ ನೈವೇದ್ಯ ವೈಶ್ವ್ಯ ಎಲ್ಲ ಪೂರೈಸಿದ ಮೇಲೆ ಪಿತೃಕಾರ್ಯನೇ ಹೊರತು ಮೊದಲು ಮಾಡಿದರೆ ಪಿತೃಗಳು ತಗೊಳ್ಳೋದೇ ಇಲ್ಲ. ಅಷ್ಟು ಮುಖ್ಯವಾದಂಥ ಘಟ್ಟ. ಆ ದೃಷ್ಟಿಯಲ್ಲಿ ನೆರೆ ಹೇಳೋ ಮಾತಿಗೆ ಒಂದು ಅರ್ಥ ಇದೆ. ನೀವೆಲ್ಲ ಸತ್ತೊಂದು ಬದುಕೋದಿಲ್ಲ ಅಂತ ಹೇಳುತ್ತಾ ಇದೆ ನಿಜ, ಅದ್ ಮಾತ್ರಕ್ಕೆ ಬೇಗ ಇಟ್ಟೋಗ್ಬೇಕು ಅಂತ ಏನು ಅಲ್ವಲ್ಲ, ಸ್ವಲ್ಪ ಹೊತ್ತಾದ್ರೆ ಇದ್ದೋಗಿ ಅದಕ್ಕೇನಂತೆ, ಇದ್ರ ಮಾತು ಕೇಳಬೇಡಿ ಅಂತ ಹೇಳಿದಾಗ ಯಥಾ ಪ್ರಕಾರ ಅವ್ರು ಮತ್ತೆ ವಾಪಸ್ ಬರ್ತಾರೆ. ಆಗ ಹದ್ದು ಹೇಳುತ್ತೆ, ನೋಡಿ ಈ ನರಿಗೆ ಬುದ್ಧಿ ಇಲ್ಲ, ನಿಮಗೂ ತಿಳುವಳಿಕೆ ಇಲ್ಲ. ಜಗತ್ತಿನ ಇತಿಹಾಸದೊಳಗೆ ಯಾರು ಸತ್ಯದ್ರ ಬದುಕಿದ್ದೀರಿ ನೋಡಿದ್ದೀರಿ? ನೀವೀಗ ಯಾರೂ ಬದುಕಿಲ್ಲ, ನಿಮ್ಮ ಮಗುನೂ ಬದುಕೋ ಸಂಭವ ಇಲ್ಲ, ಏನ್ ಮಾಡಿದ್ರು ಬದುಕೋದಿಲ್ಲ. ಅದನ್ನ ತಗೊಂಡು ಏನ್ ಮಾಡ್ತೀರಿ? ಆದಷ್ಟು ಬೇಗ ಮನೆಗೆ ಹೋಗಿ, ಕತ್ನಾಗದಲ್ಲಿ ಮನೆ ಸೇರಿಕೊಂಡು ಬಿಡಿ. ಇಂಥ ಶ್ಮಶಾನದಲ್ಲಿ ಬಹುಕಾಲ ವಾಸ ಮಾಡೋದು ಸರ್ವಾತ್ಮನ ಜಾನತನ ಅಲ್ಲ, ಬೇಗ ಹೋಗಿ ಅಂತ ಅದು ಹೇಳಿತ್ತು. ತಕ್ಷಣ ಇದು ಮತ್ತೆ ನೆರೆ ಹೇಳಿರ್ತಾರೆ, ಹೋಗ್ಲಿಕ್ಕೆ ಶುರು ಮಾಡಿದ ತಕ್ಷಣ ಹಾಗೆಲ್ಲ ಹೋಗಬೇಡಿ, ಇದೇನೋ ಹೇಳಿಬಿಡ್ತು, ಸತ್ತವರು ಬದುಕೋದೇ ಇಲ್ಲ ಅಂತ ಹೇಳಿಬಿಡ್ತು. ಇದು ಸರಿಯಾಗಿ ಗೊತ್ತೇ ಇಲ್ಲ. ಇದಕ್ಕೆ ರಾಮಾಯಣದ ಕಾಲಕ್ಕೆ ಒಬ್ಬ ಬ್ರಾಹ್ಮಣನ ಮಗ ಸತ್ತಿದ್ದಾಗ ರಾಜರು ಬದಿಸಿಕೊಡ್ಲಿಲ್ವೇ ಅಂತ ಕತೆ ಹೇಳುತ್ತದು. ರಾಮಾಯಣ ಗೊತ್ತಿದೆ ಕರಿ ನರಿಗೆ, ಇದು ಆಶ್ಚರ್ಯ. ನರಿ ರಾಮಾಯಣ ಗೊತ್ತು, ಎಲ್ಲ ಗೊತ್ತಿದೆ. ರಾಮದೇವರ ಕಥೆ ಗೊತ್ತಿಲ್ಲೇನು? ಆ ಶಂಭೂಕಾಂಬ ಶೂದ್ರನ ತಪಸ್ಸಿನ ನಿಮಿತ್ತದಿಂದ ಅವನು ದುಷ್ಟ ತಪಸ್ಸನ್ನು ಮಾಡಿದ್ದ. ಬರೀ ತಪಸ್ಸು ಮಾಡಿದ್ರೆ ರಾಮದೇವರು ಕೊಲ್ತಿರಲಿಲ್ಲ. ಅವನು ಸಾಕ್ಷಾತ್ ಪಾರ್ವತಿಯಿಂದ ವರ ತಗೊಂಡಿದ್ದ, ಶೂದ್ರನಾಗಿ ಹುಟ್ಟಿದ್ದ, ತಪಸ್ಸು ಮಾಡ್ದ. ವರ ತಗೊಂಡಿದ್ದು ತಪ್ಪಲ್ಲ, ತಪಸ್ಸು ಮಾಡಿದ್ದು ತಪ್ಪಲ್ಲ. ವರದ ಉದ್ದೇಶ ಏನಾಗಿತ್ತು ಅಂದರೆ ವರ ತಗೊಂಡಿದ್ದು ಗಿರಿಜಾದೇವಿ ಹತ್ರ. ಅವನಿಗೇನು ಬೇಕಾಗಿತ್ತು ಅಂದರೆ ಗಿರಿಜಾಪತಿ ಆಗಬೇಕಂತೆ. ಎಂಥ ಪಾಪಿಷ್ಟ ಇತ್ತು ಅಂದರೆ ವರ ತಗೊಂಡವರು ಗಂಡನಾಗಬೇಕು ಅಂತ ಹೇಳಿದರೆ ಎಷ್ಟು ಪಾಪಿಯವರು. ಅದಕ್ಕೆ ಆ ಬ್ರಾಹ್ಮಣನ ಮಗ ಸತ್ತೋಗಿದ್ದ, ರಾಮದೇವರ ಮುಂದೆ ತಂದು ಶವ ಇಟ್ಟ. ರಾಮದೇವರೇ ನಾನು ತಂದೆ ಬದುಕಿದ್ದೇನೆ, ಮಗು ಹೇಗೆ ಸತ್ತಿತು ಅಂತ ರಾಮದೇವರನ್ನೇ ಪ್ರಶ್ನೆ ಮಾಡಿದ. ತಕ್ಷಣ ರಾಮದೇವರು ಅವನು ಅಯೋಗ್ಯ ತಪಸ್ಸನ್ನು ಒಬ್ಬನು ಮಾಡಿದ್ದಕ್ಕೆ ದೇಶದಲ್ಲಿ ದುರಂತ ಆಗಿದೆ. ಆ ಮಾತು ಎಷ್ಟು ಆಶ್ಚರ್ಯ! ಅಯೋಗ್ಯ ತಪಸ್ಸನ್ನು ಒಬ್ಬನು ಮಾಡಿದ್ದಕ್ಕೆ ದೇಶದಲ್ಲಿ ದುರಂತ ಆಗಿದೆ. ಇವತ್ತು ಎಷ್ಟು ಜನ ಮಾಡ್ತಾರೆ ತಪಸ್ಸು ಲೆಕ್ಕನೇ ಇಲ್ಲ. ಇವತ್ತು ಏನೇನು ಆಗಬೇಕು ಅಂತ ಏನೇನೋ ಮಾಡ್ತಾನೆ ಇರ್ತಾರೆ. ನರಬಲಿ ಕೂಡ ಜನ ಇದ್ದಾರೆ, ಮಕ್ಕಳನ್ನು ಕೊಂದು ಹಾಕಿಬಿಡ್ತಾರೆ. ಯಾವುದು ಸಂತತಿ ಆಗಬೇಕು, ದ್ರವ್ಯ ಸಿಗಬೇಕು ಅಂತ ಹೇಳಿ ಮಕ್ಕಳನ್ನು ಕೊಂದು ಹಾಕೋ ಜನ ಇದ್ದಾರೆ. ಒಂದು ಬಲಿ ಕೊಟ್ಟು ಬಿಡ್ತಾರೆ ಯಾರ್ಯಾರಿಗನ್ನು. ಒಬ್ಬನ್ನು ತಪ್ಪು ಮಾಡಿದ್ದಕ್ಕಂತ ಅನರ್ಥವಾಗೋದಾದರೆ ಇವತ್ತು ಲಕ್ಷಾಂತರ ಜನಗಳು ಜ್ಞಾನದ ಹೆಸರೇ ಕೇಳಿಲ್ಲ ಆ ರೀತಿ ಬದುಕ್ತಾ ಇದ್ದಾರಾದ್ದರಿಂದ ಬರೀ ಇಲ್ಲ ಮಳೆ ಬಂದರೆ ಬಂದೇ ಬಂತು, ಹೋದರೆ ಹೋಗಿ ಹೋಗುತ್ತೆ. ಆ ರೀತಿ ಸಮರೇ ರೀತಿಯಲ್ಲಿ ಬರೋ ಪ್ರಶ್ನೆಯೇ ಇಲ್ಲ. ಕಲಿಯುಗದ ದುರಂತವೇ ಅದು. ಧರ್ಮಕ್ಕೂ ನಮ್ಮ ಜೀವನಕ್ಕೂ ನೇರ ಸಂಬಂಧ ಇದೆ ಅಂತ ಹೇಳುತ್ತಾರೆ. ಅದು ಹೇಳುತ್ತೆ, ಶಂಭುಕೇತು ಹತೇ ಶೂದ್ರೇ. ಶಂಭುಕಾಂತ ಶೂದ್ರ ಹತನಾಗ್ತಿರ್ಲಿಕ್ಕೇನೆ, ಒಬ್ಬ ವ್ಯಕ್ತಿ ಹತನಾಗಿದ್ದಲ್ಲ, ಒಂದು ದುಷ್ಟ ಶಕ್ತಿ ಹತವಾಯಿತು. ದುಷ್ಟಶಕ್ತಿಯ ನಾಶವಾಗ್ತಿರ್ಲಿಕ್ಕೇನೆ ಆ ಬ್ರಾಹ್ಮಣ ಮಗ ಮತ್ತೆ ಬದುಕಲಿಲ್ಲೇನೋ? ನಿಮಗೂ ಹಾಕಿ ಹೇಗಾಗಬಾರದು? ಸ್ವಲ್ಪ ತಿರಿ ಅವಸರ ಪಟ್ಟರೆ ಏನೋ ಹೋಗೋ ಏನೋ ಗೊತ್ತು ಒಂದು ಸಂಸ್ಕಾರ ಮಾಡಿಬಿಟ್ಟಿದ್ರೆ ಮಗು ಬದುಕ್ತಿತ್ತೇನೋ? ಅದು ರಾಮದೇವರನ್ನು ಪ್ರಾರ್ಥನೆ ಮಾಡಿದ, ಸರಿ ಹೋಯ್ತು, ಬದುಕಿತು. ನೀವು ದೇವರು ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಅಂತ ಹೇಳಿದ್ದಾನೆ. ದೇವರು ಪ್ರಾರ್ಥನೆ ಮಾಡಿ ಸರಿಗೋಗುತ್ತೆ. ಆಗ ಅದು ಹೇಳಿತ್ತು, ಆಹಾ ಇದು ನರಿ ಹೇಳ್ತಾ ಇದೆ, ಬುದ್ಧಿ ಇಲ್ಲ ಮಣ್ಣಿಲ್ಲ. ರಾಮದೇವರ ಕಾಲನೇ ಅಲ್ಲ ಮೊದಲಿದು, ರಾಮದೇವರ ಕಾಲ ಅಲ್ಲ ಇದು, ಶ್ಮಶಾನ. ನೀವು ದಾನ ಮಾಡಿ ನಾಶ ಸಂಸ್ಕಾರ ಮಾಡಲಿಕ್ಕೆ ಅಂತ ಬಂದಿದ್ದೀರಿ, ರಾಮದೇವರ ಹತ್ರ ಅಂತೂ ಹೋಗಿಲ್ಲ. ಇಡೀ ಇತಿಹಾಸದೊಳಗೆ ರಾಮದೇವರ ಅನುಗ್ರಹದಿಂದ ಅಲ್ಲಿ ಒಬ್ಬ ಮಗು ಬದುಕಿದ್ರೆ ನಿಮ್ಮಗೂ ಬದುಕುತ್ತೇನೆ ಸಂಬಂಧ, ಅರ್ಥಾತ್ ಸಂಬಂಧ ಇಲ್ಲ. ಆ ರೀತಿ ಎಲ್ಲರೂ ನೋಡ್ತಾ ಕೂತ್ಕೊಂಡ್ರೆ ಸಂಸ್ಕಾರ ಮಾಡದೆ ಹೋಗ್ಬೇಕಾಗುತ್ತಷ್ಟೇ. ನಮಗೂ ಬದುಕುತ್ತೇನೋ ಬದುಕುತ್ತೇನೋ ಅಂತ ಕೂತ್ಕೊಂಡ್ರೆ ಹೆಣಗಳ ರಾಶಿ ಬೀಳುತ್ತೆ ಹೊರತು ಯಾರೂ ಬದುಕೋದಿಲ್ಲ. ಒಂದು ಎಲ್ಲೋ ಒಂದು ಎಕ್ಸೆಪ್ಷನ್ ಇಟ್ಟುಕೊಂಡು ಬಿಟ್ಟು ಅದನ್ನ ನಿಯಮವಂತ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಾಣತನ ಅಲ್ಲ, ಬೇಗ ವಾಪಸ್ ಹೋಗಿ ಅಂತ ಅದು ಹೇಳುತ್ತಾ ಇದೆ. ವಾಪಸ್ ಹೋಗಿ ಅಂತದ್ದು ಹೋಗಬೇಡಿ ಅಂತಿದ್ರು. ಇದನ್ನೆಲ್ಲ ಕೇಳ್ತಿರ್ಲಿಕ್ಕೆ ಆಶ್ಚರ್ಯವಾಗ್ತಿದೆ ಅವಕ್ಕೆಲ್ಲ. ನೋಡೋದಕ್ಕೆ ಒಳ್ಳೆ ಇಬ್ಬರು ಕಾರಣ ಕೊಟ್ಟೇ ಮಾತಾಡ್ತಾರೆ. ಇವ್ರ ಮಾತು ಕೇಳಿದಾಗ ಇದು ಅನಿಸುತ್ತೆ, ಅವ್ರ ಮೇಲೆ ಅವ್ರದ್ದು ಹೌದು ಅನಿಸುತ್ತೆ. ಅಡ್ವೊಕೇಟ್ ವಾದ ಮಾಡಬೇಕಾದ್ರೆ ಅವ್ರ ಪಕ್ಷ ಇರೋ ಇವ್ರು ಜೋರಾಗಿ ವಾದ ಮಾಡಿ ಟೇಬಲ್ ಕೊಟ್ಟು ಹೊಡಿತಿರ್ತಾನೆ ನೋಡಿದ್ರೆ ಇವಂದೇ ಕರೆಕ್ಟ್ ಇರಬೇಕು ಅಂತೇಳಿ, ಅವನ ಕೇಳಿದ್ರೆ ಅವನೇ ಕರೆಕ್ಟ್ ಇರಬೇಕು ಅಂತೇಳಿ. ಆಗ ಜಡ್ಜ್ ಬೇಕಾದ್ರೆ ಅದಕ್ಕೇನೆ ಎಲ್ಲದೂ ಸರಿಯಾಗಿ ಕೂಲಂಕಷ ವಿಚಾರ ಮಾಡಿಕೊಂಡಾಗ ಆಗ ಅಲ್ಲಿಗೂ ಸಾಲದು ಅಂತ ಮತ್ತೆ ಮೇಲೆ ಕೊಟ್ಟು ಹೋಗ್ತಾರೆ, ಮತ್ತೆ ಇದು ಸಾಕಾಗಲಿಲ್ಲ ನಮಗೆ ಅಂತ ಹೇಳಿಬಿಟ್ಟು. ಅದಕ್ಕೆ ವ್ಯವಸ್ಥೆಯಲ್ಲೇ ಆಗಿದೆ, ಒಂದು ಕಡೆ ತೃಪ್ತಿ ಆಗದೆ ಹೋದರೆ ಇನ್ನೂ ಹೋಗ್ಲಿಕ್ಕೆ ಅವಕಾಶ ಉಂಟು. ಅಂದರೆ ನ್ಯಾಯ ನಿರ್ಣಯ ಅಷ್ಟು ಸುಲಭ ಅಲ್ಲ. ಇವತ್ತು ಚರ್ಚಾಸ್ಪತ್ರೆ ಮಾಡ್ತಿರ್ತಾರೆ ಹುಡುಗರು ಶಾಲಾ ಕಾಲೇಜುಗಳಲ್ಲಿ, ಅದು ಸರಿಯಾಗಿ ಹುಡುಗರು ಮಾತಾಡಿದರೆ ಅವ್ರವ್ರು ಮಾತಾಡ ಅವ್ರದೇ ಸರಿ ಅನಿಸುತ್ತೆ, ಇದು ಆಶ್ಚರ್ಯ. ಇನ್ನೊಬ್ಬರು ಶುರು ಮಾಡಿದ್ರೆ ತಪ್ಪು ಅನಿಸುತ್ತೆ, ಮತ್ತೆ ಇವನು ಸರಿ ಅನಿಸುತ್ತೆ. ಈ ಚರ್ಚೆ ಯಾವಾಗಲೂ ಹಾಗೇನೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನೈಷಾ ತರ್ಕೇಣ ಮತಿರಾಪನೇಯ, ಕೇವಲ ತರ್ಕದಿಂದ ಯಾವ ವಿಚಾರನೂ ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಕೇವಲ ತರ್ಕದಿಂದ ಒಂದು ವಸ್ತುವನ್ನು ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತರ್ಕ ಅನ್ನೋದು ಯಾವ ಎಚ್ಚರಿಕೆಯಿಂದ ಉಪಯೋಗಿಸಬೇಕೇ ಹೊರತು ಅದನ್ನು ಮೈಮರೆತು ಉಪಯೋಗಿಸಬಾರದು. ಹಿಂದೆ ಹೇಳಿದ್ದೇನೆ, ಒಂದು ಕುಂಬಳಕಾಯಿ ನೋಡ್ತಾರೆ, ಒಂದು ಆಲದ ಸಣ್ಣ ಆಲದ ಹಣ್ಣು ತೋರಿಸ್ತಾರೆ, ಇದೆಲ್ಲಿ ಬಿಟ್ಟಿದೆ ಗೊತ್ತಾ ಅಂತ ತೋರಿಸ್ತಾರೆ. ಆಲದ ಹಣ್ಣನ್ನು ಎಲ್ಲಿ ಬಿಟ್ಟಿದೆ ತೋರಿಸ್ತಾರೆ, ದೊಡ್ಡ ಮರ, ಆಶ್ಚರ್ಯಪಡ್ತಾ ಅರ್ಥ ಆಯ್ತು ಅಂತ ಹೇಳ್ತಾನೆ. ಈ ಕುಂಬಳಕಾಯಿ ತೋರಿಸ್ತಾರೆ, ಇದೆಲ್ಲಿ ಬಿಟ್ಟಿದೆ ಹೇಳು ಅಂತ ಕೇಳ್ತಾನೆ. ಅವನು ಯೋಚನೆ ಮಾಡ್ತಾನೆ, ಇಷ್ಟು ಹಣ್ಣು ಬಿಡಬೇಕಾದ್ರೆ ದೊಡ್ಡ ಮರ ಆಗಿರಬೇಕಾದ್ರೆ ಕುಂಬಳಕಾಯಿ ಇದ್ರೆ ಭಾರಿ ದೊಡ್ಡ ಮರದಲ್ಲಿ ಬಿಟ್ಟಿರಬೇಕು ಅಂತೇಳಿ ಆಕಾಶದೊಳಗೆ ಬಿಡ್ತಾನೆ ನಡಿಯಂತೆ. ಆಮೇಲೆ ನೋಡ್ತಾನೆ, ಬಾ ತೋರಿಸ್ತೇವೆ ಅಂತ ನೋಡಿದ್ರೆ ಅದು ಮರನೇ ಅಲ್ಲ, ಅದು ಬರೀ ಬಳ್ಳಿ. ಇವನ ಹೈಟ್ ಕೂಡ ಇರೋದಿಲ್ಲ, ಎಷ್ಟೊತ್ತು ನೆಲದಲ್ಲೇ ಅಂಟ್ಕೊಂಡಿರುತ್ತೆ ಕೆಲವು ಸಲ. ದೇವ್ರು ಎಂಥ ವಿಚಿತ್ರ ಸೃಷ್ಟಿ ಇಟ್ಟಿದ್ದಾರೆ. ಇಲ್ಲಿ ನೋಡಿದರೆ ಸಣ್ಣ ಹಣ್ಣು, ಅದಕ್ಕೆ ಅಷ್ಟು ದೊಡ್ಡ ಮರ, ದೊಡ್ಡ ಇದು ಸಣ್ಣದಿದು, ಅದು ಯಾವನೋ ಅಂದ್ಕೊಂಡಂತೊಬ್ಬ ದೇವ್ರಿಗೆ ಬುದ್ಧಿನೇ ಇಲ್ಲ ಅನ್ಕೊಂಡ್ಬಿಟ್ಟಂತೆ. ಪಾಪ, ದೇವ್ರಿಗೆ ಬುದ್ಧಿನೇ ಇಲ್ಲ. ಎಷ್ಟು ದೊಡ್ಡ ಮರದಲ್ಲಿ ಸಣ್ಣ ಹಣ್ಣು, ದೊಡ್ಡ ಕುಂಬಳಕಾಯಿ ಸಣ್ಣದ, ದೊಡ್ಡ ಮರದಲ್ಲಿ ಇರಬೇಕಾಗಿತ್ತು ಅಂದ್ಕೊಂಡಂತೆ. ಸುತ್ತೂರ ಹೋದಂತೆ ತಕ್ಷಣ ಒಂದು ಆಲದ ಹಣ್ಣು ತಲೆ ಮೇಲೆ ಬಿತ್ತಂತೆ. ಆಗ ಎಚ್ಚರ ಬಂತಂತೆ, ಓಹೋ ಆಲದ ಹಣ್ಣು ತಲೆ ಮೇಲೆ ಬಿತ್ತು, ಇಷ್ಟಿದೆ ಅಕಸ್ಮಾತ್ ಕುಂಬಳಕಾಯಿ ತಲೆ ಮೇಲೆ ಬಿದ್ದು ಏನಾಗ್ತಿತ್ತು, ದೇವ್ರು ಭಾರಿ ಜಾಡ ಅಂತ ತೀರ್ಮಾನ ಮಾಡಿದೆ. ದೇವರೇನಾದ್ರೂ ಕುಂಬಳಕಾಯಿನ ಮರ ಮಾಡಿಬಿಟ್ಟಿದ್ರೆ ಗೋವಿಂದ, ಎಷ್ಟು ಜನ ಹತ್ರ ಯಾರೋ ಹೋಗ್ತಿದ್ರೆ ಓಡಾಡ್ರೆ ಸ್ಟಾಪ್ ಆಗೋಗ್ಬಿಡ್ತಾಯ್ತು. ಆದ್ದರಿಂದ ದೇವರ ಬಗ್ಗೆ ಯೋಚನೆ ಮಾಡಬೇಕು ನಾವು. ದೇವರ ಜಗತ್ತೆ ಸೃಷ್ಟಿ ಇಟ್ಟಿದ್ದಾನೆ, ನಮ್ಮ ಎದುರಿಗೆ ಮ್ಯಾಜಿಕ್ ಇಡ್ತಾನೆ ದೇವರು. ಬರೀ ತರ್ಕ ಮಾಡ್ಲಿಕ್ಕೆ ಹೋಗಬೇಡಿ, ತರ್ಕದ ಮೇಲೆ ನನ್ನ ಚಿಂತನೆ ಇದೆ ಅಂತ ಹೇಳುತ್ತಾನೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಹರಿಕಥಾಮೃತಾರ ಜಗನ್ನಾಥ ತುಂಬಾ ದೃಷ್ಟಾಂತಗಳು ಕೊಡ್ತಾರೆ. ಎಷ್ಟು ಅಂತ ಕೇಳಿದರೆ, ಪರಮಾತ್ಮ ಈ ತೇಲಿಸುವ ಮುಣುಗಿಸುವ ಒಂದು ದೊಡ್ಡ ಪದಾರ್ಥವನ್ನ ಸಣ್ಣ ವಿಶೇಷ ಹರಳು ಮರಳಿನ ತುಣುಕು ನೀರಲ್ಲಿ ಹಾಕಿ ಮುಣುಗಿ ಹೋಗ್ಬಿಡುತ್ತೆ ಆ ಕಡೆಗೆ. ದೊಡ್ಡ ಮರ ತೇಲಿಸುವ ಸ್ಥೂಲವನು ಅವನ ಮಾಯವಿದು, ಸಣ್ಣ ಸಿಕ್ಕ ಅತಿ ಚಿಕ್ಕದದು, ಅದನ್ನು ಹಾಕಿದ್ರೆ ಮುಳುಗೋಗ್ಬಿಡುತ್ತೆ, ಸಿಗದೆ ಅಲ್ಲಿ ಒಳಗೋಗ್ಬಿಡುತ್ತೆ ಆ ಕಡೆ. ದೊಡ್ಡ ಮರ ಟನ್ ಗಟ್ಟಲೆ ತೂಕದ ಮರ ಸಲೀಸ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಅದಲ್ಲಿ ಮೇಕುತ್ತೆ ಅವರು ತೇಳ್ತಾರೆ, ಅದನ್ನ ಕೂತ್ಕೊಂಡ್ಬಿಟ್ರೆ ಕೂತವನು ಸುರಕ್ಷಿತ. ಎಂಥ ಮ್ಯಾಜಿಕ್ ಇದು, ಆ ಸೈಂಟಿಫಿಕ್ ರೀಸನ್ ಇದೆ ಮತ್ತೆ ಅದಕ್ಕೆ. ಆದರೆ ಅದನ್ನ ಸೈನ್ಸ್ ಅರ್ಥ ಮಾಡಿಕೊಂಡಿದ್ದೆ ಹೊರತು ಸೈನ್ಸಿ ಮಾಡೋದಲ್ಲ. ದೇವರು ಮಾಡಿಟ್ಟಿದ್ದ ಅಷ್ಟೇ ಅದನ್ನು. ದೇವರು ಮಾಡಿದ್ದನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಷ್ಟು ಗ್ರೇಟ್ ಅಂತ ಕರೀತಾರಲ್ಲ, ಮಾಡಿದ ದೇವರು ಎಷ್ಟು ದೊಡ್ಡವನಾಗಿರಬೇಕು. ಅದಕ್ಕೇನೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಪರಮಾತ್ಮನ ಶಕ್ತಿಗೆ ಅವನ ಗುಣಗಳಿಗೆ ಸಾಮರ್ಥ್ಯಕ್ಕೆ ಇತಿಮಿತಿಗಳೇ ಇಲ್ಲ. ತರ್ಕವನ್ನು ಬಹಳ ಹುಷಾರಾಗಿ ಉಪಯೋಗಿಸ್ಬೇಕು ನಾವು. ಅದಕ್ಕೇನೆ ತರ್ಕಕ್ಕೆ ಎಂಡ್ ಆಗಬೇಕಾದ್ರೆ ಆಧಾರ ತೋರಿಸ್ಬೇಕೆ ಹೊರತು ಆಧಾರ ತೋರಿಸ್ತಾ ಮಾತಾಡಬಾರದು. ನೋಡೋದಕ್ಕೆ ಎರಡೂ ಇದೆ, ಎರಡು ಮಾತು ಅಷ್ಟೇ ಸರಿಯಾಗಿ ಕಾಣಿಸ್ತಾ ಇದೆ. ಇವು ಮಾತಾಡ್ತಾ ಇದೆ, ಇದಕ್ಕೇನು ಕಾರಣ ಅಂತ ಪ್ರಶ್ನೆ. ಈ ಮಾತಾಡ್ತಾ ಇರೋದಕ್ಕೇನು ಕಾರಣ ಅಂದರೆ, ಆ ನರಿಗಾಗಲಿ ಆ ಹದ್ದಿಗಾಗಲಿ ಇವರು ಯೋಗಕ್ಷೇಮದ ಬಗ್ಗೆ ಏನೂ ಯೋಚನೆ ಇಲ್ಲ. ಅವ್ರು ಇದ್ರೆಷ್ಟು ಹೋದ್ರೆಷ್ಟು ಅದ್ರ ಮುಖ್ಯ ಅಲ್ಲ ಅವರಿಗೆ, ಆಗಿರೋದಿಷ್ಟೇ. ಹದ್ದಿಗೆ ಆ ಶವನ ತಿನ್ನಬೇಕು, ಹದ್ದಿನ ಶವ ತಿನ್ನಬೇಕು. ಆಗಲೇ ಸಾಯಂಕಾಲ 4 ಗಂಟೆ ಆಗೋಗ್ಬಿಟ್ಟಿದೆ, ಹೆಚ್ಚು ಕಡಿಮೆ 4-5 ಗಂಟೆ. ಅವರು ಬೇಗ ಹೋದರೆ ರಾತ್ರಿ ಕಣ್ಣು ಕಾಣೋದಿಲ್ಲ, ಅದಕ್ಕೆ ಬೇಗ ಅವರು ಹೋದರೆ ತಿನ್ನಾಕ್ಲಿಕ್ಕೆ ಬರುತ್ತೆ. ಆದ್ದರಿಂದ ಬೇಗ ಕಳಿಸೋ ವ್ಯವಸ್ಥೆ ಅದು ಮಾಡ್ತಾ ಇದೆ. ನರಿ ಏನು ಮಾಡ್ತಾ ಇದೆ, ಈಗ ಹೋಗ್ಬಿಟ್ಟು 10 ದಿನ ಹಾಕಿಬಿಡುತ್ತೆ, ಸೂರ್ಯ ಉಳಿದ್ರೆ ನನಗೆ ಸಿಗುತ್ತೆ ಅಂತ ಅದು ಯೋಚನೆ ಮಾಡ್ತಾ ಇದೆ. ಅಂದರೆ ಫೀಸ್ ಪ್ರಶ್ನೆನೇ ಹೊರತು ಕಸ್ಟಮರ್ ಕ್ಲೈಂಟ್ ಪ್ರಶ್ನೆ ಅಲ್ಲ ಇದು. ಫೀಸ್ ಕೊಟ್ಟಿದ್ದಾರೆ, ವಾದ ಮಾಡಬೇಕು ಅಷ್ಟೇ ಹೊರತು ಸತ್ಯದ ವಾದಗಳೆಲ್ಲ ಬೇರೆ. ಆದರೆ ಇದು ವೃತ್ತಿ ಬೇರೆ ಇದು. ಒಂದು ಇಲ್ಲಿ ತಮ್ಮ ಜೀವನೋಪಾಯದ ಪ್ರಶ್ನೆ ಮಾಡ್ಕೊಂಡಿವೆ ಅಷ್ಟೇ. ಅವಕ್ಕೆ ನಿಜವಾಗ್ಲೂ ಕೋಟೇಷನ್ಸ್ ಬೇಕಾಷ್ಟು ಕೊಡ್ತಾ ಇವೆ. ಪಂಚತಂತ್ರ ಕಥೆಗಳು ಎಷ್ಟಿವೆ ಅದರೊಳಗೆ, ಬರೀ ಶ್ಲೋಕನೇ ಶ್ಲೋಕ, ಮಾತ್ಯತ್ರ ಶ್ಲೋಕಗಳೇ. ಆ ಶ್ಲೋಕದಲ್ಲಿ ಯಾವ ಉದ್ದೇಶನೂ ಇಲ್ಲ, ಸ್ವಾರ್ಥ ಸಾಧನೆ ಅಷ್ಟೇ ಉದ್ದೇಶ. ಅದು ಶ್ಲೋಕ ಹೇಳಿದ ಮಾತ್ರಕ್ಕೇನೆ ಒಳ್ಳೆಯವನು ತಿಳ್ಕೊಳ್ಳೋ ಕಾರಣ ಇಲ್ಲ. ಅಪ್ಲಿಕೇಶನ್ ಹೇಗಿರುತ್ತೆ ನೋಡಬೇಕು. ಅದು ಅಪ್ಲೈ ಮಾಡ್ಕೋತಿರೋದು ಅಷ್ಟು ಪುರಾಣದ ಕಥೆ ಹೇಳುತ್ತೆ, ರಾಮಾಯಣ ಹೇಳುತ್ತೆ, ಎಲ್ಲ ಹೇಳುತ್ತೆ. ಉದ್ದೇಶ ಹೆಣ ತಿನ್ನಬೇಕಷ್ಟೇ. ಇನ್ನೇ ಹೆಣ ತಿನ್ನಬೇಕು ಅಂತಾವು, ಹಣ ತಿನ್ನಬೇಕು ಅಂತೀವ್ರು ಇಷ್ಟೇ, ಇನ್ನೇನೂ ಇಲ್ಲ. ಹೆಣ ಹಣ ಎರಡೂ ಒಂದೇನೆ. ಆ ಸ್ಥಿತಿ ಬಂದಿದ್ದಾನೆ ಮನುಷ್ಯ. ಆ ಹೆಣಕ್ಕೋಸ್ಕರ ಎರಡು ಹದ್ದು ನರಿಗಳಂತೆ ಕಚ್ಚಾಡ್ತಾ ಇವೆ ಅಂತ ಹೇಳ್ತಾರೆ. ಆದರೆ ತಮ್ಮ ತಮ್ಮಲ್ಲಿ ತಮ್ಮ ಶಕ್ತಿ ಇತಿಮಿತಿ ನೋಡ್ಕೊಂಡು ಬಿಟ್ಟು ಹೋಗಬೇಕು ಅಂತ ಅದು ಇರಬೇಕು ಅಂತ ಇದು. ಅವರಿಗೆ ಎರಡು ಗೊತ್ತಾಗ್ತಾ ಇಲ್ಲ, ಇವು ಸ್ವಾರ್ಥವು ಗೊತ್ತಾಗ್ತಾ ಇಲ್ಲ. ಪಾಪ ಏ ನಮ್ಮ ಹಿತಕ್ಕೆ ಕೇಳ್ತವೆ ಅಂತ ತಿಳ್ಕೊಂಡ್ಬಿಟ್ಟು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾನೇ ಇವೆ. ಕೊನೆಗೆ ಅದು ಹೇಳಿದಂತೆ ನೋಡು, ದೇವತೆಗಳು ಅನುಗ್ರಹ ಮಾಡಿದರೆ ಯಾವುದೂ ಅಸಾಧ್ಯ ಅಲ್ಲ. ರಾಮದೇವರು ಬದುಸಿದ್ದು ಹೌದು, ಆದರೆ ದೇವತೆಗಳ ವ್ಯಾಪಾರ ಇಲ್ಲದೇನೆ ಯಾವ ಕೆಲಸನೂ ಆಗೋದಿಲ್ಲ. ನರಿ ಹೇಳ್ತಾ ಇದೆ, ಸ್ವಲ್ಪ ತಿರಿ ಯೋಚನೆ ಮಾಡಬೇಡಿ. ನಿಮಗೂ ಯಾವ್ದಾದ್ರು ಯಾರು ಒಳಗಡೆ ಬೆಳಿಬಹುದು, ಅದಕ್ಕೇನಂತೆ? ಒಬ್ಬರಿಗೆ ಒಲ್ದಿದ್ದು ಹೆಚ್ಚನ್ನು ಕೊಲ್ದಿಲ್ಲ, ನಿಜ ಹೆಚ್ಚನ್ನು ಕೊಲ್ದಿಲ್ಲ ಅಂಥೇಳಿ ಯಾರಿಗೆ ಒಲಿಬಾರ್ದು ಅಂತೇನೂ ಇಲ್ಲ. ಮತ್ತೆ ಇಂಜಿನಿಯರಿಂಗ್ ಓದಿ ಎಷ್ಟು ಜನ ಕೆಲಸ ಇಲ್ಲ, ಅದಿಂದ ಓದೋ ಬಿಟ್ಟಿದ್ದಾರೆ ಯಾರು ಕೂಡ ಓದ್ತಾ. ಇನ್ನು ಡೊನೇಷನ್ ಕೊಟ್ಟೇ ಓದ್ತಾರೆ. ಮೆಡಿಕಲ್ ಓದೋರು ಎಷ್ಟೋ ಜನ ಕೆಲಸ ಇಲ್ಲ, ಓದೋ ಕಮ್ಮಿ ಆಗಿದ್ದಾರೆ, ಡೊನೇಷನ್ ಜಾಸ್ತಿ ಆಗ್ತಿದೆ, ವರ್ಷ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಏನು ಕಡಿಮೆ ಆಗ್ತಾ ಇಲ್ಲ. ತರ್ಕ ನೋಡಿದರೆ ಇನ್ನೂ ಏನು ಮಾಡ್ತಾರೆ, ಅವ್ರು ಎಂಥ ಕೆಲಸ ಇದ್ದಾರೆ ಗೊತ್ತೇನ್ರಿ ಅಂತ ಹೇಳ್ತಾರೆ. 10 ವರ್ಷದಿಂದ ಕೂತರೆ ಹಾಗೆ ಕೂತಿರ್ತಾನೆ, ಫ್ರೆಶರಿ ಫಸ್ಟ್ ಕ್ಲಾಸ್ ಕೆಲಸ ಸಿಕ್ಕಿರುತ್ತೆ. ಮತ್ತೆ ಅವನು ಇವನು ಹೇಳ್ತಾರೆ ಕ್ಯಾಂಪಸ್ ಸೆಲೆಕ್ಷನ್ ಹೋಗಿಬಿಟ್ಟಿರ್ತಾನೆ ಅವನು. ಅವನು ನೋಡಿದರೆ ಕ್ಯಾಂಪಸ್ ಬಿಡದಂತೆ ಅವನಿರ್ತಾನೆ, ಕ್ಯಾಂಪಸ್ನಿಂದ ಕರ್ಕೊಂಡು ಹೋಗಲು ಕವರ್ ಕಾಯ್ತಿರ್ತಾರೆ. ಎಷ್ಟು ತಮಾಷೆ ಇರುತ್ತೆ. ಎಲ್ಲರಿಗೂ ಒಂದೇ ರೀತಿ ಆಗೋದಿಲ್ಲ. ಆಚಾರ್ಯ ಹೇಳಿದ ಸಿದ್ಧಾಂತ ಒಪ್ಕೋಬೇಕಾಗ, ಜೀವ ತ್ರೈವಿಧ್ಯ ಒಪ್ಕೊಳ್ಳೇಬೇಕಾಗ. ಎಲ್ಲ ಜೀವರು ಒಂದು ರೀತಿ ಇಲ್ಲ, ಎಲ್ಲರ ಕರ್ಮ ಒಂದು ರೀತಿ ಇಲ್ಲ. ಎಷ್ಟೋ ಸರ್ ನಿಮಗೆ ಗೊತ್ತಿಲ್ಲ, MA PhD ಮಾಡಿದವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಎಷ್ಟೋ ಜನ ಗೊತ್ತಿರ್ಲಿಕ್ಕಿಲ್ಲ, ತುಂಬಾ ಜನಕ್ಕೆ MA PhD ಪ್ರೈಮರಿ ಸ್ಕೂಲ್ ಟೀಚರ್. ಬರೀ MA PhD ವೈಸ್ ಚಾನ್ಸಲರ್ ಲೆಕ್ಕ ಹಾಕಿರೋಣ. PhD ಕೂಡ ಮಾಡಿಲ್ಲ, ಬರೀ MA ವೈಸ್ ಚಾನ್ಸಲರ್. MA PhD ಮಾಡಿಕೊಂಡು ಪ್ರೈಮರಿ ಸ್ಕೂಲ್ ಟೀಚರ್, ಎಲ್ಲಿ ಎಲ್ಲಿ ಸಂಬಂಧ ಇದೆ? ಯಾಕೆ ಹೀಗಾಗಿದೆ ಅಂತ ಕೇಳಿದರೆ ಅದೃಷ್ಟ ಇಲ್ಲ. ಅದೃಷ್ಟ ಇಲ್ಲದೆ ಹೋದರೆ, ಪೂರ್ವಕರ್ಮ ಇಲ್ಲದೆ ಹೋದರೆ ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇವತ್ತು ಮಧ್ವಾಚಾರ ಸಿದ್ಧಾಂತ ಒಪ್ಪದೆ ಹೋದ್ರೆ ಎಲ್ಲ ಒಂದೇ ರೀತಿ ಇರಬೇಕಾಗಿತ್ತು. ಹಾಗಿಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ಯಾವ ಎರಡು ವಸ್ತುಗಳು ಕೂಡ ಒಂದೇ ರೀತಿ ಇಲ್ಲ. ಒಂದೇ ಕಾಲೇಜಿನಲ್ಲಿ ಓದ್ದವರಿಗೆ ಒಂದೇ ರೀತಿ ಇರೋದಿಲ್ಲ. ಅವರು ಕೆರಿಯರೇ ಹಾಳು ಮಾಡ್ಕೊಂಡು ಏನೋ ಆಗೋಗ್ಬಿಟ್ಟಿರ್ತಾರೆ ನಡಿ ಅಂತೆ. ಭಾರಿ ಬುದ್ಧಿವಂತ ಅನ್ಕೊಂಡಿರ್ತಾರೆ, ಎಲ್ಲ ಸ್ಟಾಪ್ ಆಗಿಬಿಟ್ಟಿರ್ತಾನೆ. ಯಾವರೇ ಸ್ಟೂಡೆಂಟ್ ಭಾರಿ ಮುಂದೋಗ್ಬಿಟ್ಟಿರ್ತಾರೆ, ಯಾವರೇ ಸ್ಟೂಡೆಂಟ್ ಅಂತ ಇರ್ತಾನೆ, ಯಾವರೇ ಭಾರಿ ಮುಂದೋಗಿರ್ತಾನೆ. ಅಂದರೆ ನಾವು ಯಾವುದನ್ನು ಕೊಂಡು ಫ್ರೇಮ್ ತರಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಎಲ್ಲರೂ ಒಂದೇ ರೀತಿ ಇಲ್ಲೇ ಇಲ್ಲ. ಒಂದು ಗ್ಯಾರಂಟಿ ಭಗವಂತ ಅದಕ್ಕೆ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಒಳ್ಳೆ ಕೆಲಸಕ್ಕೆ ಎಂದೂ ಅನರ್ಥ ಬರೋದಿಲ್ಲ, ಸತ್ಕಾರ್ಯಗಳಿಗೆ ಎಂದೂ ಕೂಡ ಒಳ್ಳೆ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ನಿಯಮಕ್ಕೆ ಎಂದೂ ವ್ಯತ್ಯಾಸ ಇಲ್ಲ. ಅಷ್ಟೇ ಹೊರತು ನಾವು ಯಾರನ್ನಾದರೂ ತೋರಿಸಿ ಇವನು ಹೀಗೆ ಇರ್ತಾನೆ ಅಂತ ಮುಂದೆ ಹೇಳೋದು ಸಾಧ್ಯವೇ ಇರೋದಿಲ್ಲ. ಬಹಳ ಆಶ್ಚರ್ಯಕರ. ಕೆಲವರು ಏನು ನಿರಕ್ಷರ ಕುಚ್ಚಿ ಇದ್ದಾಗಿರ್ತಾರೆ, ಅಷ್ಟು ಬ್ರೈಟ್ ಆಗಿರ್ತಾರೆ. ವ್ಯಾಸ್ತತ್ವದ ಕಥೆ ಕೇಳಿದ್ರೆ 33 ವರ್ಷವರೆಗೂ ಏನು ಗೊತ್ತಿಲ್ಲ ಅವರಿಗೆ. ಆ ತಂದೆಗೆ ಯೋಚನೆ, ಮಗ ಇಷ್ಟು ಅಡ್ಡಾಗಿಬಿಟ್ಟಿದ್ದಾನಲ್ಲ ಏನು ಮಾಡೋದು ಅಂತ ಯೋಚನೆ. ಈ ಮೊಫ್ ಅಂದ್ರೆ ಮೊಫ್ ಆಗಿರ್ತಾರೆ. ಗೋಪಾಲದಾಸನ ಕೇಳಕ್ ಹೋದ್ರಂತೆ ಮಗನ ಹೆಂಡತಿ ಒತ್ತಾಯ ಮಾಡ್ತಾರೆ, ಸ್ವಲ್ಪ ಹೋಗಿ ಕೇಳ್ಕೊಂಬನ್ನಿ, ಗೋಪಾಲದಾಸ್ ಒಳ್ಳೆ ಜ್ಞಾನಿಗಳಂತೆ, ಮಗು ಹೇಗಿರ್ತದೆ ಕೇಳ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮಗು ಭಾರಿ ದೊಡ್ಡ ವಿದ್ವಾಂಸನಾಗ್ತಾನೆ, ಜ್ಞಾನಿ ಆಗ್ತಾನೆ ಅಂತ ಕೇಳಿದ್ರೆ ತಂದೆ ನಕ್ಕು ಬಿಟ್ರಂತೆ. ಈ ದಾಸರಿಗೆ ಗೊತ್ತಿಲ್ಲ ನಮ್ಮ ಮಗನ ವಿಚಾರ. ನಾನು ಬುದ್ಧಿ, ಅವ್ರು ಒಳ್ಳೆ ಪಂಡಿತರು ಪಾಪ ತಂದೆ, ನನ್ನ ನೋಡಿ ಮಗನ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಮನೆಗೆ ಹೋಗಿ ದಿವಸಕ್ಕೆ ನೋಡಿದರೆ ದೊಡ್ಡ ಜ್ಞಾನಿಗಳು ವ್ಯಾಸ ತತ್ವಜ್ಞ ತೀರ್ಥರು ಹೆಸರಾಗ್ತಾರವ್ರು. 98 ವರ್ಷದಲ್ಲಿ ಆ 8 ವರ್ಷ ವಾಸುದೇವ ವಿಠಲಾದ ಅಂಕಿತ ಅವರಿಗೆ ದೊಡ್ಡ ದೊಡ್ಡ ಸಂಸ್ಕೃತ ಗ್ರಂಥ ಬರೆದಿದ್ದಾರೆ. ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. 33 ವರ್ಷದಲ್ಲಿ ಏನೂ ಬರ್ತಿದ್ದಿಲ್ಲ ಅವರಿಗೆ. ಅಂಥ ಒಂದು ದೊಡ್ಡ ಜ್ಞಾನ ವಿಜಯದಾಸರು 33 ವರ್ಷದವರೆಗೆ ಏನೂ ಇಲ್ಲ. ಆಮೇಲೆ ಬರಲು ದಾಸಪ್ಪ ಅಷ್ಟೇ. ಆಮೇಲೆ ನೋಡಿ ವಿಜಯದಾಸರು, ಅವರು 100 ಜನ ಶಿಷ್ಯರು, ಮಠಾಧೀಶರಿಗಿಂತ ಮೇಲೆ ಹೋಗಿಬಿಡ್ತಾರೆ, ಅಷ್ಟು ಮೇಲೆ ಬಂದ್ಬಿಡ್ತಾರೆ. ಅಂದರೆ ಯಾರು ಏನಂತ ಹೇಳೋದಕ್ಕೆ ಬರೋದಿಲ್ಲ. ಭಾರದೀಕ್ಷೆ ಮಾಡಿದ ವ್ಯಕ್ತಿ ಏನೋ ಆಗಿರ್ತಕೊಂಡು ನೋಡಿದ್ರೆ ಎಲ್ಲೋ ಬೀದಿ ಗುಡಿಸ್ತಾ ಇರ್ತಾರೆ. ಆ ಸ್ಥಿತಿ ಬಂದಿರ್ತಾರೆ. ಯಾಕೆ ಯಾವ ಹಣೆ ಬರ ಆಗಿರುತ್ತೆ ಅಷ್ಟೇ. ನಮ್ಮ ಕಣ್ಣೆದೇ ಇನ್ನು ಬಿಟ್ಟುಬಿಡಿ, ವಿದ್ವತ್ತನ್ನು ಬಿಟ್ಟುಬಿಡಿ. ಯಾರು ಲಾರಿ ಡ್ರೈವರ್ ಆಗಿರ್ತಾರೆ, ಅವರು ಕೋಟ್ಯಾಧೀಶ, ಅವನ ಮಗ ಎತ್ತಪ್ಪ ಲಾರಿ ಡ್ರೈವರ್. ಮತ್ತೆ ಎಷ್ಟೋ ಸರ್ತ ಮಕ್ಕಳು ಉಳಿಸಿಕೊಳ್ಳೋದಿಲ್ಲ, ಅವನು ಬರುತ್ತಾ ಅವನು ಹೋಗುತ್ತೆ, ಹೇಗೆಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ತರ್ಕವನ್ನು ನಾವು ಮುಂದೆ ಮಾಡಬಾರದು, ಶಾಸ್ತ್ರವನ್ನು ಮುಂದೆ ಮಾಡಬೇಕು. ನಿಮಗೆ ಯಾಕೆ ಒಲಿಬಾರದು? ನಿಮಗೂ ಯಾರು ಒಲಿಬಹುದು, ಈಶ್ವರನೇ ಒಲಿಬಹುದು, ನಿಮಗೆ ಯಾಕೆ ಬದುಕಬಾರದು ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಪಾಪ ಗೊಂದಲ ಹೋಗೋದು ಬರೋದು ಗೊಂದಲದಿದ್ದ ಇರ್ತಾರೆ. ಆಗೊಂದು ಪ್ರಸಂಗ ನಡೀತಂತೆ ಮೇಲೆ. ಆ ಸಾಯಂಕಾಲದ ಹೊತ್ತು ಬಂತಾಗ ಪ್ರದೋಷ ಕಾಲ ಅಂತ ಕರೀತಾರೆ. ಪ್ರದೋಷ ಕಾಲ ಬಹಳ ವಿಚಿತ್ರವಾದ ಕಾಲ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ದಿತಿದೇವಿ ನಾನು ಈಗಲೇ ಗರ್ಭಾಧಾನ ಮಾಡಬೇಕು ಅಂತ ಹೇಳಿ ಸಂಧ್ಯಾಕಾಲದಲ್ಲಿ ಒತ್ತಾಯ ಮಾಡಿದಾಗ ಅವರು ಹೇಳ್ತಾರೆ, ಈ ಕಾಲ ಗರ್ಭಾಧಾನಕ್ಕೆ ಯೋಗ್ಯ ಅಲ್ಲ. ರುದ್ರದೇವರು ಈ ಕಾಲದೊಳಗೆ ವೃಷಭಾರೂಢರಾಗಿ ಪಾರ್ವತಿ ಸಮೇತ ಆಕಾಶದ ಸಂಚಾರ ಮಾಡ್ತಾರೆ. ಈ ಕಾಲದಲ್ಲಿ ಸಂಧ್ಯಾ ವಂದನೆ ಅಗ್ನಿಹೋತ್ರಾದಿಗಳನ್ನು ಯಾರು ಮಾಡಿಕೊಂಡಿರ್ತಾರೋ ಅವರಿಗೆ ಭಾರಿ ಅನುಗ್ರಹವನ್ನು ಮಾಡ್ತಾರೆ, ವಿದ್ಯಾ ಸಂಪತ್ತು ಬರಹ ಮಾಡ್ತಾರೆ. ಆದರೆ ಯಾರು ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಸಂಪತ್ತು ವಿನಾಶವನ್ನು ಮಾಡಿಬಿಡ್ತಾರೆ, ಅವರ ಆಗ್ರಹ ಗುರಿಯಾಗ್ತೇವೆ ಅಂತ ಅವ್ರು ಹೇಳಿರ್ತಾರೆ. ಆ ಕತೆ ಇಲ್ಲಿ ನೋಡ್ತೀನಿ ನಾವು ಮೇಲೆ ಹೋಗ್ತಾ ಇದ್ದಾರೋ ಆ ಅದಕ್ಕೆ ಸಂಧ್ಯಾನೆ ಮಾಡ್ಕೊಂಡಿರ್ಬೇಕು. ಕ್ಲಬ್ಬಲ್ಲಿ ಕೂತ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಆ ಟೈಮ್ನಲ್ಲಿ. ಕ್ಲಬ್ ಸುತ್ತರೆ ಹೋಗ್ತಾ ಓಡಾಡ್ತಾ ಇರ್ತಾರತ್ತೆ ಮೇಲ್ಗಡೆಗೆ. ಅದಕ್ಕೆ ಶಿವನ ದರ್ಶನಕ್ಕೆ ಸಾಯಂಕಾಲ ಸಮಯ ಭಾರಿ ಶ್ರೇಷ್ಠ. ಅದು ಇನ್ನು ಕತ್ಲಾಗಿರಬಾರ್ದು, ಸೂರ್ಯ ಮುಳುಗ ಸ್ಥಿತಿಯಲ್ಲಿ ಇರಬೇಕು. ಪ್ರದೋಷ ಕಾಲ ಸೂರ್ಯೋದಯಕ್ಕಿಂತ ಮುಂಚೆ ಪ್ರತ್ಯೂಷ ಕಾಲ ಅಂತ ಕರೀತಾರೆ. ಸೂರ್ಯಾಸ್ತವಾದ ಮೇಲೆ ಇನ್ನು ಕತ್ಲಾಗೋದಕ್ಕಿಂತ ಮುಂಚೆ ಪ್ರದೋಷ ಕಾಲ ಅಂತ ಕರೀತಾರೆ. ಆ ಕಾಲದೊಳಗೆ ಶಿವನ ದರ್ಶನ ಬಹಳ ಶ್ರೇಷ್ಠವಾದದ್ದು. ಆಗ ಅವರು ಹೆಚ್ಚು ಅನುಗ್ರಹ ಮಾಡೋ ಕಾಲ ಅಂತ ಕರೀತಾರೆ. ಶಿವರಾತ್ರಿ ಅಂತ ಶಿವನಿಗೆ ಸಾಯಂಕಾಲವೇ ಹೆಚ್ಚು ಪ್ರಿಯ. ಅದಕ್ಕೆ ಹೆಸರು ಬಂದಿದ್ದಾಗ ಅವರು ಮೇಲೆ ಹೋಗ್ತಾ ಆಯ್ತಾರೆ ವೃಷಭಾರೂಢರಾಗಿ. ಇದನ್ನೆಲ್ಲ ನೋಡ್ತಿದ್ದಾರಂತೆ ಅವರು. ಇವರು ಸಂಕಟ ಈಗ ಹೇಳೋದು ಬರೋದು ಹೇಳೋದು ಅವ್ರು ನೋಡ್ತಾ ಇದ್ರಂತೆ. ಪಾರ್ವತಿದೇವಿ ಕೇಳಿದ್ರಂತೆ ಇದೆಲ್ಲ ಕೂಡ ಸ್ವಾಮಿ ಪಾಪ ಭಾರಿ ಕಷ್ಟಪಡ್ತಾ ಇದ್ದಾರೆ. ಪಾಪ ಒಂದೇ ಮಗು ಬಹಳ ತಪಸ್ಸು ಮಾಡಿ ಮಗನನ್ನು ಬರ್ಕೊಂಡಿದ್ದಾರೆ, ಮಗು ಸತ್ತೋಗ್ಬಿಟ್ಟಿದೆ, ಅದು ಅನುಗ್ರಹ ಮಾಡೋಣ ಅಂತ ಹೇಳಿದ್ರಂತೆ. ಆಗ ರುದ್ರದೇವರು ಆಗಲಿ ಅಂತ ಅಲ್ಲಿ ಇಳಿದ್ರಂತೆ ಇಬ್ಬರು ಕೂಡ ಶ್ಮಶಾನ ಅಲ್ಲಿ ಹಾಕಿಳಿದ್ರಂತೆ. ಅವರದೇ ಭೂಮಿ ರುದ್ರಭೂಮಿ ಅಂತ ಹೆಸರೇ ಅದಕ್ಕೆ. ಹೋಮ್ ಪಿಚ್ಚಿದ್ದಾಗ ಅವರಿಗೆ ಸೀದ ಅಲ್ಲಿ ಇಳಿದ್ರಂತೆ. ನೋಡಿದ್ರೆ ಆಶ್ಚರ್ಯ ಆಯ್ತು ಅವರಿಗೆ, ಪರಮಾಶ್ಚರ್ಯವಾಗಿವತ್ತು. ಅಷ್ಟಾಗ ನಮಸ್ಕಾರ ಮಾಡ್ತಾರೆ, ಭಾರಿ ದುಃಖಪಟ್ಟು ಕೇಳ್ತಾರೆ, ಸ್ವಾಮಿ ನಮ್ಮ ಮಗನ ಬದುಕಿಸಿಕೊಡಿ ಅಂತ ಹೇಳಿದರೆ ಅದಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಎಷ್ಟು ಒಲಿದ್ರೆ ಏನು ಕಷ್ಟ. ರುದ್ರದೇವರಂತ ಜ್ಞಾನಿಗಳು ಅನುಗ್ರಹ ಮಾಡಿದರೆ ಕೊಲ್ಲೋ ಡಿಪಾರ್ಟ್ಮೆಂಟ್ ಅವರು ಅವ್ರು ಅನುಗ್ರಹ ಮಾಡಿದ್ರೆ ಬದುಕಲೇಬೇಕಲ್ಲ. ಚಕ್ರೋಗ್ರ ದೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ರುದ್ರದೇವರ ಹಿರಿಮೆ ಮಧ್ವಶಾಸ್ತ್ರದಲ್ಲಿ ಬಹಳ ಅಪೂರ್ವವಾದದ್ದು. ಅವರನ್ನ ಶ್ರೇಷ್ಠ ಮನೋನಿಯಾಮಕ ದೇವತೆಗಳು ಅಂತ ಆರಾಧನೆ ಮಾಡೋದನ್ನ ಶಾಸ್ತ್ರ ಒತ್ತಿ ಒತ್ತಿ ಹೇಳಿದೆ. ತಕ್ಷಣ ಅವರು ತಕ್ಷಣಾಸ್ತು ಅಂತ ಹೇಳಿದರಂತೆ. ಕೂಸ್ ಬದುಕೇ ಬಿಡುತ್ತದು, ಆನಂದವೇ ಆನಂದ ಅವರಿಗೆ. ಇಬ್ಬರು ಕೂಸಿದ ನಮಸ್ಕಾರ ಮಗನ ಎತ್ತಿಕೊಂಡು ಹೊರಟುಬಿಡ್ತಾರೆ. 100 ವರ್ಷ ಬದುಕಲಿ ಅಂತ ಹೇಳಿಬಿಟ್ರು. ಬರೀ ಆ ಬದುಕಿದ್ದ ಅಷ್ಟೇ ಅಲ್ಲ, ಇವತ್ತು ಬದುಕಿ ನಳು ಸತ್ತು ಬರದಿ ಸತ್ತು ಇನ್ನೂ ಡೇಂಜರ್ ಮತ್ತೆ. ಆದ್ರೆ 100 ಸುಖವಾಗಿ ಬದುಕಲಿ ಅಂತ ಹೇಳಿ ಕಳಿಸಿಬಿಟ್ರಂತೆ. ಅವೆರಡು ಡಲ್ಲಾಗಿ ಡಿಸಪಾಯಿಂಟ್ ಆಯಿತು ಪಾಪ. ನರಿಗೂ ಡಿಸಪಾಯಿಂಟ್ಮೆಂಟ್, ಅದಕ್ಕೂ ಡಿಸಪಾಯಿಂಟ್ಮೆಂಟ್. ನಿನ್ನಿಂದ ಹಾಳಾಯ್ತು, ನಿನ್ನಿಂದ ಹಾಳಾಯ್ತು, ಬೇಗ ಹೋಗಿದ್ರೆ ನಿನಗೆ ಯಾರು ಸಿಕ್ತಿತ್ತು? ಇಬ್ಬರಿಗೆ ಇದ ಮಾಡ್ಕೊಂಡ್ಬಿಟ್ರಲ್ಲ, ಇಬ್ಬರೇ ಜಗಳ ಮೂರನೇ ಲಾಭ ಅಂತ ಆಯ್ತಲ್ಲ ಅಂತ ಭಾರಿ ದುಃಖಪಟ್ಟುವಂತೆ. ಆಗ ರುದ್ರದೇವರು ನೋಡಿದರಂತೆ, ಅವರಿಬ್ಬರನ್ನು ಕರೆದರಂತೆ. ನೀವು ಏನೇ ಮಾತಾಡಿರಲಿ, ಶಾಸ್ತ್ರ ವಿಚಾರ ಮಾತಾಡಿದ್ರಿ, ಭಾರಿ ಖುಷಿಯಾಯ್ತು ಅಂತ ಹೇಳುತ್ತಾರೆ. ನೀವು ಸ್ವಾರ್ಥಕ್ಕೆ ಮಾತಾಡಿದ್ರು ಕೂಡ ಒಳ್ಳೊಳ್ಳೆ ಕೊಟೇಶನ್ ಕೊಟ್ಟು ಏನೇನೋ ಮಾತಾಡಿದ್ದೀರಲ್ಲ, ದೇವರ ಅನುಗ್ರಹ ಮಾಡಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ, ಇದು ರಾಮಾಯಣ ಬೇರೆ ಕೋಟ್ ಮಾಡಿದ್ದೀರಿ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ, ಆದ್ರಿಂದ ನಿಮಗೂ ವರ ಕೊಡ್ತೇನೆ ಅಂತ ಹೇಳಿದ್ರು ರುದ್ರದೇವ್. ನಿಮಗೂ ವರ ಕೊಡ್ತೇನೆ, ಏನು ವರ ಕೊಡ್ತೇನೆ ಆಶ್ಚರ್ಯ, ಇನ್ಮೇಲೆ ನಿಮಗೆ ಹಸಿವು ಆಗದೆ ಹೋಗಲಿ ಅಂತ ಹೇಳಿಬಿಟ್ರು. ಹಸಿವಿಗೆ ಮಾಡ್ಕೊಂಡಿರ್ತಾರೆ, ಹೊಟ್ಟೆಪಾಡಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀಗ, ಇಷ್ಟೆಲ್ಲ ಸಂತ ಮಾಡಿದ ಹೊಟ್ಟೆಪಾಡಿಗೋಸ್ಕರ, ಇನ್ಮೇಲೆ ನಿಮಗೆ ಹಸಿವಾದರೆ ಹೋಗಲಿ, ಆನಂದವಾಗಿರಿ ಅಂತ ಹೇಳಿಬಿಟ್ರು. ಇದು ಆತ ಅರ್ಥವಾಗಿ ಎಷ್ಟು ಮನೋಜ್ಞವಾದ ಮಾತಿದ್ದು ಒಂದು. ರುದ್ರದೇವರ ವರ ಅಂದರೆ ಶಾಸ್ತ್ರದ ಮಾತನ್ನ ಹೊಟ್ಟೆಪಾಡಿಗೆ ಉಪಯೋಗ ಮಾಡಿಕೊಂಡ್ರೂ ವೇಸ್ಟ್ ಆಗಲಿಲ್ಲ, ಅದು ಬಹಳ ಇಂಪಾರ್ಟೆಂಟ್. ಮಾಫಲೇಶು ಕದಾಚನ, ಅದಕ್ಕೆ ಹೇಳ್ತಾರೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಪುರುಷ ಋಷಭ. ನಾವು ಉನ್ನತ ಮಟ್ಟಕ್ಕೆ ಏಕದಂ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಶಾಸ್ತ್ರ ಓದಿ ಫಲ ಶಾಸ್ತ್ರ ಓದಬೇಕು, ವಿಹಿತ ಕರ್ಮಾಚರಣೆ ಮಾಡಬೇಕು, ಕೃಷ್ಣಾರ್ಪಣ ಅಂತ ಹೇಳಬೇಕು, ಫಲಾಪೇಕ್ಷೆ ಮಾಡಬಾರದು, ಎಲ್ಲ ಸರಿನೇ. ಆದರೆ ಓವರ್ ನೈಟ್ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 1ನೇ ಕ್ಲಾಸ್ ಹುಡುಗ ಇದ್ದಕ್ಕಿದ್ದಾಗ ಎಂ ಎ ಫೈನಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅನೇಕ ವರ್ಷಗಳ ಸಾಧನೆ ಮಾಡಬೇಕಾಗ್ತದೆ. ಆದ್ದರಿಂದ ಒಂದು ಸ್ಟೇಜಲ್ಲಿ ನೀವು ಹೊಟ್ಟೆಪಾಡಿಗೋಸ್ಕರ ಶಾಸ್ತ್ರ ಓದಿದ್ರು ಕೂಡ ಅದರಿಂದ ಶಾಸ್ತ್ರ ಓದಿದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್, ಅದು ಉಪಯೋಗ ಕೌಂಟ್ ಆಗೇ ಆಗ್ತದೆ. ಕೊನೆ ಎಂಡ್ ಆಗಬಾರ್ದಷ್ಟೇ, ಒಂದು ಸ್ಟೇಜಲ್ಲಿ ಹಾಗಿದ್ರೆ ತಪ್ಪಲ್ಲ. ಶಾಸ್ತ್ರ ಓದದೇ ಇರೋದಕ್ಕಿಂತ ಹೊಟ್ಟೆಪಾಡಿಗಾರು ಓದ್ತಾರಲ್ಲ ಸಂತೋಷ ಪಡಬೇಕು ಕೊನೆ ಪಕ್ಷ. ಈ ಮಾತನ್ನ ಅರ್ಥ ಸತ್ಯ ಹೇಳ್ತಾನೆ, ಹೊಟ್ಟೆಪಾಡಿ ಸತ್ಯ ಹೇಳ್ತಾನೆ, ಪುಣ್ಯ ಸತ್ಯ ಹೇಳಿದ ಪುಣ್ಯ ಅಂತೂ ಬಂತಲ್ಲ, ಅದಕ್ಕೂ ಮಾಡದೇ ಇರೋರು ಇರ್ತಾರಲ್ಲ, ಅದಕ್ಕಿಂತ ಕೋಟಿ ಪಾಲು ವಾಸಿ. ಅಂತೂ ಶಾಸ್ತ್ರಜ್ಞಾನ ಅವರನ್ನು ಕೈ ಬಿಡಲಿಲ್ಲ. ಅದರ ಫಲಿತಾಂಶ ಆ ನರಿಗೂ ಆ ಹದ್ದಿಗೂ ಕೂಡ ಸಾಮಾನ್ಯವಾಗಿ ಎರಡು ಬಯಸುಗಳು, ನರಿ ಬುದ್ಧಿ ಅಂತ ಹೆಸರು, ಹದ್ದಿನ ಕಣ್ಣು ಅಂತ ಹೆಸರು, ಎರಡು ಇಡಿಯಂಗಳು. ನರಿ ಬುದ್ಧಿ ಅಂದ್ರೆ ಕನಿಂಗ್ ಅಂತ ಅರ್ಥ, ಇಂಟೆಲಿಜೆಂಟ್ ಅಂದ ಕಡೆ ಕನಿಂಗ್, ಅದು ಏನಾದರೂ ಮಾಡಿ ಸ್ವಾರ್ಥ ಸಾಧನೆ ಮಾಡ್ಕೊಳ್ಳೋದಕ್ಕೆ ನರಿ ಬಹಳ ಕ್ಲವರ್ ಅನಿಮಲ್ ಅಂತ ಹೆಸರು. ಅದಕ್ಕೆ ಇದಕ್ಕೆ ಹದ್ದಿನ ಕಣ್ಣು, ಬರೀ ಮಾಂಸದ ಮೇಲೆ ಕಣ್ಣು, ಅದಕ್ಕೆ ಎಷ್ಟೋ ಆಕಾಶದಲ್ಲಿ ಎಲ್ಲೋ ಓಡಾಡ್ತಿರುತ್ತೆ, ಮಾಂಸ ತುಂಡು ಕೆಳಗೆ ಬಿದ್ದಿರುತ್ತೆ, ಪಕ್ಕದಲ್ಲಿ ಹೋಗೋ ಜನಕ್ಕೆ ಕಾಣೋದಿಲ್ಲ, ಅಲ್ಲಿಂದ ನೋಡಿ ತಕ್ಷಣ ಬಂದು ತಗೊಂಡೋಗ್ಬಿಡೋದು. ಅಷ್ಟು ಸೂಕ್ಷ್ಮ ದೃಷ್ಟಿ ಅಂತ. ಹದ್ದಿನ ಕಣ್ಣು ಒಂದು ಇಡಿಯಮ್ಮು, ನರಿಯ ಬುದ್ಧಿ ಇನ್ನೊಂದು ಇಡಿಯಮ್ಮು, ಎರಡೂ ಕೂಡ ವಂಚನೆ ಹೆಸರಾದ ಪದಾರ್ಥಗಳು. ಆದರೆ ಅಂಥವಕ್ಕೂ ಕೂಡ ರುದ್ರದೇವರು ಅನುಗ್ರಹ ಮಾಡಿದ್ದಾರೆ. ಅದರ ಫಲಿತಾಂಶ ಅಂದರೆ ಶಾಸ್ತ್ರವನ್ನು ಕಲಿತಿದ್ದರ ಪರಿಣಾಮ ಅಲ್ಲಿ ಕಂಡಿದ್ದೇವಾದ್ದರಿಂದ ಜ್ಞಾನ ಎಂದೂ ವ್ಯರ್ಥವಾಗೋದಿಲ್ಲ. ಯಾವುದೇ ಒಂದು ಕರ್ಮಕ್ಕೆ ಮಿತಿ ಇದೆ, ಜ್ಞಾನಕ್ಕೆ ಮಾತ್ರ ಸರ್ವಥಾ ಮಿತಿ ಇಲ್ಲ. ಆದ್ದರಿಂದ ಮನುಷ್ಯನಾದವನು ಜ್ಞಾನ ಸಂಪಾದನೆ ಮಾಡಿಕೊಳ್ಳಲೇಬೇಕು ಅಂತ ಹೇಳಿದ್ರ ಜೊತೆಗೆ ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಅಂದರೆ ಸತ್ತವರು ಬದುಕೋದಿಲ್ಲ, ಜಾತಶ್ಯ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಯಚ, ಅದು ನಿಶ್ಚಿತ. ಆದರೆ ಎಲ್ಲರೂಗೂ ಒಂದು ಎಕ್ಸೆಪ್ಷನ್ ಇದ್ದೇ ಇರುತ್ತಾದ್ದರಿಂದ ಇದು ರೂಲೇ, ಎಕ್ಸೆಪ್ಷನ್ ಇದ್ದೇ ಇದೆ. ರಾಮಾಯಣದಲ್ಲಿ ಬದುಕಿದ್ದರೆ ಅಲ್ಲಿ ಕಂಡಿದ್ದೇವೆ, ಇಲ್ಲಿ ಬದುಕಿದ್ದು ರುದ್ರದೇವ ಬಸಿ ಇಲ್ಲಿ ಕಂಡಿದ್ದೇವೆ. ಅಂದರೆ ಸತ್ತವರು ಬದುಕ್ತಾರೆ, ಅವರಾಗಿ ಬದುಕೋದಿಲ್ಲ, ಮನುಷ್ಯರು ಬದುಕೋದಿಲ್ಲ, ದೇವತೆಗಳು ಬದುಕಿದರೆ ಬದುಕಿಸಿದ್ರೆ ಆಗಬಹುದು, ಅದು ಅರ್ಥ. ಆದ್ದರಿಂದ ನಾವು ದೇವತೆಗಳಿಗೆ ಭಾರ ಹಾಕೋದ್ರಿಂದ ಬಟ್ ವೈದ್ಯರೇ ಹೇಳಿಬಿಡ್ತಾರೆ, ಭಾಳ ಇಂಪಾರ್ಟೆಂಟ್ ಆಪರೇಷನ್ಗೆ ಡಾಕ್ಟ್ರೇ ಗ್ಯಾರಂಟಿ ಬದುಕ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ದೇವರು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಾಸ್ತಿಕ ಡಾಕ್ಟ್ರು ಹೇಳಿಬಿಡ್ತಾನೆ ಆ ಮಾತನ್ನು, ಪರಮ ನಾಸ್ತಿಕರು ಕೂಡ ನನ್ನ ಗ್ಯಾರಂಟಿ ವಾಸಿ ಮಾಡ್ತೇನೆ ಅಂತ ಯಾವ ಡಾಕ್ಟ್ರು ಹೇಳೋದಿಲ್ಲ. 100% ಸಕ್ಸಸ್ಫುಲ್ ಆಗೇ ಆಗುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ. ಸಣ್ಣ ಔಷಧಿ, ನೆಗಡಿ ಕೆಮ್ಮಿಕೊಂಡು ಕೊಟ್ಟ ಔಷಧಿಯಿಂದ ಸತ್ತೋಗೋದು, ಬೇಕಾದರೆ ಮೇಲಿದ್ದ ಬಿದ್ದು ತಲೆ ಹೊಡ್ಕೊಂಡು ಸುಖವಾಗಿ ಬದುಕಬಹುದು. ಹೇಳೋದಕ್ಕೆ ಆ ಪ್ಲೇನಿಂದ ಬಿದ್ದು ಎಲ್ಲ ಸತ್ತೋಗಿ ಬಗು ಯಾವುದು ಬದುಕೊಂಡು ಉಳ್ಕೊಂಡಿರುತ್ತೆ ಅನ್ನೋದು. ನಾವು ನಿಯಮ ಮಾಡಲಿಕ್ಕೆ ಬರೋದೇ ಇಲ್ಲ, ಅವರವ್ರ ಕರ್ಮ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿದೆ. ಆದ್ದರಿಂದ ನಾವು ನಿಯಮ ಮಾಡಲಿಕ್ಕೆ ಬರೋದಿಲ್ಲ. ದೇವತೆಗಳಿಗೆ ಅಸಾಧ್ಯವಾದದ್ದು ಮಾತ್ರ ಇಲ್ಲ, ಸತ್ತವರು ಬದುಕಿಸ್ತಾರೆ. ಅದು ಪುರಾಣದ ಕಥೆಗಳಾದವು. ಇನ್ನು ವಾದಿರಾಜರು ಸುಲ್ತಾನ್ನ ಮಗನ್ನೇ ಬದುಕಿದ ಕಥೆ ನಾವು ಕೇಳುತ್ತೇವೆ, ರಾಘವೇಂದ್ರ ಸ್ವಾಮಿಗಳು ಬದುಕಿದ ಕಥೆ ಕೇಳುತ್ತೇವೆ. ಆದ್ದರಿಂದ ಜ್ಞಾನಿಗಳಿಗೆ ಅಸಾಧ್ಯವಾದದ್ದಿಲ್ಲ, ಜ್ಞಾನಿಗಳಿಗೆ ಅಸಾಧ್ಯ. ಹಳ್ಳಿಯೊಳಗೆ ಹಾರ್ಟ್ ಆಪರೇಷನ್ ಮಾಡ್ತಾರೆ ಅಂತ ಕೇಳಿದ್ರೆ ಮರ್ಡರ್ ಮಾಡ್ತಾರೆ ಅಂತ ಅರ್ಥ. ಅದು ದೊಡ್ಡ ಇಲ್ಲೇ ಇಂಪೋರ್ಟೆಡ್ ಹಾಸ್ಪಿಟಲ್ ಹೈಟೆಕ್ನಲ್ಲಿ ಮಾಡ್ತಾರೆ ಅಂದರೆ ಹೋಗ್ಬೇಕಾಗತ್ತೆ. ಅಷ್ಟು ಕಿರು ಅದು ಇದೆ, ಅಷ್ಟು ಎಕ್ವಿಪ್ಮೆಂಟ್ಸ್ ಅವರಲ್ಲಿದೆ. ಅಂತ ಡಾಕ್ಟರ್ಸ್ ಇದ್ದಾರೆ, ಅಂತ ಡಾಕ್ಟರ್ಸ್ ಇರ್ಬೋದು, ಹಳ್ಳಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಅಂತ ಬೇಕಾ ಎಕ್ವಿಪ್ಮೆಂಟ್ಸ್ ಎಲ್ಲಿ ಸಿಗುತ್ತೆ ಅವನಿಗೀಗ? ಅಂತ ಆಪರೇಷನ್ ಥಿಯೇಟ್ರಲ್ಲಿ ಸಿಗುತ್ತೆ ಫಸ್ಟು. ಎಲ್ಲ ಸಾಧನ ಸಲಕರಣೆ ಇದ್ದವರಿಗೆ ಸಾಧ್ಯ, ಅದು ದೇವತೆಗಳಿಗೆ ಅದೆಲ್ಲ ಇರುತ್ತಾದ್ದರಿಂದ, ಜ್ಞಾನಿಗಳಿಗೆ ಇರುತ್ತಾದ್ದರಿಂದ ಅದು ಸಾಧ್ಯ. ಆದ್ದರಿಂದ ನಾವು ಯಾವುದನ್ನು ಕೂಡ ನಿಯಮ ಮಾಡದೇನೆ ದೇವತೆಗಳ ಮೇಲೆ ಭಾರ ಹಾಕಿದರೆ ಖಂಡಿತ ನಮ್ಮ ಅನುಗ್ರಹವನ್ನು ನಮಗೆ ಅನುಗ್ರಹ ಮಾಡಿ ಉದ್ಧಾರ ಮಾಡೇ ಮಾಡ್ತಾರೆ. ಆ ನಿಷ್ಠೆ, ಆ ವಿಶ್ವಾಸ ನಮಗಿರಬೇಕು. ಅನಿರ್ವೇದ ಶ್ರೇಯೋ ಮೂಲಂ, ಉತ್ಸಾಹ ಇರಬೇಕು, ದೇವರ ನಂಬಿಕೆ ಇರಬೇಕು. ದೇವರಿಂದ ಆಗದೇ ಇರೋದು ಅಸಾಧ್ಯ ಅಂತ ಅದು ಯಾರ ಕಾಲಕ್ಕೆ ಹೇಳೋದಕ್ಕೆ ಬರೋದಿಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ, ಅದಕ್ಕೆ ದೇವರು ಅಂತ ಕರೆಯೋದು. ಏನನ್ನು ಬೇಕಾದರೂ ಮಾಡ್ತಾನೆ, ಆಗೋದಿಲ್ಲ ಗ್ಯಾರಂಟಿ ನಾಗಿಸ್ತಾನೆ. ಪರೀಕ್ಷಿತ ರಾಜ ಬದುಕೋದು ಅಂತ ಯಾರು ತಿಳ್ಕೊಂಡಿದ್ರು? ಪರೀಕ್ಷಿತ ರಾಜ ಬದುಕೋದು ಯಾರಿಗೂ ಸಾಧ್ಯ ಇರಲಿಲ್ಲ. ಕೊಲ್ಲದ ರುದ್ರದೇವರು ಅಶ್ವತ್ಥಾಮಾಚಾರ್ಯರು ಬ್ರಹ್ಮಶಿರವಸ್ತ್ರ ಬಿಟ್ಟಿದ್ದಾರೆ. ಇವನ್ ನೋಡಿದರೆ ಭ್ರೂಣ ಇನ್ನು ಸರಿಯಾಗಿ ಇದು ಕೂಡ ಬಂದಿಲ್ಲ, ಅಂಗಗಳೇ ಬೆಳೆದಿಲ್ಲ ಅವನಿಗೆ, ಗರ್ಭದಲ್ಲಿ ಬೇರೆ ಕೂತಿದ್ದಾನೆ. ಅವ್ರು ನೋಡಿದರೆ ಬ್ರಹ್ಮಚಾರಿಗಳು, ಇವನು ಏನೂ ಇಲ್ಲ, ಬ್ರಹ್ಮಶಿರಾಸ್ತ್ರ ಬಿಟ್ಟು ಇನ್ನು ಮಗು ಸಾಯ್ತು ಅಂತ ಗ್ಯಾರಂಟಿ ತಿಳ್ಕೊಂಡ್ರೆ ಆ ಮಗು ಬದುಕಿ ಭಾಗವತ ಕೇಳಿ ವೈಕುಂಠಕ್ಕೋಯ್ತು. ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಕೃಷ್ಣ ರಕ್ಷಣೆ ಮಾಡಿದ್ರಿಂದ ಯಾವುದು ಅಸಾಧ್ಯವಾಯಿತು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ದೇವತೆಗಳನ್ನು ನಂಬೋದರಲ್ಲಿ ಅಸಾಧ್ಯವನ್ನು ಸಾಧಿಸೋದಕ್ಕೆ ಬರುತ್ತೆ. ದೇವತೆಗಳನ್ನು ನಂಬದೇ ಹೋದರೆ ಸುಸಾಧ್ಯವಾದದ್ದು ಎಂದು ಕೂಡ ನಮಗೆ ಅಸಾಧ್ಯ ಆಗಿಬಿಡುತ್ತೆ. ಆದ್ದರಿಂದ ದೇವರ ಅನುಭವಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ, ಅದು ಮುಖ್ಯವಾದ ಸಿದ್ಧ. ಆ ದೃಷ್ಟಿಯಲ್ಲಿ ಸ್ವತಃ ಭೀಷ್ಮರ ಜೀವನನೇ ಸಾಕ್ಷಿ. ಅದಕ್ಕೀಗ ಅಂಥ ಅರ್ಜುನನ ಬಾಣಗಳು ಸಿಕ್ಕೊಂಡು ಬಿದ್ದಿದ್ದಾರೆ, ಬದುಕೋ ಸಂಭವನೇ ಇಲ್ಲ ಅಂತ ಸುಖವಾಗಿ ಬರಿಕೊಂಡು ಪ್ರವಚನ ಮಾಡ್ತಾ ಕೂತಿದ್ದಾರೆ ಭೀಷ್ಮಾಚಾರ್ಯರು ದ್ರೋಣ ಧರ್ಮರಾಜನ ಮುಂದೆ. ಯಾತಕ್ಕೆ? ಅವರು ತಂದೆಗೋಸ್ಕರ ಮಾಡಿದ ತ್ಯಾಗ, ಇಚ್ಛಾ ಮರಣಿತ್ವ ವರ, ಅವರು ಇಚ್ಛಾ ಮೃತ್ಯುತ್ವ ವರ ಬಂದಿತ್ತು, ಅದು ಸುಖವಾಗಿ ಬದುಕೊಂಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ತನ್ನ ಕಣ್ಣೆದುರಿಗೆ ಧರ್ಮರಾಜ ಕಾಣ್ತಾ ಇದ್ದಾನೆ. ಯಾವುದು ಅತ್ಯಂತ ಅಸಂಭಾವಿತ ಅಂತ ಜಗತ್ತಿಗೆ ಅನಿಸಬಹುದು, ನಡೀತಾ ಇದೆ. ಅವರು ಆ ಕ್ಷಣವೇ ಪ್ರಾಣ ಬಿಡದೆ ಹೋಗಿದ್ದು ಒಂದು ಆಶ್ಚರ್ಯ, ತಿಂಗಳುಗಟ್ಟಲೆ ಬದುಕಿದ್ದು ಎರಡನೇ ಆಶ್ಚರ್ಯ. ಆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಯಾತಕ್ಕೆ ಸಾಧ್ಯವಾಯಿತು? ಕೃಷ್ಣ ಅನುಗ್ರಹ ಮಾಡಿದ್ದು ಪ್ರತಿಯೊಂದು ಸಾಧ್ಯವಾಯಿತು. ಕೃಷ್ಣ ಒಳಗೆ ನಿಂತುಕೊಂಡು ಮಾತಾಡ್ತಿದ್ದಾನೆ ಅಂತ ಕೇಳಿದರೆ ಆಗ ನಾವು ನಂಬಲೇಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಶಾಸ್ತ್ರ ಯಾವುದನ್ನು ಕೂಡ ಮ್ಯಾಜಿಕ್ನಂತೆ ಕಣ್ಣು ಮುಚ್ಚಿಕೊಂಡು ಮಾಡೋದಕ್ಕೂ ಹೇಳೋದಿಲ್ಲ. ಇದನ್ನು ಹೇಳ ಜನಕ್ಕೆ ಅರ್ಥವಾಗಿಲ್ಲ, ಕೆಲವು ಕಥೆಗಳನ್ನು ನೋಡಿಬಿಟ್ಟು ತಮಾಷೆ ಮಾಡ್ತಾರೆ ಜನಗಳು. ಆ ರೀತಿ ಎಲ್ಲ ಖಚಿತವಾದ ಉತ್ತರವನ್ನು ಕೊಟ್ಟು ಇಂಥ ವಿಶೇಷ ಪ್ರಸಂಗದಲ್ಲಿ ಸಾಧ್ಯ ಉಂಟು. ಸಾಮಾನ್ಯವಾಗಿ ಸತ್ವವನ್ನು ಬದುಕೋದಿಲ್ಲ, ವಿಶೇಷ ಪ್ರಸಂಗದಲ್ಲಿ ಸಾಧ್ಯ ಇದೆ ಎಂಬ ಉತ್ತರ ಒಟ್ಟು ತೀರ್ಮಾನ. ಇಷ್ಟು ಹೇಳಿದ ಮೇಲೆ ಮನುಷ್ಯನ ಜೀವನದಲ್ಲಿ ಒಬ್ಬ ಸಾಧು ಸಂತರ ಸೇವೆ, ತಮ್ಮ ಕರ್ತವ್ಯ ಪ್ರಜ್ಞೆ ಎಷ್ಟು ಅಪಾರವಾದದ್ದು ಅಂತ ಹೇಳೋದಕ್ಕೋಸ್ಕರ ಒಂದು ಪಾರಿವಾಳ ದಂಪತಿಗಳ ಕಥೆ ಹೇಳಿದ್ದ. ಮನುಷ್ಯರ ಕಥೆಯಲ್ಲ, ಪಾರಿವಾಳದ ಕಥೆಗಳಲ್ಲಿ ಎಂಥ ಅದ್ಭುತವಾದ ಜೀವನ ಮೌಲ್ಯಗಳ ನಿರೂಪಣೆ ಇದೆ ಎಂಬುದು ಮಹಾಭಾರತದ ಸಂದೇಶ. ಒಂದು ದೊಡ್ಡ ಕಾಡು, ಆ ಕಾಡಿನಲ್ಲಿ ಒಬ್ಬ ಸುತ್ತಮುತ್ತ ಪ್ರದೇಶಗಳಲ್ಲಿ ಈ ಗುಡ್ಡಗಾಡ ಜನಗಳು ಸೇರಿಕೊಂಡಿದ್ದಾರೆ. ಎಲ್ಲ ಕೂಡ ಕಾಡೆಯಲ್ಲಿ ಬೇಟೆಯಾಡಿ ಬದುಕ್ತಕ್ಕಂಥ ಜನಗಳು. ಅದರಲ್ಲೂ ಒಬ್ಬ ಮಹಾದುಷ್ಟನಾಗಿರತಕ್ಕಂಥ ಬೇಡ, ಬೇಡರಲ್ಲೂ ಕೂಡ ತಮ್ಮ ವೃತ್ತಿ ದೇನ ಅಂತ ಹೇಳಿಬಿಟ್ಟು ಪಠ್ಯಪಾಡಿಗೋಸ್ಕರ ಮಾಡಿಕೊಂಡ್ರೆ ಕೆಲವು ಜನರಿರ್ತಾರೆ, ಕೆಲವರಿಗೆ ಹಾಗಲ್ಲ, ಅದನ್ನು ಲೋಕದ ನಾಶಕ್ಕೆ ಉಪಯೋಗಿಸಿಬಿಡ್ತಾರೆ. ಲೋಕದ ನಾಶಕ್ಕೋಸ್ಕರ ಮಾಡ್ತಕ್ಕಂಥ ಜನಗಳು ಭಾರಿ ಇರ್ತಾರೆ. ಅಂಥವರಲ್ಲಿ ಒಬ್ಬ ಇದ್ದ, ಭಾರಿ ದುಷ್ಟ, ವಿನಾಕಾರಣ ಪಕ್ಷಿಗಳನ್ನು ಕೊಂದು 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 ರಾಶಿ ಹಾಕೋದು. ತಿನ್ನೋ ಉದ್ದೇಶ ಅವನಿಗೆಲ್ಲ ಮಾರಿ ದುಡ್ಡು ಮಾಡೋದು. ಅಲ್ಲೇ ಮನುಷ್ಯ ತಪ್ಪು ಇರೋದು, ಮಾಡಿದಡಿಗೇನ ಮನುಷ್ಯ ತಾನು ಉಪಯೋಗಿಸಿದರೆ ತಪ್ಪಾಗೋದಿಲ್ಲ, ಅದನ್ನು ಕೂಡಿಲಕ್ಕೆ ಹೋದಾಗ ತಪ್ಪಾಗತ್ತೆ. ಆ ಹಿನ್ನೆಲೆಯಲ್ಲಿ ಅವನು ಅತಿಯಾಗಿ ಸಂಹಾರ ಮಾಡೋಕ್ಕೆ ಶುರು ಮಾಡಿದ. ವಿಚಿತ್ರ ಪಕ್ಷಿಗಳನ್ನು ಕೊಂದೋದು, ಅದನ್ನು ಮಾರೋದು, ಮಾಂಸಕ್ಕೋಸ್ಕರನೂ ಮಾರೋದು, ಆಕರ್ಷಣೆಗೋಸ್ಕರನೂ ಮಾರೋದು. ಕೆಲವು ರೇರ್ ಟೈಪ್ಸ್ ಆಫ್ ಬರ್ಡ್ಸ್ ಅನ್ನು ಮಾರಿದರೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಈ ರೀತಿ ಒಡಕೊಂಡು ಕಾಲ ಕಳೀತಾ ಇದ್ದ. ಭಯಂಕರ, ನೋಡ್ಲಕ್ಕೂ ಭಾರಿ ಭಯಂಕರ. ನಿನ್ನ ನೋಡಿದ್ದೇವೆ, ಮನುಷ್ಯ ಎಂತೆಂಥ ಕೆಲಸ ಮಾಡ್ತಾನೋ ಅದು ತಕ್ಕಂತೆ ಅವನು ವರ್ಚಸ್ಸು ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಎಂಥೆಂಥ ಕೆಲಸ, ಎಂಥವ್ರ ಮಧ್ಯೆ ಇರ್ತಾರೋ ಆ ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದ ಮನುಷ್ಯನ ಮುಖದಲ್ಲಿ ಒಂದು ಸ್ವಲ್ಪ ಶಾಂತಿ ಸಮಾಧಾನ ಕಾಣುತ್ತೆ. ಯಾಕೆ ಅದು ನ್ಯಾಚುರಲಿ, ಅದು ಒಂದು ಅವನಲ್ಲಿ ಎಷ್ಟು ದುಷ್ಟನಾಗಿದ್ದರೂ ಕೂಡ ಆ ವಾತಾವರಣ ಸ್ವಲ್ಪ ಹಾಗೆ ಮಾಡಿರುತ್ತೆ. ಸ್ನಾನ ಮಾಡಿ ಬಂದಾಗ ಎಂಥ ವ್ಯಕಾರಿ ಮನುಷ್ಯನು ಸ್ವಲ್ಪ ಫ್ರೆಶ್ ಕಾಣುತ್ತಾನೆ ಸ್ವಲ್ಪ ಹೊತ್ತು. ಆ ಕಾಲಕ್ಕೆ ಸ್ನಾನದ ಮಹತ್ವ, ಅದು ಒಂದು ಸ್ನಾನದ ಮಹತ್ವ. ನೋಡಿದ್ರೆ ಬೆಳ್ಳು ಭಾರಿ ಚೆನ್ನಾಗಿರ್ತಾರೆ, ಸ್ನಾನ ಮಾಡಿಲ್ಲ, ಡಲ್ ಫೇಸ್ ಮಾಡಿ ಎದ್ದು ಬರ್ತಾನೆ. ಇನ್ನೊಂದು ಒಳ್ಳೆ ಕಪ್ಪಗಿರ್ತಾರೆ, ಸ್ನಾನ ಮಾಡ್ಕೊಂಬಂದಿರ್ತಾನೆ, ಅದ್ರಲ್ಲಿ ಬ್ರೈಟ್ ಕಾಣಿಸ್ತಾನೆ, ಇದು ಆಶ್ಚರ್ಯ. ಆ ಸ್ವಭಾವತ ಕೆಂಪಿರೋನಿಗಿಂತ ಫ್ರೆಶ್ ಸ್ನಾನ ಮಾಡೋದನ್ನು ಒಂದು ಗುಣ ಇದೆ. ಸ್ನಾನಕ್ಕೆ ವರ್ಚಸ್ಸನ್ನು ಕೊಡೋ ಶಕ್ತಿ ಇದೆ ಅಂತ ಹೇಳುತ್ತಾರೆ. ಸ್ನಾನಕ್ಕೆ ವರ್ಚಸ್ಸನ್ನು ಕೊಡೋ ಶಕ್ತಿ ಇದೆ. ಬೆಳ್ಳಿ ಪಾತ್ರೆ ತೊಳೆದಿಲ್ಲ ಡಲ್ಲ ಕಾಣುತ್ತೆ, ತಾವ್ರ ಪಾತ್ರ ತೊಳೆದಿರೋ ತೊಳೆದಿ ತಳ ತಳ ಹೊಡಿತಾ ಇರುತ್ತೆ, ಚೆನ್ನಾಗಿ ತೊಳೆದು ಬಿಟ್ಟಿದ್ರೆ ಅದೇ ಡಲ್ಲಾಗಿದೆ, ಬ್ರೈಟಾಗಿ ಕಾಣಿಸುತ್ತೆ. ಅದು ತೊಳೆಯೋದ್ರ ಮಹತ್ವ ಹೇಗೋ, ಕೆಲವು ವಸ್ತುಗಳ ಮಹತ್ವ ಇರ್ತದೆ. ಅದಕ್ಕೇನೆ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳು. ದೊಡ್ಡವರ ಹತ್ರ ಹೋಗಿ ಬಂದಾಗ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಕೆಟ್ಟಗಡೆ ಹೋಗಿ ಬಂದಾಗ ಅದು ಮುಖದಲ್ಲೇ ಒಂಥರ ಅಸಹ್ಯ ಭಾವನೆ ಕಾಣ್ತಾ ಇರುತ್ತೆ. ಇವನು ಅದೇ ಜನ್ಮ ವೃತ್ತಿ ಮಾಡ್ಕೊಂಡು ಜನ್ಮಪೂರ್ತಿ ಮಾಡಿದ್ದಾನೆ, ಭಯಂಕರ ದುಷ್ಟ. ಅದು ನೋಡಿದ್ರೆ ಜನ ಸಾಯ್ಬೇಕು, ಅಷ್ಟು ವಿಕಾರವಾಗಿದ್ದರಂತ. ದಯಾ ದಾಕ್ಷಿಣ್ಯ ಏನೂ ಅವನಲ್ಲಿಲ್ಲ, ಅಂತ ಪಾಪಿಷ್ಟ. ಹಾಗೆ ದುಷ್ಟ ರೀತಿಯಲ್ಲಿ ಬದುಕ್ತಾ ಇದ್ದಾಗ ಒಂದು ಸಲ ಕಾಡಿನಲ್ಲಿ ಯಥಾ ಪ್ರಕಾರ ಬೇಟೆಯಾಡಲಿಕ್ಕೆ ಅಂತ ಹೋಗಿದ್ದ. ಇವತ್ತು ಅವ ಇಡೀ ದಿವಸ ಅವನಿಗೇನು ಸಿಗಲಿಲ್ಲ. ಪರಿಷತ್ ರಾಜನಿಗೆ ನೀರು ಸಿಕ್ಕಿರಲಿಲ್ಲ, ಇದು ಸಿಕ್ಕಿರಲಿಲ್ಲ, ಕಥೆ ಕೇಳ್ತೇವಲ್ಲ. ಅವನು ಎಷ್ಟೋ ಮಾಡ, ಅವತ್ತು ಏನೂ ಸಿಗಲಿಲ್ಲ. ಸಾಯಂಕಾಲದ ಹೊತ್ತು ಇನ್ನೇನು ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ದೊಡ್ಡದ ಮಳೆ ಶುರುವಾಯಿತು, ಭಯಂಕರ ಮಳೆ ಶುರುವಾಯಿತು. ನೋಡಿ ನೋಡ್ತಿರ್ಲಿಕ್ಕೆ ಮಳೆ ಹೇಗೆ ಬರುತ್ತೆ ಹೇಳೋಕ್ಕೂ ಬರೋಲ್ಲ, ಹೇಗೆ ನಿಲ್ಲುತ್ತೆ ಹೇಳೋದಕ್ಕೂ ಬರೋದಿಲ್ಲ. ಭಯಂಕರ ಮೋಡ ಇರುತ್ತೆ, ಇನ್ನೇ ಬರುತ್ತೆ, ಒಂದು ಕ್ಷಣಕ್ಕೆ ಏನಿರಿ ಎಲ್ಲ ಕ್ಲಿಯರ್ ಆಗಿಬಿಟ್ಟಿರು. ಕ್ಲಿಯರ್ ಅಂತ ಹೋಗ್ತಾರೆ, ದಬಾಬ ಮಳೆ ಸುರಿಯುತ್ತೆ, ಎಲ್ಲಿಂದ ಬರುತ್ತೇನೆ ಗೊತ್ತಾಗೋದಿಲ್ಲ. ಆ ರೀತಿ ಮಳೆ ಬಂತು ಅವನಿಗೆ. ನೋಡಿದ ನೋಡಿದ ನೋಡ ಭಯಂಕರ ಪ್ರವಾಹಗಳು, ಮುಂದೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಆ ಸ್ಥಿತಿ ಬಂದೋಯ್ತು. ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಮೈಯೆಲ್ಲ ನೆಂದು ಹೋಗಿಬಿಟ್ಟಿದೆ, ಏನು ಆಹಾರಕ್ಕೆ ಸಿಕ್ಕಿಲ್ಲ, ಬರೀ ಪಂಜರ ಬಳೆಗೆಲೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಕೈಲಿ ಬಾಣ ಬಿಲ್ಲು ಎಲ್ಲ ಇಟ್ಕೊಂಡಿದ್ದಾನೆ, ಏನು ಕೆಲಸಕ್ಕೆ ಬಂದಿಲ್ಲ. ನಿಲ್ತ ನೋಡ್ದ 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 ನಿಲ್ಲೇ ಇಲ್ಲ ಮಳೆ. ಆ ಸೂರ್ಯ ಮುಳುಗೋದ, ಮೊದಲೇ ಕಾಡು, ಒಂದು ಪ್ರವಾಹ ಬೇರೆ, ಮುಂದೋಗೋ ಸಂಭವನೇ ಇಲ್ಲ, ಸೂರ್ಯನೂ ಮುಳುಗೋಗ್ಬಿಟ್ಟ. ಇನ್ನೇನೊಂದು ಯೋಚನೆ ಮಾಡ್ತಾ ಇದ್ದ, ಅಷ್ಟೊತ್ತಿ ಮಳೆ ನಿಂತಿತ್ತು. ಮೊದಲು ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದ, ಮಳೆ ಬಂತು, ಹೋಗ್ಲಿಕ್ಕಾಗಲಿಲ್ಲ. ಈಗ ಹೋಗಿ ಮಳೆ ನಿಂತಿದೆ, ಹೋಗ್ಲಿಕ್ಕೆ ದಾರಿನೇ ಕಾಣ್ತಾ ಇಲ್ಲ, ಕತ್ಲಾದ ದಾರಿ ಕಾಣ್ತಾ ಇಲ್ಲ. ಅರಣ್ಯದ ವಿಚಿತ್ರ ಪರಿಸ್ಥಿತಿ, ಮೈಯೆಲ್ಲ ನೆಂದು ಹೋಗಿದೆ, ಒದ್ದಾಡ್ತಾ ಇದ್ದಾನೆ, ಚಳಿಗಾಲ ಬೇರೆ, ಜೊತೆಗೆ ನೆಂದು ಹೋಗಿದೆ, ಬಹಳ ಸಂಕಟ ಪಡ್ತಾ ಇದ್ದಾನೆ. ಏನಾದ್ರು ಜಾಗ ಸಿಗುತ್ತೋ ಅಂತ ಹೋಗಿ ನೋಡಿದರೆ, ವೇದವ್ಯಾಸರು ಬರೀತಾರೆ, ಅಷ್ಟೊತ್ತು ನೋಡಿದರೆ ಆಕಾಶದೊಳಗೆ ಕಾರು ಮೋಡಗಳು, ಆಗ ನೋಡಿದ್ರೆ ಒಳ್ಳೆ ಚಂದ್ರೋದಯ ಆಗ್ಬಿಟ್ಟು, ಏನು ಇದು ಯೋಚನೆ ಇಲ್ಲ, ಪ್ರಶಾಂತವಾಗಿ ಕಾಣ್ತಾ ಇದೆ. ಒಂದು ಮಳೆ ಬಂದಿದ್ದು ಗುರುತೇ ಹೊರತು ಮಳೆ ಬಂತು ಅಂತ ಹೇಳಿ ನಂಬಲೇಬಾರದು, ಆ ರೀತಿ ಇದೆ ಪ್ರವಾಹ ನೋಡಿ ಅಂದ್ಕೋಬೇಕೆ ಹೊರತು ಮೇಲೆ ನೋಡಿದ್ರೆ ಏನು ಕಾಣ್ತಾನೆ ಇಲ್ಲ. ಅಲ್ಲೂ ದೇವರ ಮಹಿಮೆ ಕಾಣುತ್ತೇವೆ ನಾವು. ಏನಾದ್ರು ಜಾಗ ಸಿಗುತ್ತಾ ಅಂತ ಹುಡುಕಿದ, ದೊಡ್ಡ ಮರ ಕಾಣಿಸ್ತು, ಒಂದು ಭಾರಿ ದೊಡ್ಡ ಮರ ಕಾಣಿಸ್ತು. ತಕ್ಷಣ ಭಾರಿ ಖುಷಿ, ಅಂತೂ ಏನಾದ್ರು ಒಂದು ಸಿಕ್ತಲ್ಲ, ಮಲ್ಕೊಳ್ಳೋಕ್ಕಾಯ್ತು ಅಂತ ಹೋದ. ಹೋದ ಆ ಮರದ ಕೆಳ ಕೂತ್ಕೊಂಡ, ಆ ಚಳಿ ನಡುಕ್ತಾ ಗಡಗಡ ನಡುಕ್ತಾ ಇದ್ದಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಆ ಪ್ರಸಂಗದಲ್ಲಿ ಒಂದು ಇದು ಸಿಗ್ತವೆ, ಮರದ ಹೋಗ್ಬೇಕಾದ್ರೆ ಒಂದು ಹೆಣ್ಣು ಪಾರಿವಾಳ ಕಾಣಿಸ್ತೇವೆ. ತಕ್ಷಣ ಬಲೆ ಹಾಕಿದ, ಅದರಲ್ಲೂ ಕೂಡ ಹೇಳ್ತಾರೆ ಅಂಥ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವನಿಗೆ ಎಚ್ಚರ ಬರಲಿಲ್ಲ. ಅದು ಒದ್ದಾಡ್ತಿದೆ ಪಾಪ, ಮಳೆಗೆ ಬಿದ್ದಿದ್ದೆ ಕೆಳಗಡೆ, ಅದು ಕೂಡ ಮಳೆ ಹೊಡೆದು ತಡಕಾಡದ ಕೆಳಗೆ ಬಿದ್ದಿತ್ತು. ಬಿತ್ತು ಬಲೆ ಹಾಕಿಡಿದ, ಕಟ್ಟಿಬಿಟ್ಟ ಸರಿಯಾಗಿ, ಅದನ್ನು ಕಟ್ಟಿ ಮುಂದೆ ಹೋಗ್ತಾ ಇದ್ದಾನೆ. ಮರ ಸಿಕ್ತು, ಕೆಳಗೆ ಇಳ್ಕೊಂಡ, ಭಾರಿ ಸಿಕ್ಕಾಬಟ್ಟೆ ನಡುಕ್ತಾ ಇದ್ದಾನೆ. ಆ ಕ್ಷಣಕ್ಕೆ ಮೇಲೆ ಅನೇಕ ಪಕ್ಷಿಗಳೆಲ್ಲ ವಾಸ ಮಾಡ್ತಾ ಇವೆ. ಒಂದು ಪಕ್ಷಿ ಗೋಳಾಡ್ತಾ ಇದೆ ಅಂತ ಮೇಲೆ ಕೂತ್ಕೊಂಡ್ಬಿಟ್ಟು, ಗಂಡು ಪಾರಿವಾಳ ಗೋಳಾಡ್ತಾ ಇದೆ. ಎಂಥ ಮಳೆ, ಎಂಥ ಆಪತ್ತು, ಎಲ್ಲಿ ನೋಡಿದ್ರು ಕೂಡ ರಕ್ಷಣೆಗೆ ಅವಕಾಶವೇ ಇಲ್ಲದಂತ ಮಳೆ ಬಂದು ಹೋಗಿಬಿಟ್ಟಿದೆ. ನನ್ನ ಹೆಂಡತಿ ಆಹಾರ ತರಲಿಕ್ಕೆ ಅಂತ ಹೋದವಳು ಇನ್ನೂ ಬಂದೇ ಇಲ್ಲ, ಎಲ್ಲಿ ಹೋದ್ಲೋ ಏನೋ ಅಂತ ಯೋಚನೆ ಮಾಡ್ತಾ ಕೂತಿ ಇದೆ ಅಂತ. ಬೆಂಗಳೂರಲ್ಲಂತೂ ನಾ ಕಾಮನ್ ಹೋದು, ಒಂದು ಗಂಡ ಬಂದ ಹೆಂಡತಿ ಬಂದಿರಲ್ಲ ಮನೆಗೆ, ಹೆಂಡತಿ ಬಂದ್ರೆ ಗಂಡ ಬಂದಿರೋದಿಲ್ಲ, ಬಸ್ ಸಿಗ್ತೋ ಇಲ್ಲೋ ಅಂತ ಯೋಚನೆ ಮಾಡ್ಕೊತ ಕೂತಿರ್ತಾರೆ. ಇನ್ನು ಊರಲ್ಲೇ ಹಾಗೆ ಕಾಡಲ್ಲಿ ಹೇಗಿರಬೇಕು ಪಾಪ, ಆ ಯೋಚನೆ ಮಾಡ್ತಾ ಇದೆಯಂತೆ. ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ ವೇದವ್ಯಾಸದೇವರು. ಇಲ್ಲೋಲ್ಲೋ ಏನು, ಮತ್ತೆ ಬರ್ತಾಳೋ ಇಲ್ಲೋ, ಎಂಥವಳು ಇವಳು, ಬಹುಶಃ ಒಬ್ಬ ಹೆಂಡತಿಯ ಗುಣಗಾನನ ಅಲ್ಲಿ ಓದಿಬಿಟ್ರೆ ಹೆಂಗಸರು ಭಾರಿ ಖುಷಿ ಪಡತಕ್ಕಂಥ ಅಧ್ಯಾಯ ಅದು. ಒಂದು ಸ್ಮರಣೆ ಮಾಡುತ್ತೆ ಮಾಡುತ್ತೆ ಮಾಡುತ್ತೆ, ಮನೆಯಲ್ಲಿ ಯಾರಿದ್ರು ಏನು ಬಿಟ್ಟರೆ ಏನು, ಹೆಂಡತಿ ಒಬ್ಬಳಿದ್ರೆ ಜೀವನ ಸುರಕ್ಷಿತವಾಗಿರ್ತದೆ ಅಂತ ಹೇಳಿದ್ದಾನೆ. ಹೆಂಡತಿ ಒಬ್ಬಳಿದ್ರೆ ಜೀವನ ಸುರಕ್ಷಿತವಾಗಿರ್ತದೆ. ಅದು ಹೇಳ್ತಾಳೆ, ನಗೃಹಂ ಗೃಹಮಿತ್ಯಾಹು ಗೃಹಿಣೀ ಗೃಹ ಮುಚ್ಚತೆ. ಎಷ್ಟೋ ಜನ ಶ್ಲೋಕ ಕೇಳಿರ್ತಾರೆ, ಅಲ್ಲಿ ಶ್ಲೋಕ ಅದು ಗೃಹಿಣೀ ಗೃಹ ಮುಚ್ಚತೆ. ಇಷ್ಟೇ ಕೇಳಿರ್ತಾರೆ ಹಿಂದಿನ ವಾಕ್ಯ, ನಗೃಹಂ ಗೃಹಮಿತ್ಯಾಹು ಗೃಹಿಣೀ ಗೃಹ ಮುಚ್ಚತೆ. ಮನೆಯನ್ನ ಮನೆ ಅಂತ ಕರೆಯೋದಿಲ್ಲ, ಹೆಂಡತಿನ ಮನೆ ಅಂತ ಕರೀತಾರೆ. ಅಂದ್ರೆ ಮನೆಯನ್ನ ಮನೆ ಅಂತ ಕರೆಯೋದಿಲ್ಲ, ಬರೀ ಕಟ್ಟಡ ಅಷ್ಟೇ ಅದು. ಮನೆ ಅಂತ ಅನಿಸೋದು ಯಾವಾಗ, ಒಳ್ಳೆ ಹೆಂಡತಿ ಇದ್ರೆ ಮಾತ್ರ ಮನೆ ಅಂತ ಕರೀತಾರೆ. ಅದು ಹೇಳ್ತಾರ ಆಶ್ಚರ್ಯ ಅಂದ್ರೆ, ದೊಡ್ಡ ಭವನ ಇರಬಹುದು, ಭಾರಿ ದೊಡ್ಡ ಭವನ ಇರಬಹುದು, ಹೆಂಡತಿ ಇಲ್ಲ ಅದನ್ನ ಭವನ ಅಂತ ಮನೆ ಅಂತ ಕರೆಯೋದಿಲ್ಲ ಅದನ್ನ. ಆದರೆ ಒಂದು ಬರಿ ಮರದ ಕೆಳಗೆ ಮರ್ಕೊಂಡಿರಬಹುದು, ಹೆಂಡತಿ ಜೊತೆಗಿದ್ದಾಳೆ ಅದು ಮನೆ ಅಂತ ಕರೀತಾರೆ. ಹೆಂಡತಿ ಇದ್ರೆ ಆ ಜಾಗ ಮನೆ, ಹೆಂಡತಿ ಇಲ್ಲದವರು ದೊಡ್ಡ ಕಟ್ಟಡ ಇಲ್ಲ ಮಠ ಅನ್ನಬಹುದು, ಬೇಕಾದ್ರೆ ಶಾಲೆ ಕಾಲೇಜು ಅನ್ನಬಹುದು, ಹೊರತು ಮನೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಇದು ಬಹಳ ಆಶ್ಚರ್ಯ. ಇದು ಬಾಂಬೆ ಅವರು ಪೈಪ್ ಅಲ್ಲಿ ವಾಸ ಮಾಡ್ತಾರೆ, ಪೈಪ್ ಮನೆ ಅವರಿಗೆ, ಕಟ್ಟಡವೇ ಮನೆ ಅಲ್ಲ, ಹೆಂಡತಿ ಇಲ್ಲದವರು ಮನೆ ಅಲ್ಲವೇ ಇಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಗೃಹಂ ಅಂದ್ರೆ ಹೆಂಡತಿ ಅಂತ ಡೈರೆಕ್ಟ್ ಆಗಿ ಅರ್ಥ ಇದೆ. ಸಂಸ್ಕೃತ ಕೋಶಗಳಲ್ಲಿ ಶ್ರೀವಲ್ಲಭಾಜ್ಞಾಂ ಸುಸರೇಂದ್ರ ಯಾಂಚನಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗೃಹೇ ಸತಾಂ ಕೇಸರಿಣ ಗೃಹೇ ಭೂತ್. ಕೇಸರಿಣ ಗುರು ಸತಾಂ ಕೇಸರಿಣ ಗೃಹೇ ಅಭೂತ್. ಗೃಹೇ ಅಂದ್ರೆ ಪತ್ನವು ಅಂತ, ಪತ್ನಿಯಲ್ಲಿ ಹುಟ್ಟಿದ್ರು ಅಂತ. ಗೃಹ ಶಬ್ದಕ್ಕೆ ಹೆಂಡತಿ ಅಂತಾನೆ ಅರ್ಥ ಇದೆ. ಹೆಂಡತಿ ಮನೆಯಲ್ಲಿಲ್ಲ ಅಂದ್ರೆ ಮನೆಯೇ ಅಲ್ಲ ಅದು. ಒಂದು ಎಷ್ಟೋ ಜನ ಮನೆಯಲ್ಲೂ ಹಾಗೇನೆ, ಯಾರದೋ ಮನೆಗೆ ಹೋಗ್ತಾರೆ ದೊಡ್ಡವ್ರ ಮನೆಗೆ, ನೋಡ್ತಾರೆ ಎಲ್ಲ ಅಸ್ತವ್ಯಸ್ತ ಬಿದ್ದಿರುತ್ತೆ, ಯಜಮಾನ್ ಊರಲ್ಲಿ ಹೆಂಡತಿ ಅಂತ ಕೇಳಿದ ತಕ್ಷಣ ಹೆಂಡತಿ ಊರಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಇಮ್ಮಿಡಿಯೇಟ್ ಆ ಪ್ರಶ್ನೆ ಅದು. ಒಂದು ಇದು ಅಚ್ಚುಕಟ್ಟಾಗಿದ್ರೆ ಯಾವಾಗ ಬಂದ್ರೆ ಊರಿಗೆ ಅಂತ ಕೇಳ್ತಾರೆ. ಆ ಟೈಪ್ ಅದು ಸರಿಯಾಗಿ ಮಾಡೋರಿದ್ರೆ, ಇಲ್ಲದವರು ಯಾವ್ದಿದ್ರು ಅಷ್ಟೇ ಬಿಟ್ಟರೆ ಅಷ್ಟೇ, ಸರಿಯಾಗಿ ಮಾಡೋರಿದ್ರೆ ಅದು ವ್ಯವಸ್ಥೆ ಇರ್ತದೆ ಅಂತ ಅರ್ಥ. ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾದ್ರೆ ಹೆಂಗಸರಿ ಬರಹ ಗಂಡಸರಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನನ್ನನ್ನು, ನಿಜವಾಗ್ಲೂ ಕೂಡ ಮನೆಯಲ್ಲಿ ಯಾರಿರಲಿ ಬಿಡ್ರಿ, ಹೆಂಡತಿ ಒಂದಿದ್ರೆ ಸಾಕು. ಅದು ಎಂಥ ಹೆಂಡತಿ ಈ ಮಧ್ಯೆ, ನನಗಿಂತ ಮುಂಚೆ ಊಟ ಮಾಡ್ತಿರಲಿಲ್ಲ, ಇವತ್ತು ಮಾತು ಹೇಳೋ ಚಾನ್ಸಸ್ಸೇ ಇಲ್ಲ. ಅವೆಲ್ಲ ಕೂಡ ಎಲ್ಲ ಪುರಾಣದ ಕಥೆಗಳು ಅಷ್ಟೇ. ಅವೆಲ್ಲ ಕೂಡ ನನಗಿಂತ ಮೊದಲೇ ಹೇಳ್ತಿದ್ಲು, ನಾ ಮಲಗಿದ ಮೇಲೆ ಮಲಗ್ತಿದ್ಲು, ಇವನೇ ಪಾಪ ಮೊದಲೇ ಎದ್ದು ಕಡಿಮೆ ಮಾಡುವ ಚಾನ್ಸ್ ಇರುತ್ತೆ ಎಷ್ಟೋ ಕಡೆ. ಆದರೆ ಎಲ್ಲ ವಿರುದ್ಧ, ನಾನು ನನ್ನ ಆಜ್ಞೆ ಮೀರಿ ವರ್ತಿಸ್ತಾ ಇರಲಿಲ್ಲ, ನಾನು ಬೇಡವಾದದ್ದನ್ನು ಯಾವುದು ಇಷ್ಟಪಡ್ತಿರಲಿಲ್ಲ, ನಾನು ಬೇಕು ಬೇಡ ತಾನೇ ತಿಳ್ಕೊಂಡು ಎಲ್ಲ ಮಾಡ್ತಾ ಇದ್ಲು. ಎಷ್ಟು ಕೊಂಡಾಡಿದ್ರು ಸಾಲದು. ಇವತ್ತು ಮನೆ ಆಗೋದಿಲ್ಲ, ಇಷ್ಟು ಇರೋದು ವಾಸ ಮಾಡ್ತಿರೋದು ಮರದೊಳಗೆ, ನನ್ನ ಮನೆ ಬರದಾಗಿ ಬಿಡ್ತು ಅಂತ ಹೇಳಿದ್ರು ತಮಾಷೆ. ನನ್ನ ಮನೆಯಲ್ಲಿ ಯಾರು ಇಲ್ಲದಾಗಾಯ್ತು ಇವತ್ತಿನ ದಿವಸ, ನನ್ನ ಗತಿ ಏನಾಗಬೇಕು? ಅದೇ ಯಕ್ಷಪ್ರಶ್ನೆಯ ಕಾಲಕ್ಕೆ ಧರ್ಮರಾಜನನ್ನ ಯಕ್ಷಪ್ರಶ್ನೆ ಕೇಳುತ್ತಾನೆ, ನಿಜವಾದ ಸ್ನೇಹಿತ ಯಾರು ಅಂತ ಕೇಳಿ. ನಿಜವಾದ ಸ್ನೇಹಿತ ಯಾರು? ಅಲ್ಲಿ ಏನೇನೋ ಉತ್ತರ ಕೊಡೋಕೋರು ಹೇಳೋದಿಲ್ಲ, ಆಚಾರ ಉತ್ತರ ಕೊಡ್ತಾರೆ. ಅದು ಕೇಳಬೇಕಾದ್ರೆ ನಿಜವಾದ ಸ್ನೇಹಿತೆ ಎಂದರೆ ಹೆಂಡತಿ ಅಂತ ಕರೀತಾರೆ. ಮನೆಯೊಳಗೆ ಒಬ್ಬ ಹೆಂಡತಿ ಅಂತ ಇದ್ರೆ ಪೂರ್ತಿ ಜೊತೆಗಾತಿ ಅಂತಾನೆ ಹೆಸರು, ಸಹಧರ್ಮಿಣಿ ಅಂತ ಹೆಸರು. ಹೆಂಡತಿಗೆ ಉನ್ನತವಾದಂಥ ಒಂದು ಸ್ಥಾನಮಾನಗಳನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಹಿಂದಿನ ಕಾಲಕ್ಕೆ ಹೆಂಡಂದಿರನ ಗುಲಾಮರಂತ ನೋಡ್ತಾ ಇದ್ರು ಅಂತ ಯಾರು ತಿಳ್ಕೊಂಡಿದ್ರೆ, ಇದೇನು ಮನುಷ್ಯರ ಕಥೆಯಲ್ಲ, ಪಶು ಪಕ್ಷಿಗಳು ಕೂಡ ತಮ್ಮ ಸಹಪತ್ನಿ ಪತ್ನಿಯರನ್ನು ಹೇಗೆ ನೋಡ್ತಾರೆ ಅಂತ ಹೇಳೋದಕ್ಕೆ ಮಹಾಭಾರತದ ಭಾಗ ಎಲ್ಲ ಬಹಳ ಅಪೂರ್ವವಾದದ್ದು. ಇವತ್ತು ನಾನು ಶೂನ್ಯ ಗೃಹದಾಗಾಯ್ತು ನನ್ನ ಮನೆ ಅಂತ ವ್ಯಥೆ ಬರ್ತಾ 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 ಇದೆ. ಅದನ್ನೆಲ್ಲ ಆ ಹೆಣ್ಣು ಪಕ್ಷಿ ಪಾರಿವಾಳ ಸಿಕ್ಕಾಕೊಂಡಿದೆಯಲ್ಲ, ಅದೇ ಇದ್ರ ಹೆಂಡತಿ ಪಾಪ. ಇದು ಹೆಣ್ಣು ಪಾರಿವಾಳ ಹಿಡ್ಕೊಂಬಂದಿದ್ದ, ಇದು ಹೆಂಡತಿ ಅದೇನೆ, ಇದು ಹೆದ್ರ ಇದಾಪ ಎಲ್ಲ ಅದು ಕಿವಿ ಬೀಳ್ತಾ ಇದೆ ಅಂತೆ, ಅಳೋದೆಲ್ಲ ಕಿವಿ ಬೀಳ್ತಾ ಇದೆ. ಆ ಪಂಚರದ್ರಿಗೆ ಗೊತ್ತಿಲ್ಲ ಇವನಿ ಪಾಪ. ಅದು ಕೇಳುವುದು ಭಾರಿ ಸಮಾಧಾನ ಪಟ್ಟಂತೆ. ಅದು ನನ್ನ ಜೀವನ ಸಾರ್ಥಕ ಆಯ್ತು ಅಂದ್ಕೊಂಡ್ಲಂತೆ ಆ ಹೆಣ್ಣು ಪಕ್ಷಿ. ನನ್ನ ಜೀವನ ಸಾರ್ಥಕವಾಯಿತು. ಒಬ್ಬ ಹೆಂಗಸಿಗೆ ಯಾರು ಸಂತೋಷ ಪಟ್ಟರೂ ಪ್ರಯೋಜನ ಇಲ್ಲ. ಗಂಡ ಒಂದು ಸಂತೋಷ ಪಟ್ಟರೆ ತುಷ್ಟೇಯು ಸರ್ವ ತುಷ್ಟಾಭೂ ಭೂ ಸರ್ವ ದೇವತಾ ಅಂತ ಹೇಳಿದ್ದಾರೆ. ಎಲ್ಲ ದೇವತೆಗಳು ಸಂತೋಷ ಪಡಬೇಕು ಅಂತಿದ್ರೆ ಎಲ್ಲ ದೇವತೆಗಳು ಸೇವೆ ಮಾಡಲಿಕ್ಕೆ ಹೋಗಬೇಡಿ. ಗಂಡ ಒಂದು ಮೆಚ್ಚಿದ ಅಂದರೆ ಎಲ್ಲ ದೇವತೆಗಳು ಒಲದಂತೆ ಲೆಕ್ಕ. ಗಂಡ ಒಂದು ಮೆಚ್ಚಲಿಲ್ಲ ಅಂದರೆ ಯಾರು ಒಪ್ಪಿದ್ರು ಕೂಡ ಅದು ವ್ಯರ್ಥ. ಅದು ಒಂದು ಇವತ್ತು ಆಫೀಸ ಎಲ್ಲರೂ ಬೇಕು, ಆಫೀಸರ್ ಒಂದು ಎದುರು ಏನು ಪ್ರಯೋಜನ ಇಲ್ಲ ಅದರಿಂದ. ಎಲ್ಲರೂ ಒನ್ ಬೈ ಟು ಕಾಫಿ ಕುಡಿಯಾರೆ, ಆಫೀಸರ್ ಒಬ್ಬರಿಗೆ ಗೆಟ್ ಔಟ್ ಅಂತಾರೆ, ಏನು ಕೆಲಸ ಆಗೋದಿಲ್ಲ. ಆದರೆ ಅವನೊಬ್ಬನು ಫೇವರಬಲ್ ಇದ್ರೆ ಎಲ್ಲರೂ ಎಷ್ಟಿದ್ರು ಏನು ಮಾಡಲಿಕ್ಕೆ ಬರೋದಿಲ್ಲ ಅವ್ರ ಕೈ. ಅವನೊಬ್ಬನು ಎಷ್ಟಂದ್ರೆ ಯಾರು ಏನು ಮಾಡೋಕ್ಕೂ ಬರೋದಿಲ್ಲ, ಸಿಂಪಲ್ ಅದು. ಅದಕ್ಕೆ ಮನೆಯೊಳಗೆ ಯಜಮಾನ ಅಂತ ಗಂಡ ಸಂತೋಷಪಟ್ಟಿದ್ದಾನೆ ಅಂತ ಕೇಳಿದರೆ ಅದಕ್ಕಿಂತ ಒಂದು ಭಾಗ್ಯ ಹೆಂಗಸಿಗಿಲ್ಲ. ಅದೊಂದಿಲ್ಲ ಅಂದರೆ ಅದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿಲ್ಲ. ಇವತ್ತು ನಾನಿಲ್ಲಿದ್ದೇನೆ, ಅವರಲ್ಲಿ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದರೆ ನನ್ನ ಜೀವನ ಪರಮ ಸಾರ್ಥಕವಾದ ಜೀವನ, ಇದಕ್ಕಿಂತ ಜೀವನ ಬೇಕಾ ಅಂದ್ಕೊಂಡಂತೆ. ಇರೋದು ಬಂಧನದೊಳಗೆ, ಅಷ್ಟು ನೆಮ್ಮದಿ ಅವಳಿಗೆ. ಯಾಕೆ, ಈ ಬಂಧನಕ್ಕಿಂತ ಗಂಡನಿಗೆ ತಾನಷ್ಟು ಬೇಕಾದವಳು ಅಂತ ನನಗೆ ಇವತ್ತು ಅರ್ಥವಾಯ್ತಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಅದು ಭಾರಿ ಸಂತೋಷಪಟ್ಟು ಕೂಗಿ ಹೇಳ್ತಂತೆ, ಸ್ವಾಮಿ ಇಲ್ಲೇ ಇದ್ದೀನಿ ನಾನು ಅಂತ ಹೇಳ್ತಂತೆ. ಆಗದು ಆಗ ಆನಂದವೇ ಆನಂದ ಅದಕ್ಕೆ. ಪಾಪ ಅಂತೂ ಹೆಂಡತಿ ಬದುಕಿದ್ದಾಳೆ, ಸುರಕ್ಷಿತ ಇದ್ದಾಳೆ ಅಂತ ಗೊತ್ತಾ ನೋಡ್ತಾಳೆ, ಬೆಲೆ ಸಿಕ್ಕಾಕೊಂಡಿದೆ. ಅಯ್ಯೋ ಸಿಕ್ಕಾಕೊಬಿಟ್ಟಿ ಅಂತ ಕೇಳಿದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತೇನೆ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಇವನು ಬಂದಿದ್ದಾನೆ ಬಹಳ ಕಷ್ಟದಲ್ಲಿದ್ದಾನೆ, ಅತಿಥಿ ಯಾರೇ ಆಗಿದ್ರು ಕೂಡ ಅತಿಥಿ ದೇವೋಭವ, ಅವನಿಗೆ ಆಧಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮೊದಲು ಇವನಿಗೆ ಸತ್ಕಾರವನ್ನು ಮಾಡಿ ಅಂತ ಹೇಳಿದ್ದಂತೆ. ಈ ಬೇಡನ ಹಿಡಿದಾಕಿದ್ದ ಅವನೇನೆ, ಇವನು ಸತ್ಕಾರ ಮಾಡಿ ಅಂತ ಹೇಳ್ತಾ ಇದ್ದ. ಮನೆಗೆ ಒಬ್ಬ ಅತಿಥಿ ಬಂದ ಅಂದರೆ ಅವನನ್ನು ಆಧಾರದಿಂದ ಕಾಣದೆ ಹೋದರೆ ನಮ್ಮ ಜೀವನ ಪೂರ್ತಿ ವ್ಯರ್ಥವಾಗ್ತದೆ. ಇದು ದೊಡ್ಡ ಸಂದೇಶ ಇದು. ಇಲ್ಲಿ ಬರೋದಷ್ಟೇ, ಕಠೋಪನಿಷತ್ತಿನೊಳಗೆ ನಚಿಕೇತ ಯಮಲೋಕಕ್ಕೆ ಹೋಗಿದ್ದಾನೆ, ಚಿಕ್ಕ ಹುಡುಗ ಯಮಲೋಕಕ್ಕೆ ಹೋಗಿದ್ದಾನೆ, ಯಮದೇವರು ಊರಲ್ಲಿಲ್ಲ. ಮೂರು ದಿವಸ ಅಲ್ಲೇ ಶಮಲಾದೇವಿ ಕೇಳಿದ್ರಂತೆ, ಬಾ ಕೈಕಾಲು ದೊಡ್ಕೋ ಏನೋ ತಗೋ ಅಂತ ಹೇಳಿದ್ರೆ, ಇಲ್ಲ ಅವ್ರು ಬರೋವರೆಗೂ ನಾನು ತಗೊಳ್ಳೋದಿಲ್ಲ ಅಂತ ಕೂತ್ಬಿಟ್ಟಂತಾಗೆ. ಮೂರು ದಿವಸ ಉಪವಾಸ ಹಾಗೆ ಕಾದಿದ್ದ. ಆಮೇಲೆ ಯಮದೇವರು ಬಂದರು, ನೋಡಿದ್ರು ಎಷ್ಟು ದಿವಸ ಆಯ್ತು ಅಂತ ಕೇಳಿದ್ರು. ಮೂರು ದಿವಸ ಆಗಿದೆ. ತಕ್ಷಣ ಶ್ಯಾಮಲಾದೇವಿನ ಕೇಳಿದ್ರು, ಏನು ಶ್ಯಾಮಲಾದೇವಿ ಹೀಗೆ ಮಾಡಿಬಿಟ್ಟಿದ್ಯಾಲೆ ನೀನೀಗ, ಇವತ್ತು ಬ್ರಾಹ್ಮಣ ಅತಿಥಿ, ಅತಿಥಿ ಬಂದರೆ ಸಾಕು, ಅತಿಥಿ ಏನಾದರೂ ಮನೆಯೊಳಗೆ ಬಂದು ಅವನಿಗೆ ಸತ್ಕಾರವಾಗದೆ ಹೋಗಿಬಿಟ್ಟು ಅವನು ಬೈಕೊಂಡು ಹೋದ ಅಂತ ಕೇಳಿದರೆ ಮನೆ ಉರಿದು ಹೋಗ್ತದೆ ಅಂತ ಹೇಳುತ್ತಾರೆ. ಮನೆಗೆ ಬೆಂಕಿ ಬಿದ್ದಂತೆ ಲೆಕ್ಕ. ಯಾಕೆ ಬ್ರಾಹ್ಮಣ ನೊಂದು ಹೋಗಿದ್ದಾನಲ್ಲ, ಆ ನೋವು ಬೆಂಕಿಯಾಗಿ ಕಾಡ್ತದೆ ಅಂತ ಹೇಳುತ್ತಾರೆ. ನಮ್ಮ ಜನ ಗೊತ್ತೇ ಇಲ್ಲ, ಬಂದ ದಬ ಅಂತ ಬಾಗಲೆ ಕಳಿಸೇ ಬಿಡ್ತಾರೆ. ಆ ಕಡೆಗೆ ತಪ್ಪು ಹಾಗೆಲ್ಲ ಮಾಡಬಾರದು, ಅದೇನು ದೊಡ್ಡ ಕೆಲಸ ಅಲ್ಲ. ಒಬ್ಬ ಅತಿಥಿ ಒಳಗೆ ಹೇಗೆ ಗೋ ಮನೆ ಮುಂದೆ ಬಂದು ನಿಂತರೆ, 33 ಕೋಟಿ ದೇವತೆಗಳು ಒಳಗಿರ್ತಾರೋ, ಒಬ್ಬ ಅತಿಥಿ ಬಂದ ಅಂದರೆ ಭಗವಂತನ ರಾಜರಾಜೇಶ್ವರ ಅಂತ ರೂಪ ಅಲ್ಲಿರ್ತದಂತೆ. ಆ ರೂಪದ ಸನ್ನಿಧಾನ ಅವನಿಗೆ ಮಾಡೋ ಸೇವೆಯಲ್ಲ ದೇವರೇ ಸಲ್ತದೆ ಅಂತ ಹೇಳ್ತಾರೆ. ಇವತ್ತು ನಾವು ಪೋಸ್ಟ್ ಮ್ಯಾನ್ ಬಂದರೆ ಎಲೆಕ್ಟ್ರಿಕ್ ಲೈಟ್ ಬಿಲ್ ಬಂದ ಬಾಲ ಹಾಕಿಬಿಟ್ಟು ಏನಾಗ್ತದೆ ಲೆಕ್ಕ ಹಾಕಿ. ಬಾಗತೇರು ದೇವರು ಬರ್ತಾನೆ, ಲಾಕ್ಡದ್ದು ಬರೀತಾನೆ, ಕತೆ ಮುಗಿತೀವ್ರು. ಅವನು ಬಾಗಲು ತೆಗೆದು ಮೊದಲು ಹೊಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಎಷ್ಟೊತ್ತಾರೆ ಮೊದಲು ಬಾಗಲು ತೆಗೆದು ಹೆಲ್ಪ್ ಮಾಡ್ತಾರೆ ಅವನಿಗೆ, ದೀಪ ತೋರಿಸ್ತಾ ಎಲ್ಲ ಮಾಡ್ತಾರೆ. ಯಾಕೆ, ನಮಗೋಸ್ಕರ ಬಂದಿದ್ದ ಅವನು. ಯೋಚನೆ ಮಾಡಬೇಕು, ನಮಗೋಸ್ಕರ ಅತಿಥಿಗಳು ಬಂತು ಅಂತ ಹೇಳಿದರೆ ಅವ್ರಿಗೆ ನಾವು ಕೊಡೋದಲ್ಲ ಏನು ಕೊಡ್ತೇವೆ ಮಹಾ, ಇವತ್ತು ನೀರು ಹಾಲು ಏನು ಕೊಡಬಹುದು ಅಷ್ಟೇ, ಇನ್ನೇನು ಕೊಡಕ್ಕೆ ಬರೋದಿಲ್ಲ. ಅವನು ಕೊಡೋ ಪುಣ್ಯ ಮಾತ್ರ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವನು ಕೊಡೋ ಪುಣ್ಯ ನಾವು ಕೊಡೋದು ಭಾರಿ ಸ್ವಲ್ಪ, ನಮಗೆ ಬರೋ ಲಾಭ ಮಾತ್ರ ಭಾರಿ ಜಾಸ್ತಿ. ಇವತ್ತು ವ್ಯಾಪಾರಿಗಳು ಒಬ್ಬ ಕಸ್ಟಮರ್ ವಾಪಸ್ ಕಳಿಸಿದ್ರೆ ಅವ್ರ ಗತಿ ಮುಗೀತು. ಒಬ್ಬನು ಹೋದ ಅಂದರೆ ಒಂದು ಸುರಿಯಾಗಿ ಒಬ್ಬನು ಹೋಗಿ ಶುರು ಮಾಡ್ತಾನೆ. ಆಗಲೇನು ಕಸ್ಟಮರಿಂದ ಅವನು ಬದುಕಿದ್ದಾನೆ, ಅತಿಥಿಗಳಿಂದ ಮನೆಗಳು ಬದುಕಿವೆ. ಇವತ್ತು ಮೌಲ್ಯಗಳಿಲ್ಲ. ಇವತ್ತಿನ ದಿವಸ ಮಾತೃದೇವೋಭವನೇ ಹೋಗಿದೆ, ಪಿತೃದೇವೋಭವನೇ ಇಲ್ಲ, ಇದು ಅತಿಥಿದೇವೋಭವ ಇಲ್ಲಿ ಬರಬೇಕೀಗ. ಅಂದರೆ ಒಂದೊಂದೇ ಮೌಲ್ಯಗಳು ಹೋಗಿರೋದು ದುಡ್ಡು ಮಾತ್ರ ಸಿಕ್ಕಾಪಟ್ಟಿ ಬರ್ತಾ ಇದೆ. ಹಿಂದಿನ ಕಾಲ ದುಡ್ಡಿನ ಮುಖ ನೋಡೋದೇ ಕಷ್ಟ. 1 ರೂಪಾಯಿ, 10 ಪೈಸಾ 20 ಪೈಸಾ ಪೈಸೆಗಳೇ ಇದ್ದಿಲ್ಲ ಆಡೆ ಲೆಕ್ಕಗಳಾಗ. ಸಿಕ್ಕಿಬಿಟ್ರೆ ಅಷ್ಟು ಸಂತೋಷ ಪಡಬೇಕು, ಹಬ್ಬ ಸಿಕ್ಕಿಬಿಡ್ತು ಅಂತೇಳಿ. ಇಡೀ ದಿವಸ ಕೂಲಿ ಕೆಲಸ ಮಾಡಿದರೆ, ಆಗ ನನ್ನ ನೆನಪಿದೆ, ಒಂದಾಣೆ ಕೂಲಿ ಒಂದು ಇಡೀ ದಿವಸ ಕೆಲಸ ಮಾಡಿದರೆ ಒಂದು ಇವತ್ತಿಯಲ್ಲಿ 100 ರೂಪಾಯಿ ಕೂಲಿಯವರು ಹೇಳ್ತಾರೆ. ಇವರಿಗೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾಲ ಇತ್ತು. ಆ ಹೊತ್ತಿನೊಳಗೆ ನಾವು ಕೊಡೋದು ಭಾರಿ ಸ್ವಲ್ಪ, ಆದರೆ ಇವತ್ತು ಅಂಥ ಸ್ಥಾನದೊಳಗೆ ಯಾರದಾರು ಹಳ್ಳಿಗೆ ಹೋಗಿಬೇಕಾದ್ರೆ ಅಲ್ಲಿ ಯಾರು ಒಳ್ಳೆ ಆಚಾರ ಹೋಗಲಿ ಅಂತ ತಿಳ್ಕೊಳ್ಳಿ, ಯಾರು ಬ್ರಾಹ್ಮಣ ಇಲ್ಲ ಅಂತ ತಿಳ್ಕೊಂಬಿಡಿ, ಊರಿಂದ ಹಾಗೆ ಕಳಿಸ್ತಿರಲಿಲ್ಲ. ನಿಮ್ಗೇನು ಬೇಕೋ ಮಾಡಿಕೊಳ್ಳಿ, ಬೇಕಾದ್ದು ಕೊಡ್ತೇವೆ ಅಂತೇಳಿ ಅವ್ರು ತಗೊಳ್ಬಹುದು. ಹಣ್ಣು ಹಾಲು ಅಂತ ತಗೊಳಕ್ಕೆ ಬರುತ್ತಲ್ಲ, ಇಂಥ ಒಂದು ಭಾವನೆ ಇತ್ತು. ಇವತ್ತು ಆ ಭಾವನೆ ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಆ ಪಕ್ಷಿಗಳಲ್ಲಿ ಜಾಗೃತವಾಗಿದೆ. ಇವತ್ತು ನಾವು ಕೊಡೋದು ಸ್ವಲ್ಪ, ಅವನು ಕೊಡೋದು ಭಾರಿ ಜಾಸ್ತಿ. ಇವತ್ತು ನಾನು ಶತ್ರು ಪರವಾಗಿಲ್ಲ, ಅವನು ನಿರಾಶನಾಗಬಾರದು ನಾನು ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಅವನಿಗೆ ಆಧಾರ ಮಾಡಿ ಅಂತ ಹೇಳಿದ್ದಾರೆ. ಆ ಪಕ್ಷಿ ತನ್ನ ಹೆಂಡತಿ ಮಾತು ಒಂದು ಕಡೆಗೆ, ಅದಕ್ಕೂ ಧರ್ಮ ಗೊತ್ತಿದೆ. ಈ ಮತ್ತೆ ಹೆಂಡತಿ ಸಿಕ್ಕಾಗ ಆ ಯೋಚನೆ ಬಿಟ್ಟುಬಿಡ್ತದೆ. ಈಗ ಇವನು ಸತ್ಕಾರ ಮಾಡೋಕ್ಕಂತ ತೀರ್ಮಾನ ಮಾಡಿತು. ಅವನ್ನ ಕೇಳಿತು, ನೋಡು ನೀನು ಏನು ಸೇವೆ ಮಾಡಲಿ, ನಾನು ನೀನು ಏನು ಬೇಕಾಗಿದೆ ಹೇಳೋದಕ್ಕೂ ನಡ್ಕೋತ ಕೂತಿದ್ದಾನೆ, ಏನು ಮಾಡಲಿ ಅಂತ ಕೇಳಿದ ತಕ್ಷಣ ಅವನು ಹೇಳಿದಂತೆ, ನನಗೆ ಭಾರಿ ನಡ್ಕ ಬರ್ತಿದೆ, ಸೀತ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಭಾರಿ ಸಂಕಟ ಆಗ್ತಾ ಇದೆ, ನಾನು ಬೆಚ್ಚಗಾಗಬೇಕು ಸ್ವಲ್ಪ ಅಂತ ಕೇಳಿದ್ದಂತೆ. ತಕ್ಷಣ ಅದು ಆಗಲಿ ಅಂತ ಹೇಳಿಬಿಟ್ಟು ಒಂದು ಅಲ್ಲಿ ಒಣಗಿದ್ದೆಲ್ಲ ಅಷ್ಟು ಮರ ಬಂದರೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾವೆ ಅವಕ್ಕೊಂದು ಅಲ್ಲೆಲ್ಲ ಕಡ್ಡಿ ಒಣಕಡ್ಡಿಗಳೆಲ್ಲ ಹಾಕಿಬಿಟ್ಟು ಆ ಕಡೆ ಕೂಡಿಟ್ಟಿರ್ತಾವೆಲ್ಲ ಹಾಕಿಬಿಟ್ಟು ಅದನ್ನ ಮೇಲೆ ಸುತ್ತ ಒಂದು ರೌಂಡ್ ಹೋಗಿಬಿಟ್ಟು ಯಾವುದೋ ಒಂದು ಬೆಂಕಿ ಕಡ್ಡಿ ಎತ್ಕೊಂಬಂತಂತ ಹೋಗಿಬಿಟ್ಟು ಅದ ಮೇಲೆ ಹಾಕಿತಂತೆ. ಬೆಂಕಿ ಉರ್ಲಕ್ಕೆ ಶುರುವಾಯಿತು, ನೋಡು ಬೆಂಕಿ ಕಾಯಿಸ್ಕೊ ಅಂತ ಹೇಳಿತಂತೆ. ಬೆಚ್ಚಗಾಗಲಿಕ್ಕೆ ಇದು ಹೀಟರ್ ಕಾನ್ಸೆಪ್ಟ್ ಇದ್ದಾಗಿದೆ, ಅದು ನ್ಯಾಚುರಲ್ ಆಗಿ ತಕ್ಷಣ ಬಂದು ಬಿಡಬೇಕು. ಉರ್ಲಕ್ಕೆ ಶುರುವಾಯಿತು, ಮುಂದೆ ಕುತ್ಕೊಂಡು ಅಬ್ಬ ಸಮಾಧಾನ ಆಯ್ತು ಅವನಿಗೆ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವನು, ಏನಪ್ಪ ಸಮಾಧಾನವಾಯ್ತಾ ಅಂತ ಕೇಳಿದರೆ ಮೈಗೇನೋ ಸಮಾಧಾನವಾಯಿತು, ಹೊಟ್ಟೆಗಾಗಿಲ್ಲ ಅಂತ ಹೇಳ್ತು. ತುಂಬ ಹಸಿವಾಗಿ ಬಿಟ್ಟಿದೆ, ತುಂಬ ಹಸಿವಾಗಿದೆ, ಏನಾದರೂ ತಿನ್ನಕ್ಕೆ ಬೇಕೀಗ, ನನಗೆ ಆಹಾರ ಕೊಡು ಅಂತ ಕೇಳಿದ್ದಂತೆ. ಆಗ ಪಕ್ಷಿ ಹೇಳ್ತಾ ಇದೆ, ಓಹೋ ನಮಗೆ ಆಹಾರ ಕೂಡಿಟ್ಟು ಗೊತ್ತಿಲ್ಲ ಅಂತ ಹೇಳುತ್ತೆ. ನಮಗೆ ಆಹಾರ ಕೂಡಿಟ್ಟು ಗೊತ್ತಿಲ್ಲ, ಎಷ್ಟು ಇಂಪಾರ್ಟೆಂಟ್ ಬಾತ್. ನಮಗೆ ಕೊಟ್ಟು ಗೊತ್ತಿಲ್ಲ, ಕೂಡಿಟ್ಟು ಗೊತ್ತಿಲ್ಲ, ಇದು ತಮಾಷೆ ಅಂತ ಕೇಳಿದ್ವಿ. ಯಾವತ್ತಿಂದ ಅವತ್ತಿಗೆ ಅಸಂಚಯ ಅಂತ ಹೆಸರು ಅದಕ್ಕೆ. ಅಸಂಚಯ ಅಂದ್ರೆ ಏನು? ನಾಳಿಗೆ ಹೇಗೆಂಬ ಚಿಂತೆ ಬೇಡ, ದಾಸರಾಯರು ಹೇಳುತ್ತಾರೆ. ಅವತ್ತಿಂದ ಅವತ್ತೇ ಮುಗಿಸಿಬಿಡೋದು. ಎಷ್ಟೋ ಜನ ಜ್ಞಾನಗಳಿರ್ತಿದ್ರಂತೆ, ಇಡೀ ದಿವಸದಲ್ಲಿ ಮಾಡೋದು, ನೂರಾರು ಜನಕ್ಕೆ ತಯಾರು. ಸಾಯಂಕಾಲ ಉಳಿದಿದ್ದೆಲ್ಲ ನದಿ ತೀರದಲ್ಲಿ ವಾಸ, ನದಿ ಹಾಕ್ಬಿಡು, ಏನು ಉಳಿದು ಎಲ್ಲ ನದಿಯಲ್ಲಿ ಹಾಕ್ಬಿಡದೆ. ಬರೀ ಮಾಡಿದ ಅಡಿಗೆ ಅಲ್ಲ, ಕಾಳು ಏನು ಇರಬಾರ್ದು ಅವತ್ತಿನ ಸಹ, ಕಂಪ್ಲೀಟ್ ಕ್ಲೋಸ್. ನದಿಗಳು ಹಾಕಿದ್ರೆ ಜಲಚರ ತಿನ್ನುತ್ತೆ, ಮುಗಿದೋಯ್ತಾರೆ. ಮರುದಿವಸ ಸಾವಿರ ಊಟಕ್ಕೆ ಕೇಳಲು ಮತ್ತೆ ಊಟಕ್ಕೆ ಬರೀ ಅಂತ ಆಹ್ವಾನ ಮತ್ತೆ ಎಲ್ಲಿಂದ ಬರುತ್ತೆ ಅಂದ್ರೆ ದೇವರು ಕೊಡ್ತಾನೆ. ಸರಿ 12 ಗಂಟೆ ಹೊತ್ತಿಗೆ ಯಥಾ ಪ್ರಕಾರ ಶುರು, 1000 ಜನಕ್ಕೆ, ಸಾಯಂಕಾಲ ಕ್ಲೋಸ್. ಅಂದ್ರೆ 1000 ಜನಕ್ಕೆ ಬರ್ತಿತ್ತು, ಹೊಟ್ಟೆ ತುಂಬುತ್ತಿತ್ತು. ನಾವು ಎಲ್ಲೂ ಆಗುತ್ತೋ ಅದು ಕೂಡಿಡ್ತೇವಲ್ಲ, ಒಬ್ಬರಿಗೂ ಆಗದಂತ ಆಗಿಬಿಡುತ್ತೆ ಕೊನೆಗೆ. ಕೂಡಿಟ್ರೆ ಉಳಿಯೋದಿಲ್ಲ, ಕೊಟ್ಟರೆ ಅಕ್ಷಯವಾಗ್ತದೆ ಎಂಬುದು ಕಾನ್ಸೆಪ್ಟು. ಅದು ಹೇಳುತ್ತಂತೆ, ನಾವು ಕೂಡಿಟ್ರೆ ನಮಗೆ ಗೊತ್ತಿಲ್ಲ. ನಮ್ಮದು ಮುನಿವೃತ್ತಿಯ ಜನ ಅಂತ ಹೇಳುತ್ತಾರೆ. ಮುನಿವೃತ್ತಿಗಳು ಅಂದ್ರೆ ಏನು ಅಂದ್ರೆ, ಮರುದಿವಸಕ್ಕೆ ಯೋಚನೆ ಮಾಡೋದೇ ಇಲ್ಲ ಅವರು. ಅವತ್ತು ಬಂದ್ರೆ ಉಂಟು, ಇಲ್ಲ ಹೋದ್ರಿಲ್ಲ. ಹೆಚ್ಚು ಬಂದರೂ ಖರ್ಚೆ, ಕಡಿಮೆ ಬಂದರೂ ಅಷ್ಟೇ. ಏನೂ ಇಲ್ಲ ಹಾಗೆ ಕೂತಿರೋದು ಅಷ್ಟೇ. ಏನು ಇಲ್ಲ ಅಂದ್ರೆ ಹಾಗೆ ಕೂತಿರೋದು, ಬಂದಿದ್ದನ್ನು ವಿನಿಯೋಗ ಮಾಡೋದು. ಇವತ್ತು ಪಕ್ಷಿಗಳು ಹಾಗೆ ಬದುಕುತ್ತೆ, ಅದಕ್ಕೆ ಕಡ್ಡಿಗಿಡ್ಡಿ ಕೂಡಿಡುತ್ತೆ, ವಾಸಕ್ಕಷ್ಟೇ ಇದು, ತಿನ್ನೋದಕ್ಕೆ ಕೂಡಿಡೋದಿಲ್ಲ ಅವು. ಆದಷ್ಟು ಇದು ಯಾವುದೇ ಒಂದು ಪಶು ಪಕ್ಷಿಗಳು ಅಡವಿ ಹೋಗುತ್ತೆ. ಹಸುಗಳು ಕ್ಯಾರಿಯರ್ ತಗೊಂಡ್ಬಂದು ನೋಡಿದ್ದಾರೆ ಎಲ್ಲರೂ ಕೂಡ, ಯಾವ್ದಾರು ಹಸುಗಳು ಕ್ಯಾರಿಯರ್ ವಾಪಸ್ ತರುತ್ತೆ. ಮಠಕ್ಕೆ ಹೋದ್ರೆ ಮೋಸ್ಟ್ ಕ್ಯಾರಿಯರ್ ವೇತನ ಬಿಡೋದಿಲ್ಲ. ಮಠಕ್ಕೆ ಹೋದ್ರೆ ಅವರ ರೈಟ್, ಅವನು ಸೇವಾಕರ್ತ, ಕೊಟ್ಟರೆ 100-200 ಅದು ಹತ್ರ ಸಾಕೊಂಡ್ಬಂದಿರ್ತಾನೆ ಕ್ಯಾರಿಯರ್ ಒಳಗೆ. ಪಾಪ, ಇದು ಎಷ್ಟು ತಮಾಷೆ ಅಂತ ಕೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ನಡೀತಾ ನಿತ್ಯ ನಡೀತಿರೋ ವ್ಯವಸ್ಥೆನೇ ಇದು ಒಂದು. ಅಂದ್ರೆ ಮನುಷ್ಯನಂತೆ ಯಾವ ಪ್ರಾಣಿನೂ ಮನೆಗೆ ಅನ್ನ ಹೊತ್ತು ಗೊತ್ತಿಲ್ಲ, ಅನ್ನ ಕೂಡಿಟ್ಟು ಗೊತ್ತಿಲ್ಲ. ನಮಗೆ ಆ ಯೋಚನೆ ಕೂಡ ಇಲ್ಲ ಅಂತ ಹೇಳುತ್ತಂತೆ. ನಮ್ಮಲ್ಲಿ ನಾಳೆಗಿಲ್ಲ ಅಂತ ಯೋಚನೆ ಕೂಡ ನಮಗಿಲ್ಲ. ಅದನ್ನು ಇವತ್ತು ಅನಿಸ್ತಾ ಇದೆ, ನಾನು ಕೂಟಿದ್ರೆ ಚೆನ್ನಾಗಿತ್ತೋ ಏನೋ, ನಿನ್ನ ಕೊಡ್ಲಕ್ಕೆ ಬರ್ತಾ ಇತ್ತಲ್ಲ ಅನ್ಕೊಂಡ್ತಂತಪ್ಪ. ನಿನ್ನ ಕೊಡ್ಲಕ್ಕೆ ಬರ್ತಾ ಇತ್ತು, ನನ್ನ ಜನ್ಮದಲ್ಲಿ ಇಲ್ಲ ಎಂಬ ಸಂಕಟ ಇವತ್ತು ನನಗೆ ಬಂದಾಗಾಯ್ತು, ಏನು ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಹೆಂಡತಿ ಹೇಳ್ತಾ ಇದೆ, ಸ್ವಾಮಿ ಇಲ್ಲ ಅಂತ ಹೇಳಿಬಿಡಿ, ಏನಾದರೂ ವ್ಯವಸ್ಥೆ ಮಾಡಿ ಅಂತ ಕೇಳಿತಂತೆ. ಆ ಸುಧಾಮ ಹೊರಟಾಗ ಆ ಹೆಂಡತಿ ಭಿಕ್ಷೆ ಬೇಡಿಕೊಂಡು ತಂದು ಕೊಡ್ತಾಳಲ್ಲ, ಅದಿಲ್ಲ ಅಂತ ಹೇಳಬಾರ್ದು. ತಕ್ಷಣ ಯೋಚನೆ ಮಾಡ್ತಂತೆ, ಆಯ್ತು ನಾನು ಉಪಾಯ ಹೊಡಿತು, ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಇನ್ನೂ 4 ಕಡ್ಡಿಗಳು ಹಾಕಿ ಕಾಯಿಸ್ಕೋತಾ ಇದ್ದಾನೆ ಬೆಂಕಿನ. ಇನ್ನೊಂದು 4 ಕಡ್ಡಿಗಳು ಹಾಕಿತಂತೆ, ಸ್ವಲ್ಪ ಜಾಸ್ತಿ ದೊಡ್ಡ ಬಳೆ ಎಳೆಗೆಲೆಸೆ ದೊಡ್ಡದು ಮಾಡ್ತಾ ಇದೆ ಚಿತೆನ, ದೊಡ್ಡದು ಮಾಡಿದೆ. ಏನು ಮಾಡ್ತಾ ಇದ್ದ ನೋಡ್ತಾ ಇದ್ದಾನ ಅವನು. ಎಲ್ಲ ಮಾಡಿದ ಮೇಲೆ 3 ಪ್ರದಕ್ಷಿಣೆ ಹಾಕಿತಂತದ್ದು, ಪ್ರದಕ್ಷಿಣೆ ಹಾಕಿ ತಾನೇ ಬಿದ್ದುಬಿಡುತ್ತಂತಂದ್ರೆ ಆ ಗಂಡು ಪಕ್ಷಿ ಪಾರಿವಾಳ ತಾನೇ ಬಿದ್ದುಬಿಡುತ್ತದ್ರೆ, ನನ್ನ ತಿನ್ನು ಅಂತ ಹೇಳ್ಕೊಂಡು ಬಿದ್ದುಬಿಡುತ್ತಂತೆ. ಅವನು ನೋಡ್ತಾ ಇದ್ದಾನೆ, ಆಶ್ಚರ್ಯ ಆಗೋಯ್ತು. ಅವನು ಸುಟ್ಟು ಹೋಗ್ತಾ ಇದೆ, ಹಾಗೇನೆ ಸುಟ್ಟು ಹೋಗಿ ಬಿದ್ದು ಸತ್ತೇ ಹೋಯ್ತಾ ಕಡೆ ಬೆಂದು ಹೋಗ್ತಾ ಇದೆ. ಅವನು ನೋಡಿದ, ಅವನಿಗೆ ಹಸಿವೆಲ್ಲ ಹೊರಟೋಗ್ಬಿಡುತ್ತೆ ಅವನಿಗೆ. ಭಾರಿ ಸಂಕಟ ಶುರುವಾಗಿತ್ತು. ಏನಿದು, ನನ್ನ ಜೀವನ ಎಲ್ಲಿ, ಇದ್ರ ಜೀವನ ಎಲ್ಲಿ ಅನ್ಕೊಂಡಂತೆ. ನನ್ನ ಜೀವನ ಇದ್ರ ಜೀವನ ಎಲ್ಲಿ, ನಾ ಜನ್ಮಪೂರ್ತಿ ಪಕ್ಷಿಗಳನ್ನು ಕೊಂದು ಬದುಕಿದವನು ನಾನು, ನನ್ನ ಬುಡಿಸೋ ಪಕ್ಷಿ ತನ್ನ ಪ್ರಾಣ ಕೊಡ್ತಾ ಇದೆಯಲ್ಲ, ಈ ಬುದ್ಧಿ ನನಗೆಂದಾರು ಬಂದಿತ್ತ ಅನ್ಕೊಂಡಂತೆ. ಪಾಪ, ನನಗೆಂದಾರು ಇಂಥ ಬುದ್ಧಿ ಬಂದಿತ್ತ, ನಾನು ಕಟಕ ಅಂದ್ರೆ ನಿಜವಾಗಲೂ ಕಟಕನೇ, ನನ್ನ ಬದುಕಿ ಪ್ರಯೋಜನ ಇಲ್ಲ. ಇದ್ರ ದೊಡ್ಡ ಪಾಠ ಕಲಿತೆ ನಾನೀಗ, ಜೀವನದಲ್ಲಿ ಮರೆಯಲಾರದ ಪಾಠ ಕಲ್ತಿದ್ದೇನೆ. ಇನ್ನು ನಾನು ಜನ್ಮದಲ್ಲಿ ಹಿಂಸೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿಬಿಟ್ಟನಂತೆ. ಎಂತ ಟ್ರಮೆಂಡಸ್ ಚೇಂಜ್ ಆಗ್ತಾ ಇದೆ, ಇನ್ನು ಎಂದೂ ನಾನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ತಿಂದು ನಾವ್ಯಾವ ಪಾಪಕ್ಕೆ ಹೋಗಲಿ ಮತ್ತೆ, ಸಾಧ್ಯನೇ ಇಲ್ಲ. ಆದರೆ ನಾನು ಸಂಕಲ್ಪ ಮಾಡ್ತೇನೆ, ಇನ್ನು ಮೇಲೆ ನಾನು ಯಾವುದು ಕೊಲ್ಲೋದಿಲ್ಲ. ಅಷ್ಟೇ ಅಲ್ಲ, ಮಾಡಿದ ಪಾಪ ಕಳ್ಕೋಬೇಕು, ಮೊದಲು ನಾನು ಮಾಡಿದ ಪಾಪವನ್ನು ಕಳ್ಕೋಬೇಕು. ಅದಕ್ಕೆ ಏನು ಬೇಕಾದ್ರೂ ಮಾಡ್ತೇನೆ, ನನಗಾಗಿರೋ ದುಃಖಕ್ಕೆ ಇತಿಮಿತಿಗಳೇ ಇಲ್ಲ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡ್ತೇನೆ. ಇನ್ನು ಮೇಲೆ ನಾನು ಅನ್ನ ಆಹಾರ ನೀರು ಯಾವುದು ತಗೊಳ್ಳೋದಿಲ್ಲ, ಉಪವಾಸ ಮಾಡಿ ಸಾಯ್ತೇನೆ ಅಂತ ಹೇಳಿ ಉಪವಾಸ ಮಾಡಿ ಸಾಯ್ತೇನೆ. ಇದು ಒಂದು ದೊಡ್ಡ ಮಾರ್ಗ. ಇದು ಒಂದು ಧರ್ಮರಾಜ ಒಂದು ಪ್ರಶ್ನೆ ಕೇಳ್ತಾನೆ, ಎಲ್ಲ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ದೊಡ್ಡ ಉಪಾಯ ಯಾವುದು? ಇದು ಪ್ರಶ್ನೆ. ಇದು ಎಲ್ಲ ಪಾಪಗಳನ್ನು ಕಳ್ಕೋಬೇಕು ಅಂತಿದ್ರೆ ದೊಡ್ಡ ಉಪಾಯ ಯಾವುದು? ಅದು ಭಗವದ್ಗೀತೆ ಉಪಾಯನೇ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞ ಮಾಡಬೇಕು, ದಾನ ಮಾಡಬೇಕು, ತಪಸ್ಸು ಮಾಡಬೇಕು, ಇದರಲ್ಲಿ ಯಾವ ಶ್ರೇಷ್ಠ ಅಂತ ಮುಂದಿನ ಪ್ರಶ್ನೆ. ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ, ಸುಲಭನ ಯಜ್ಞ ಮಾಡೋದಕ್ಕೆ ಎಷ್ಟು ಜನ ಬೇಕು, ಮಂತ್ರ ಬೇಕು, ಹೋಮ ಬೇಕು, ದ್ರವ್ಯ ಬೇಕು, ಭಾರಿ ಕಷ್ಟ ಅದು. ಅದಕ್ಕೆ ಎಷ್ಟೋ ಸರ್ ಕಷ್ಟಪಟ್ಟಾಗ ಯಜ್ಞ ಮಾಡಿದಾಗಾಯ್ತು ಅಂತ ಹೇಳ್ತಾರೆ. ತುಂಬ ಕಷ್ಟ ಕೆಲಸ ಮಾಡಿದಾಗ ಯಜ್ಞ ಮಾಡಿದಾಗಾಯ್ತು, ಅಷ್ಟು ಸುಲಭ ಅಲ್ಲ. ದಾನಕ್ಕೆ ದುಡ್ಡು ಬೇಕು ಮೊದಲು. ದಾನ ಏನು ಮಾಡ್ತಾನೆ ಇಲ್ಲದೆ ಹೋದ್ರೆ, ಪದಾರ್ಥಗಳು ಬೇಕು. ದಾನನೂ ಕಷ್ಟನೇ, ಯಜ್ಞನೂ ಕಷ್ಟ, ದಾನನೂ ಕಷ್ಟ, ಕೊನೆ ತಪಸ್ಸು. ಅದು ಭಾರಿ ಸುಲಭ. ಪಾಪಗಳು ನಾಶವಾಗ ಹಾಗೆ ಇನ್ನೇನು ಮಾಡಿದ್ರು ಪಾಪ ನಾಶವಾಗೋದಿಲ್ಲ. ದಾನ ಎಷ್ಟು ದಾನ ಕೊಡಬೇಕು, ಮಿತಿ ಇಲ್ಲ, ಮಿತಿ ಇಲ್ಲ. ದಾನಗಳಿಗೆ ಲಿಮಿಟ್ ಇದೆ. ಆದರೆ ಇದಕ್ಕೆ ಮಾತ್ರ ಉಪವಾಸ ಮಾಡ್ತಾ ಮಾಡ್ತಾ ಹೋದಂತೆ ಪಾಪಗಳು ಹೋಗಲಿಕ್ಕೆ ಶುರುವಾಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ಡ್ ಅಂತ ಹೇಳಿದ್ದೇನೆ. ವಿಜ್ಞಾನ ಒಪ್ಪಿಕೊಂಡಿದೆ, ಅದನ್ನು ವೈದ್ಯಶಾಸ್ತ್ರ ಒಪ್ಪಿಕೊಂಡಿದೆ. ಅದಕ್ಕಿಂತ ಎಲ್ಲ ಔಷಧಿಗಳು ವರ್ಕ್ ಮಾಡೋದು ಉಪವಾಸ ಮಾಡೋ ಕಾನ್ಸೆಪ್ಟ್ ಇದ್ದವನು ಮಾಡಿದ್ರೆ ಉಳಿದವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಪೂರ್ವವಾದಂಥ ಮಂತ್ರ ಇದ್ದಾಗ ಲೆಕ್ಕ ಹೇಳ್ತಾರೆ. ನಾ ತಪಃ ಅನಶನಾತ್ ಪರಂ, ಅನಶನ ಅಂದರೆ ಆಹಾರ ಇಲ್ಲದೆ ಇರೋದು, ಆಹಾರ ಇಲ್ಲದಕ್ಕೆ ದೊಡ್ಡ ತಪಸ್ಸು ಯಾವುದೂ ಇಲ್ಲ, ಅದಕ್ಕೆ ನಮಗೆ ಯಾವಾಗಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವ್ರತ ಅಂತ ಮಾಡಿಬಿಟ್ಟಿದ್ದಾರೆ. ಏಕಾದಶಿ ವ್ರತ ನೇಮೇನೆ ಮಾಡ್ತಕ್ಕಂಥ ವ್ರತ, ಆಗೊಮ್ಮೆಗೊಮ್ಮೆತ್ತೆ ಮಾಡೋಕ್ಕಾಗೋದಿಲ್ಲ. ಪ್ರತಿ ಏಕಾದಶಿರು ಒಂದು ಮಾಡ್ತಾ ಹೋಗಿಬಿಟ್ರೆ ಜೀವನ ಪೂರ್ತಿ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಎಷ್ಟೋ ಜನ್ಮಗಳ ಪಾಪಗಳ ಕಳ್ಕೊಳ್ಳೋದಕ್ಕೆ ರಾಜಮಾರ್ಗ ಅಂದ್ರೆ ಅದು ಒಂದೇನೆ. ಯಾವಾಗಲೂ ಮಾಡಕ್ಕೆ ಹೋದ್ರೆ ನಮಗೆ ಯಾವ ಮಾಡೋಕ್ಕೂ ಗೊತ್ತಿರೋದಿಲ್ಲ, ಹೇಗೆ ಮಾಡೋಕ್ಕೂ ಗೊತ್ತಿರೋದು. ಇದಕ್ಕೊಂದು ವಿಧಿವಿಧಾನಗಳಿದೆ, ಸ್ಪಷ್ಟವಾಗಿ ಹಾಕಿರ್ತಕ್ಕಂಥ ನಿಯಮಗಳಿರೋದ್ರಿಂದ ಯಾವ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಅವನು ಮಾಡ್ತಾನೆ, ಇನ್ನು ಮೇಲೆ ನಾನು ಜೀವನದ ಆಹಾರನೇ ತಗೊಳ್ಳೋದಿಲ್ಲ, ಅದಕ್ಕೆ ಪ್ರಾಯೋಪ್ರವೇಶ ಅಂತ ಕರೀತಾರೆ. ಪ್ರಾಣ ಹೋಗೋವರೆಗೂ ಕೂಡ ಅನ್ನ ಇಲ್ಲ ನೀರಿಲ್ಲ, ಸುಮ್ಮನೆ ಮಹಾಪ್ರಸ್ಥಾನ ಹೋಗ್ತಾ ಇರೋದು, ಸುಮ್ಮನೆ ಕೊಡೋದಲ್ಲ ಮತ್ತೆ ಮಹಾಪ್ರಸ್ಥಾನ. ಪಾಂಡವರು ಕೊನೆಗೆ ಹಾಗೆ ಮಾಡ್ತಾರೆ, ಮಹಾಪ್ರಸ್ಥಾನ ಅಂತ ಹೊರಟುಬಿಡ್ತಾರೆ. ಪ್ರಸ್ಥಾನ ಅಂದ್ರೇನು? ಹೋಗೋದು ಅಂತ ಅರ್ಥ. ಹೇಗೆ ಮಹಾಪ್ರಸ್ಥಾನದ ಒಂದು ಸ್ವರ ಅಲ್ಲಿ ಹೊರಟುಬಿಡೋದು, ಸುಮ್ಮನೆ ಹೋಗ್ತಾನೆ ಇರೋದು, ನಿಲ್ಲಾಗಿಲ್ಲ, ಎಲ್ಲೂ ಕೂಡ ನಿಲ್ಲಾಗಿಲ್ಲ, ಸ್ಟಾಪ್ ಆಗಾಗಿಲ್ಲ, ಬಿದ್ದರೂ ಮತ್ತೆ ಅಳ್ಕೊಂಡೆ ಹೋಗ್ತಿರ್ಬೇಕು ಹಾಗೆ. ಅಕಸ್ಮಾತ್ ಬಿದ್ದರೂ ಒಂದು ತುಂಬ ಸುಸ್ತಾದ ನಡೆಯೋಕ್ಕಾಗೋದಿಲ್ವಲ್ಲ, ಹಾಗೆ ಇರಬಾರ್ದು ಮತ್ತೆ, ಹಾಗೆ ತೆವಳ್ತಾ ಇರಬೇಕು ಮುಂದಕ್ಕೆ. ಹೋಗಿ ಸತ್ತೋದ್ರು ಸತ್ತ ಸಾಯ್ಲಕ್ಕೆ ಹೋಗ್ತಿರೋದು, ಅವರೀಗ ಸತ್ತೋದ್ರ ಪ್ರಶ್ನೆ ಇಲ್ಲೇ ಇಲ್ಲ, ಸಾಯ್ಬೇಕು ಅಂತಲೇ ಹೋಗ್ತಿದ್ದಾರೆ. ಅದರಿಂದ ಹೋಗಿ ಹೊರಟೋಗ್ಬಿಡ್ತಂತ ಆ ಕಡೆ, ಮುಂದೆ ಹೊರಟ್ಬಿಡ್ತಾನು. ಈ ಕಡೆ ಏನಾಗಿದೆ, ಆ ಹೆಣ್ಣು ಹೋಗ್ಬೇಕಾದ್ರೆ ಒಂದು ಕೆಲಸ ಮಾಡಿದವನು, ತನ್ನಲ್ಲಿದ್ದ ಬಿಲ್ಲು ಬಾಣ ಎಲ್ಲ ಬಿಸಾಕ್ಬಿಡ್ತಾನೆ, ಇನ್ಯಾವುದೋ ಜನ್ಮದಲ್ಲಿ ಬೇಕಿಲ್ಲ ಅಂತೇಳಿ. ಆ ಪಕ್ಷಿ ಕಟ್ಟಿದ್ನೆಲ್ಲ ಬಿಚ್ಚಿಬಿಡ್ತಾನೆ, ಆ ಹೆಣ್ಣು ಪಾರಿವಾಳನ ಬಿಚ್ಚಿಬಿಡ್ತಾನೆ, ಬಿಚ್ಚಿ ಹೋಗಿಬಿಡ್ತಾನೆ. ಆ ಹೆಣ್ಣು ಪಾರಿವಾಳ ಹೊರಗೆ ಬರುತ್ತೆ, ಬಂದು ನೋಡುತ್ತೆ ಅದಕ್ಕೆ ಸಂಕಟಾಗಿದೆ, ಈಗ ತನ್ನ ಗಂಡ ಪ್ರಾಣನೇ ಕೊಟ್ಟೋಗಿದೆ, ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟೆ, ಇನ್ನೇನು ಮಾಡಬೇಕು ಅದಕ್ಕೆ, ಯೋಚನೆ ಮಾಡ್ದ, ದುಃಖ ಪಡ್ತಾ ಇದೆ. ಎಂಥ ಬದ್ಧ ಎಷ್ಟೊತ್ತು ಹೆಂಡತಿ ಬಗ್ಗೆ ಅದು ದುಃಖ ಪಟ್ಟದ್ದು, ಗಂಡ ಬಗ್ಗೆ ಇದು ದುಃಖ ಪಡ್ತಾ ಇದೆ. ಇವತ್ತು ಹೆಂಗಸಿಗೆ ಏನಿದ್ರೂ ಕೂಡ ಗಂಡ ಇದ್ದಂತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಬರುತ್ತೆ, ಆದರೆ ಗಂಡನ ಸಬ್ಸ್ಟಿಟ್ಯೂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ಮಿತಂ ದದಾತಿ ಹಿ ಪಿತಾ, ಮಿತಂ ಭ್ರಾತ, ಮಿತಂ ಸುತಃ, ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಪೂಜೆಯೇ. ಇದು ಇಲ್ಲೂ ಬರುತ್ತೆ, ವಾಲ್ಮೀಕಿ ರಾಮಾಯಣದಲ್ಲೂ ಬರುತ್ತೆ, ಕೌಸಲ್ಯ ಸುಮಿತ್ರಾ ದೇವಿ ಮಾತನ್ನು ಹೇಳ್ತಾಳೆ ಅಲ್ಲಿ. ಇಲ್ಲಿ ಈ ಪಕ್ಷಿ ಹೇಳ್ತಾ ಇದೆ, ಇವತ್ತು ತಂದೆ ಕೊಡೋದಕ್ಕೆ ಮಿತಿ ಇದೆ, ಅಣ್ಣ ಕೊಡೋದಕ್ಕೆ ಮಿತಿ ಇದೆ, ತಮ್ಮ ಕೊಡೋದಕ್ಕೆ ಮಿತಿ ಇದೆ, ತಾಯಿ ಕೊಡೋದಕ್ಕೆ ಮಿತಿ ಇದೆ, ಎಲ್ಲರೂ ಮಿತಿವರೆಗೆ ಮಾತ್ರ ಕೊಡಬಲ್ಲರು. ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಪೂಜೆಯೇತ್. ಮಿತಿ ಇಲ್ಲದೆ ಉಪಕಾರ ಮಾಡತಕ್ಕಂಥ ಒಂದು ಶಕ್ತಿ ಗಂಡನ ಹೊರತು ಬೇರೆ ಯಾರಿಗೂ ಇಲ್ಲ. ಆದ್ರಿಂದಾಗಿನೇ ಅಂಥ ಗಂಡನ ಕರ್ಕೊಂಡು ನಾನೇನು ಮಾಡಲಿ, ಈಗ ಇನ್ನು ನನಗೆ ಸಾವೇಗತಿ ಎಂದು ತೀರ್ಮಾನ ಮಾಡಿಬಿಡ್ತೆ, ಇನ್ನು ನಾನು ಬದುಕಿ ಉಪಯೋಗ ಇಲ್ಲ, ಆ ದೃಷ್ಟಿಯಲ್ಲಿ ನಾನಿನ್ನ ದೇಹತ್ಯಾಗ ಮಾಡ್ತೇನೆ ಅಂಥೇಳಿ ಹಾಗೂ ಇನ್ನು ಉರಿತಾ ಇತ್ತದ ಒಂದು. ಹೋಗಿ ತಾನು ಕೂಡ ಪ್ರದಕ್ಷಿಣೆ ಹಾಕಿ ದಪ್ಪ ಬಿದ್ದುಬಿಡ್ತು, ತಾನು ಬಿದ್ದುಬಿಡ್ತೆ ಅಂತ. ಆ ಬೀಳ್ತಿರ್ಲಿಕ್ಕೇನೆ ಇಲ್ಲಿ ನಮ್ಮ ಹೊರಗಿನ ಪ್ರಪಂಚ ಮುಗಿತಾಳೆ. ಈಗ ಹೊರಗಿನ ಪ್ರಪಂಚ ಬಸ್ ಹೋಗ್ಬಿಡುತ್ತೆ, ಟಾಟಾ ಬರ್ತಾರೆ, ಮುಗಿತು, ಮುಂದೆ ನಮಗೇನು ಗೊತ್ತಾಗಲ್ಲ, ಮನೆ ಬರ್ತೀವಿ ಆ ಕಡೆ ಹೋಗ್ಬಿಡ್ತಾರೆ. ಮುಂದಿದ್ದೆಲ್ಲ ಅವರು ಸೇಫ್ ರೀಚ್ಡ್ ಸೇಫ್ಲಿ ಅಂತ ಗೊತ್ತಾದ್ರಲ್ಲಿ ಇನ್ನೇನಾದರೂ ಗೊತ್ತಾಗಬೇಕು ಅಷ್ಟೇ, ಹೊರತು ಇವರಿಗೇನು ಗೊತ್ತಾಗೋದಿಲ್ಲ. ಮುಗಿದೋಯ್ತು, ನಾವು ಊರಿಗೆ ಹೋದ ವಿಷಯನೇ ಗೊತ್ತಾಗಲ್ಲ, ಸತ್ತೋ ವಿಷಯ ಯಾರಿಗೆ ಗೊತ್ತಾಗ್ತದೆ ಈ ಮತ್ತೆ. ಅದು ಗೊತ್ತಾಯ್ತಂತೆ, ಯಾವಾಗ ತಾನು ದೇಹ ಬಿಟ್ಟು ಮೇಲೆ ನೋಡ್ತಾ ಇದೆ, ಆ ಗಂಡ ಕಾಯ್ತಾ ನಿಂತಿದ್ದಾನೆ, ವಿಮಾನದಲ್ಲಿ ಕೂತಿದ್ದಾನಂತೆ, ವಿಮಾನದಲ್ಲಿ ಕೂತಿದ್ದಾನೆ. ಅತಿಥಿ ಪೂಜೆ ಮಾಡಿದರೆ ಫಲ, ನಮ್ಮ ಪ್ರಕಾರ ಏ ಪ್ರಾಣ ಕೊಡ್ತಿದ್ದ ಅರಿತ ಅನ್ಕೊಂಡ್ಬಿಡ್ತೇವೆ ಅಷ್ಟೇ. ಸುಮ್ಮನೆ ಹೊಡೆದಾಗ ಅವ್ನು ಓಡಿಸಿದ್ರೆ ಓಡ್ಬಿಡ್ತಿದ್ದ ಕಡೆಗೆ ಯಾಕೆ ಪ್ರಾಣ ಕೊಟ್ಟ ಅಂತೇಳಿ. ಪ್ರಾಣ ಕೊಟ್ಟ ಫಲ, ವಿಮಾನದಲ್ಲಿ ಕಾಯ್ತಾ ಕೂತಿದ್ದಾನ ಅವನು. ಇವರು ಯಾವಾಗ ನೋಡಿ ಮೇಲೆ ತಕ್ಷಣ ಕಾಣಿಸ್ತಾನೆ, ತಕ್ಷಣ ಇವಳು ಕರೀತಾರೆ ಮೇಲಕ್ಕೆ ಹೋಗ್ತಾರೆ, ವಿಮಾನದಲ್ಲಿ ಕೂತು ಇಬ್ಬರು ಸ್ವರ್ಗದ ಕಡೆ ಹೊರಟುಬಿಟ್ರು. ಎಷ್ಟು ಆಶ್ಚರ್ಯ! ಅದನ್ನು ತಗೊಳ್ಬೇಕಾದ್ರೆ ಎಷ್ಟೋ ಮಾಡಿದ್ರಲ್ಲ, ಒಂದು ಅತಿಥಿ ಪೂಜೆಯಿಂದ ಬರೆದಂಥ ದೊಡ್ಡ ಭಾಗ್ಯ ಅದು. ಒಂದು ನೀನು ಅರ್ಥ ಮಾಡಿಕೊಂಡು ಅತಿಥಿಗಳು ಬಂದಾಗ ಏನಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ, ಇರೋದನ್ನು ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಇರೋದನ್ನು ಇಲ್ಲದನ್ನು ಕೊಡಿ ಅಂತ ಶಾಸ್ತ್ರ ಎಂದು ಹೇಳೋದಿಲ್ಲ. ಅಶಕ್ಕೆ ಶಾಸ್ತ್ರ ಚೋದನ, ಯಾರು ರಾತ್ರಿ 11 ಗಂಟೆ ಬರ್ತಾರೆ ಮಂಡಿಗೆ ಮಾಡಾಕಿ ಸಕ್ಕರೆ ಹೋಳಿಗೆ ಮಾಡಾಕಿ ಅಂದರೆ ಅವೆಲ್ಲ ಇಲ್ಲ. ಅವನ ಅತಿಥಿ ಅಲ್ಲ ಅವನು, ಅವನು ಒಳ್ಳೆ ಲಕ್ಸುರಿ ಮಾಡಕ್ಕೆ ಬಂದವನು, ಅತಿಥಿ ಅಂತ ಕರೆಯೋದಿಲ್ಲ ಅವನ್ನ. ಮಿನಿಮಮ್ ನೆಸೆಸಿಟಿ, ಏನಾದರೂ ತಿನ್ನಕ್ಕೆ ಕೊಡಿ, ಏನಾದರೂ ಕೊಡಿ, ಈರುಳ್ಳಿ ಬೆಳ್ಳುಳ್ಳಿ ಕೊಡಬಾರ್ದು ಅಷ್ಟೇ ಹೊರತು, ನಿಷಿದ್ಧವಲ್ಲದ ಏನಾದರೂ ಕೊಡಿ, ಇಲ್ಲ ನೀರು ಕೊಡಿ ಕೊನೆ ಪಕ್ಷ, ಅದಕ್ಕೆ ತೊಂದರೆ ಇದೆ, ನೀರು ಕೊಡಿ, ನೀರು ಕೊಡಿ ಸಾಕು. ಇರ್ಲಕ್ಕೆ ಒಂದಿಷ್ಟು ಸೋಫಾಯುಹ ಕೊಡಬೇಕಾಗಿಲ್ಲ, ಒಂದು ಚಾಪೆ ಕೊಟ್ಟರು ಸಾಕು, ಅದು ಇಲ್ಲ, ಇಲ್ಲ ಜಾಗ ಕೊಟ್ಟರು ಸಾಕು, ಕಳ್ಳರಿಗೆಲ್ಲ ಕೊಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಯೋಗ್ಯ ಅತಿಥಿಗಳು ಅಂದರೆ ಅವರಿಗೆ ಡೆಫಿನೇಷನ್ ಇರುತ್ತದೆ. ನಮ್ಮ ಇದನ್ನು ಕಳ್ಳರಿಗೆ ಕೊಡು ಇಂಥ ಪ್ರಶ್ನೆ ಶುರುವಾಗ್ಬಿಡ್ತಾರೆ, ಅವ್ನು ಕಳ್ಳ ಅಂತ ಏನು ಮಾಡ್ತೀರಿ ನೀವೀಗ ಅಂತ ಹೇಳಿಬಿಟ್ಟು. ಹುಷಾರಾಗಿ ಕೊಡಿ ಅಂತ ಅಷ್ಟೇ ಅರ್ಥನ ಹೊರತು, ಕಣ್ಣು ಮುಚ್ಚನ್ನು ಕೊಡಿ, ಮೆಕ್ಯಾನಿಕಲ್ ಕೊಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಆ ರೀತಿಯಲ್ಲಿ ಇವತ್ತು ಈ ಕಾಲ ಅತಿಥಿ ಬರೋದೇ ಕಡಿಮೆ, ಏನು ಕಾಲದಲ್ಲಿ ಅತಿಥಿಗಳ ಕಾಲ ಬರೋದೇ ಇಲ್ಲ ಈಗಿನ ಕಾಲದೊಳಗೆ. ಗೊತ್ತಾಗಿದೆ ಕೊಡೋದಿಲ್ಲ, ಅದು ಟ್ರೆಂಡ್ ಗೊತ್ತಾದ್ಮೇಲೆ ಯಾರು ಬರೋದಿಲ್ಲ. ಹಿಂದಿನ ಕಾಲಕ್ಕೊಂದು ಪದ್ಧತಿ ಇತ್ತು, ನಾವು ಸಣ್ಣವರಿದ್ದಾಗ ಯಾವ್ದಾರು ಸಾವಳು ಊರಿಗೆ ಬಂದರು ಅಂದರೆ ಊರಲ್ಲಿ ಇರೋಷ್ಟು ದಿವಸ ಯಾರ ಮನೇಲಿ ಅಡುಗೆ ಇಲ್ಲ, ಊಟ ಯಾರು ಕರಿಬೇಕಾಗಿಲ್ಲ, ಅಂಡರ್ಸ್ಟುಡ್ ಅದು. ಮಠಾಧೀಶರು ಊರಿಗೆ ಬಂದರು ಅಂದರೆ ಊರಿಗೆ ಬರೋಕೆ ಯಾರ ಒಲೆ ಯಾರು ಹಸ್ತಿರಲಿಲ್ಲ, ಎರಡೊತ್ತು ಊಟ ಮಠದಲ್ಲೇ ಊಟ. ಇವತ್ತು ಕರೆದ್ರೆ ಹೋಗೋದು ಕಷ್ಟ, ಕಾಲು ಬಾಲಾಗಿ ಬಿಡ್ತಾರೆ, ಹೋದ್ರೂ ಕೂಡ ಗೆಟ್ ಔಟ್ ಆಗೋ ಸ್ಥಿತಿ ಇರ್ತದೆ. ಕಾಲು ಎಷ್ಟು ಭಾಳ ಶಾರ್ಪ್ ಚೇಂಜ್ ಅದು. ಒಂದು ಶಾಡ್ ಇವತ್ತೇನು ಕರೆದವ್ರು ಮಾತ್ರ ಹೋಗಬೇಕು ಅನ್ನೋ ಅಭ್ಯಾಸ ಬಂದು ಮೊದಲಿರಲಿಲ್ಲ ಅದು. ಅದು ಓಪನ್ ಇಡ ಆ ರೀತಿ ಅವರು ಸ್ವಾಮಿಗಳೆಲ್ಲ ಅಂತ ಬಿಡುತ್ತೆ. ಅವ್ರು ಯಾರು ಇಂಥವ್ರು ಮಾತ್ರ ಬನ್ನಿ ಅಂತ ಕರೆದ್ರೆ ಸ್ವಾಮಿಗಳೇ ಅಲ್ಲ. ಅಂಥ ಒಂದು ಕಾಲ ಇತ್ತು. ನೀನು ಅರ್ಥ ಮಾಡಿಕೊಂಡ್ರೆ ಕಾಲ ಬದಲಾಗ್ತಾ ಇದೆ. ಇವತ್ತು ಮನೆ ಸಾಮಾನ್ಯ ಜನ ಬರೋದಿಲ್ಲ, ಒಳ್ಳೆಯವ್ರು ಬರೋದು ಭಾರಿ ದುರ್ಲಭ. ಒಳ್ಳೆಯವ್ರು ಸಾಮಾನ್ಯ ಬರೋದೇ ಇಲ್ಲ. ಅಕಸ್ಮಾತ್ ಬಂದ ನಮ್ಗೆ ದೊಡ್ಡ ಪುಣ್ಯ ಅಂತ ಅರ್ಥ. ಅದಕ್ಕೆ ನಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಮಾಡಿದರೆ ದೇವ್ರು ಮಾಡೋ ಅನುಗ್ರಹಕ್ಕೆ ಇತಿಮಿತಿ ಇರೋದಿಲ್ಲ. ನಮಗಿರೋ ಮನೆ, ನಮಗೆ ಕೊಟ್ಟಿರೋ ಆಹಾರ, ಇರೋ ದ್ರವ್ಯ ಎಲ್ಲ ಸಾರ್ಥಕವಾಗ ಆ ಕಾಲಕ್ಕೆ ಮಾತ್ರ ಹೊರತು ಬೇರೆ ಅಲ್ಲ. ಅದನ್ನು ಯೋಚನೆ ಮಾಡಿದರೆ ಅವರು ಬೆಂಕಿಯಲ್ಲಿ ಬಿದ್ದು ಸಾಯ್ಬೇಕಾದ ಕಾರಣ ಇಲ್ಲ, ಅದು ಬೇರೆ ಇರಲಿಲ್ಲ, ಅನಿವಾರ್ಯವಾಗಿತ್ತು, ಹಾಗೆ ಮಾಡುತ್ತೆ ಹೊರತು ಬೇರೆ ಅಲ್ಲ. ಈ ಮಧ್ಯೆ ನೋಡಿ ಬಂದಿರೋರು ಯಾರೋ ಬ್ರಾಹ್ಮಣ ಯಾರೋ ಅಲ್ಲ, ಒಬ್ಬ ಬಂದಿರೋದು ಒಬ್ಬ ಬೇಡ ಭಯಂಕರ ಹಿಂಸೆ ಮಾಡ್ತಕ್ಕಂಥ ಮನುಷ್ಯ, ಅವನಿಗೆ ಈ ರೀತಿ ಸೇವೆ ಮಾಡಬೇಕು ಅಂತ ಹೇಳಿದರೆ ಇನ್ನು ತಿಳಿದವರು ಬಂದು ಹಾಗೆ ನೋಡ್ಕೋಬೇಕು ಅಂತ ಹೇಳುತ್ತೆ. ಒಬ್ಬ ನಿಜವಾದ ಅರ್ಥದಲ್ಲಿ ಬ್ರಹ್ಮಜ್ಞಾನಿ ಅಂತ ಅವನು ಬಂದರೆ, ಶ್ರೇಷ್ಠವಾದ ವ್ಯಕ್ತಿ ಬಂದರೆ ನಮ್ಮ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಭಾಗ್ಯ ಇರೋದಿಲ್ಲ. ಸರ್ವಸ್ವವನ್ನು ಕೊಟ್ಟಾದರೂ ಕೂಡ ಸಂತೋಷ ಪಡಿಸಬೇಕು ಅಂತ ಅರ್ಥ. ಅದರ ಇಂಪ್ಯಾಕ್ಟ್ ಏನಾಗ್ತದೆ ಅಂಬುದಕ್ಕೆ ಅವನ ಕಥೆ ನೋಡಿ. ಯಾಕೆ ಒಬ್ಬನು ಎಷ್ಟೋ ಕಥೆಗಳು ಎಷ್ಟೋ ಪಾಠ ಪರಿವರ್ತನೆ ಮಾಡದೇ ಇರೋದನ್ನ ಆ ಜೀವನ ಪರಿವರ್ತನೆ ಮಾಡ್ತಾ ಇದೆ. ಆ ಪಕ್ಷಿ ನೋಡಿದ ತಕ್ಷಣ ಅವನ ಜೀವನ ನೋಡಿದ ಮೇಲೆ ಎಂಟ ಇರೋದು ಚೇಂಜ್ ಆಗೋಯ್ತು. ಅದಕ್ಕೆ ಹೇಳ್ತಾರೆ ಎಷ್ಟೇ ಕೇಳೋದಕ್ಕಿಂತ ನೋಡೋದು ಮೋರ್ ಎಫೆಕ್ಟಿವ್ ಅಂತ ಕರೀತಾರೆ. ಕೇಳೋದಕ್ಕಿಂತ ಆಡಿಯೋ ಎಫೆಕ್ಟ್ಗಿಂತ ವಿಡಿಯೋ ಎಫೆಕ್ಟ್ ಯಾವಾಗಲೂ ಜಾಸ್ತಿ, ಗುಡ್ ಎಫೆಕ್ಟು ಜಾಸ್ತಿ, ಬ್ಯಾಡ್ ಎಫೆಕ್ಟು ಜಾಸ್ತಿ, ಅದು ತಿಳ್ಕೊಂಡಿರ್ಬೇಕಷ್ಟೇ. ಇವತ್ತು ನೋಡೋದ್ರಿಂದ ಒಳ್ಳೇದಾದರೆ ಭಾರಿ ಚೆನ್ನಾಗಿ ಒಳ್ಳೇದಾಗಿ, ಕೆಟ್ಟದಾದರೆ ಪೂರ್ತಿ ಹಾಳಾಗಿ ಹೋಗಿಬಿಡ್ತಾರೆ. ಆದ್ದರಿಂದ ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಜೀವನದೊಳಗೆ ಇಂಥ ಆದರ್ಶವನ್ನು ಕಂಡಾಗ ಅಂಥ ಕಟುಕನ ಬುದ್ಧಿ ಅಷ್ಟು ಬದಲಾಗಬೇಕಾದ್ರೆ ಇನ್ನು ಸ್ವಲ್ಪ ತಿಳುವಳಿಕೆ ಇದ್ದವನು ಬುದ್ಧಿ ಅಷ್ಟು ಬದಲಾಗಬೇಕು. ಅದು ಬಿಡಲಿಲ್ಲ, ಹಾಗೆ ಮುಂದೆ ಹೋಗ್ತಾ ಇದ್ದಾನೆ. ಹಾಗೇನೆ ಅವನು ಆ ಕಡೆ ಮುಂದೆ ಹೋಗ್ತಾ, ಇನ್ನೂ ಆಶ್ಚರ್ಯ ಗೊತ್ತೇನು, ಆ ಕಟುಕನ ಇವೆರಡೂ ಸ್ವರ್ಗಕ್ಕೆ ಹೋಗೋದು ಕಾಣಿಸ್ತಂತ, ಇದು ಆಶ್ಚರ್ಯ. ಅವನು ಪುಣ್ಯ ಅದು ಒಂದು. ಇವತ್ತು ಕೃಷ್ಣದ್ವೈಪಾಯನ ತೀರ್ಥರು ಹೋಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ನೋಡಿ ಮಾತಾಡಿಸಿದ್ರು ಅಂತ ಹೇಳ್ತಾರಲ್ಲ ಆ ಟೈಪ್. ಆ ಯೋಗ ಇತ್ತವನಿ ಪಾಪ, ನೋಡ್ತಾನೆ ಸ್ವರ್ಗಕ್ಕೆ ಹೋಗೋದು ಕಾಣುತ್ತಾನೆ, ಇನ್ನೂ ಆಶ್ಚರ್ಯ ಪಡ್ತಾನೆ. ಇವರಂಥ ಸಾರ್ಥಕ ಜೀವನ ನಾನು ಬದುಕಲೇ ಇಲ್ವಲ್ಲ, ಎಂಥ ಪಾಪಿಯಾದೆ, ಈ ಪಶು ಪಕ್ಷಿಗಳ ಒಂದು ಜೀವನ ನಮಗೆ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡು ಇನ್ನೂ ಧೈರ್ಯ ಜಾಸ್ತಿ ಆಯ್ತು ಅವನಿಗೆ. ಹಾಗೆ ನೋಡ್ಕೋತಾ ಮುಂದೆ ಹೊರಟ, ನಡ್ಕೋತಾ ಹೊರಟ. ಒಳ್ಳೊಳ್ಳೆ ನೀರು ಸಿಕ್ತಿತ್ತು, ಕುಡಿತಿರಲಿಲ್ಲ. ಹಣ್ಣಿನ ಮರಗಳು ಕಾಣಿಸ್ತಿದ್ದು, ಒಂದು ಹಣ್ಣು ಕಿತ್ಕೊಳ್ಳಿಲ್ಲ. ಏನೇನು ಸ್ಪರ್ಶಂಗ ಬಂತು, ಯಾವುದು ಕಣ್ಣೆತ್ತು ನೋಡಲಿಲ್ಲ. ಒಂದೇ ಗುರಿ ಅವನಿಗೀಗ, ತಾನು ಪಾಪ ಮಾಡಿದ್ದೇನೆ ಕಳ್ಕೋಬೇಕಷ್ಟೆ. ಇವತ್ತು ಪಾಪ ಮಾಡಿದ್ದೇನೆ ಕಳ್ಕೊಂಡು ಸಾಯ್ಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾ ಖಚಿತ ಒಬ್ಬ ವಿದ್ಯಾರ್ಥಿಗೆ ಫೇಲ್ ಆಗಿದ್ದವ್ರು ಪಾಸ್ ಆಗಲೇಬೇಕು ಅಂತ ಹಠ ಹೇಗಿರಬೇಕೋ, ತನ್ನ ಗುರಿ ಬಗ್ಗೆ ಹೇಗೆ ಖಚಿತವಾದ ಭಾವನೆ ಇರಬೇಕೋ, ಆ ಭಾವನೆ ಇದ್ದದ್ದು ಬದುಕಲಿಕ್ಕೆ ಸಾಧ್ಯ. ಹೊರಟ ಹೊರಟ ಹೊರಟ, ಮುಂದೆ ಬಿದ್ದ, ಹಾಕ ಮೈಯೆಲ್ಲ ತರಿಸೋಯ್ತಂತೆ, ಗಾಯ ಆಗ್ತಾ ಇದೆ. ಮುಂದೆ ಹೇಳಿ ಕೇಳಿ ಕಾಡು ಬೇರೆ ಕೇಳಬೇಕಾ, ಭಯಂಕರ ಹುಣ್ಣಾಗೋಯ್ತು ಮುಂದೆ. ಹಾಗೆ ತೆವಳ್ಕೊಂಡೇ ಹೋಗ್ತಾನೆ. ಹಾಗೆ ದೊಡ್ಡ ಗಾಳಿ ಬೀಸುತ್ತೆ, ಗಾಳಿ ಬೀಸಿದಾಗ ಕಾಡ್ಗಿಚ್ಚುರುವಾಗತ್ತೆ. ಈ ಬಿದಿರಿ ಮರ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತಲ್ಲ, ಆ ಫ್ರಿಕ್ಷನ್ನಿಗೆ ಬೆಂಕಿ ಹುಟ್ಟುತ್ತೆ. ಆವಾಗ ದೊಡ್ಡ ಕಾಡಿಗೆ ಶುರುವಾಯಿತು. ಮಧ್ಯೆ ಸೇರಿಕೊಂಡಿದ್ದಾನೆ, ಎಲ್ಲ ಕಡೆ ಸುಟ್ಟು ಸುಟ್ಟು ಬೂದಿಯಾಗಿಬಿಟ್ಟ. ಸುಟ್ಟು ಬೂದಿಯಾದ ಅವನು ಪಾಪ ಹೋಯಿತು, ಅವನು ವಿಮಾನ ಕೂತ್ಕೊಂಡು ಸ್ವರ್ಗಕ್ಕೆ ಹಾರಿಬಿಟ್ಟನಂತೆ. ಅಂದರೆ ಪಾಪ ಮಾಡಿದವನು ಅದನ್ನು ಕಳ್ಕೊಳ್ಳೋದಕ್ಕೆ ಉಪವಾಸ ಮಾಡಿದ್ದೊಂದು ಪುಣ್ಯ, ಏನೋ ತಗೊಳ್ಳದೆ ಹೋಗಿತ್ತು. ಮುಂದೆ ಬೆಂಕಿಯಲ್ಲಿ ದಗ್ಧನಾಗಿಬಿಟ್ಟ. ಈ ಪಾಪ ಮಾಡ್ತೀವಿ ಅಂತೇಳಿ ಅವ್ರು ತೀರ್ಥ ತೊಗೊಂಡು ಮೈನ್ ಪ್ರೋಕ್ಷಣ ಮಾಡ್ಕೊಂಡ್ಬಿಟ್ರೆ ಪಾಪ ಹೋಗೋದಿಲ್ಲ ಸುಲಭವಾಗಿ. ಮತ್ತು ನೆಗಡಿ ಕೆಮ್ಮಿಗೆ ಔಷಧಿ ತೊಗೊಂಡ ಹಾಗೆ ಆ ರೀತಿ ಕ್ಯಾನ್ಸರ್ಗೆ ಔಷಧಿ ತೊಗೊಂಡ್ರೆ ಹೋಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಸಿವಿಯರ್ ಇರಬೇಕು. ಅದಕ್ಕೆ ಹಾಸ್ಪಿಟಲೈಸೇಷನ್ನೇ ಆಗ್ತಾನೆ, ಭಾಳ ಒದ್ದಾಡ್ತಾನೆ. ಆ ರೋಗದ ತಕ್ಕಂತೆ ಚಿಕಿತ್ಸೆ ಕೊಡಬೇಕಾಗ್ತದೆ. ಇವತ್ತು ಮಹಾಪಾಪಗಳಿಗೆ ಸಣ್ಣ ಪುಟ್ಟ ಪರಿಹಾರದಿಂದ ಪ್ರಾಯಶ್ಚಿತ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಮರಣಾಂತ ಪ್ರಾಯಶ್ಚಿತ್ತ ಅಂತ ಕರೀತಾರಲ್ಲ, ಅದನ್ನು ಮಾಡಿಕೊಂಡ ಉದ್ಧಾರವಾಗಿ ಬಿಟ್ಟ. ಧರ್ಮರಾಜ ನೋಡಿದೀಯ, ಈ ಪಕ್ಷಿಯ ಕಥೆಯನ್ನು ಮುಚುಕುಂದ ರಾಜ ನನಗೆ ಹೇಳಿದ್ದು. ಮುಚುಕುಂದ ರಾಜನಿಗೆ ಭಾರ್ಗವ ಶುಕ್ರಾಚಾರ್ಯ ಹೇಳಿದರಂತೆ, ಅದನ್ನು ಅವ್ರು ಲೋಕದಲ್ಲಿ ಪ್ರಸಾರ ಮಾಡಿದರಂತೆ. ಅದು ಭೀಷ್ಮರ ಕಿವಿಗೆ ಬಿದ್ದು ಧರ್ಮರಾಜನ ಕಿವಿಗೆ ಬಿಡ್ತಾ ಇದೆ. ಅಂದರೆ ಪಕ್ಷಿಯ ಕಥೆ ದೇವತೆಗಳ ಬಾಯಲ್ಲಿ ಬರ್ತಾ ಇದೆ, ಇದು ಆಶ್ಚರ್ಯ. ಇಂಥ ಒಂದು ಅಪೂರ್ವವಾದಂಥ ಸಿದ್ಧಿಯನ್ನು ಗಳಿಸಿದವರ ಕಥೆ ಇದು. ಇವತ್ತು ಕೊಟ್ಟೆ ದೇಶದ ಹೆಸರು ರೆಕಾರ್ಡ್ ಆಗಲಿಲ್ಲ, ಆಸ್ತಿ ಮಾಡಿದ ಹೆಸರು ರೆಕಾರ್ಡ್ ಆಗೋದೇ ಇಲ್ಲ, ಕೊಟ್ಟವ್ರ ಹೆಸರು ರೆಕಾರ್ಡ್ ಆಗ್ತದೆ ಯಾವಾಗಲೂ ಕೂಡ. ಕೊಟ್ಟವ್ರ ಹೆಸರು ರೆಕಾರ್ಡ್ ಹಾಕಿ ಇಟ್ಕೊಂಡವ್ರ ಹೆಸರು ರೆಕಾರ್ಡ್ ಆಗೋದಿಲ್ಲ. ಇಟ್ಕೊಂಡ್ರೆ ಪಾಪಿ ಅಂತಾರೆ, ಕೊಳೆಯಷ್ಟು ಹಣ ಎತ್ತೋ ಕಳಿಸ್ಕೊಂಡು ಹೋದ ಅಂತಾರೆ ಹೊರತು ಉಪಯೋಗ ಮಾಡಬೇಕು ಅದನ್ನು ಯಾವಾಗಲೂ ಕೂಡ. ಸದ್ವಿನಿಯೋಗಕ್ಕಿಂತ ದೊಡ್ಡ ಮಾರ್ಗ ಇನ್ನೊಂದಿಲ್ಲ. ಅದಕ್ಕೆ ಪಕ್ಷಿಯ ಕಥೆ ಬಹಳ ಪೂರ್ವವಾದದ್ದು. ಧರ್ಮರಾಜ ಅತಿಥಿ ದೇವೋಭವ, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಧರ್ಮರಾಜ ಆ ರೀತಿ ಮಾಡಿದ ಪುಣ್ಯಾತ್ಮನೇ. ದುರ್ವಾಸರು ಬಂದ ಕಾಲಕ್ಕೆ ಹೇಗೆ ನೋಡ್ಕೋತಾನೆ ಅವರನ್ನ. ದುರ್ವಾಸರು ಬಂದರು, ಎಲ್ಲ ಮುಗಿದೋಗಿರುತ್ತೆ ಅಕ್ಷಯ ಪಾತ್ರಿಕೆ, ಅದು ಹಿಂದೆ ಕತೆ ಕೇಳಿದ್ದೇವೆ. ಅಕ್ಷಯ ಪಾತ್ರೆ ಖಾಲಿ, ಅಷ್ಟೊತ್ತಿಗೆ ದುರ್ವಾಸರು ಬರ್ತಾರೆ. ದುರ್ವಾಸರು ಬರ್ತಾರಲ್ಲ, ದುರ್ಯೋಧನ ಕಳಿಸಿಕೊಡ್ತಾನೆ. ದುರ್ಯೋಧನ ಅದು ಈ ಹೊತ್ತಿಗೆ ಹೋಗಿ ಅವ್ರನ್ನ ತೊಂದರೆ ಕೊಡಿಸ್ವಿ ಅಂತೇಳಿ. ತಮ್ಮನೆ ಬಂದರೆ ಬಾಗಲಕ್ಕನವನು, ಅವ್ರ ಮನೆಗೆ ಹೋಗಿ ಪಕ್ಕದ ಮನೆ ತೋರಿಸಿ ಬಾಗಲಕ್ಕೊಂಡ್ಬಿಡ್ತಾರಲ್ಲ ಆ ಟೈಪ್. ದುರ್ಯೋಧನ ಅವರಿಗೇನು ಮಾಡಲಿಲ್ಲ, ಸೀದಾ ಅವನಿಗೆ ಹೋಗಿ ಅಂತ ಕಳಿಸಿಕೊಟ್ಟ. ಬಂದರು, ಎಲ್ಲ ಮುಗಿದೋಗಿತ್ತು. ಧರ್ಮರಾಜ ಕಥೆ ಕೇಳಿದಾಗ ಸಾರ್ಥಕ ಆಗಿರ್ತದೆ ಪಾಪ. ಯೋಚನೆ ಮಾಡಿದ, ಏನು ಮಾಡೋ ದ್ರೌಪದಿ ಅಂತ ಕೇಳಿದ. ದ್ರೌಪದಿದೇ ಹೇಳಿದರು, ಏನು ಯೋಚನೆ ಮಾಡೋ ಕಾರಣ ಇಲ್ಲ, ಇದಕ್ಕೆಲ್ಲ ಉಪಾಯ ಇದೆ, ನಾ ಯಾರನ್ನ ಕೇಳೋಕ್ಕೆ ಹೋಗಲಿಲ್ಲ. ಕೃಷ್ಣನ ಸ್ಮರಣೆ ಮಾಡಿ ತಕ್ಷಣ ಕೃಷ್ಣ ದ್ರೌಪದಿ ದೇವಿ ಕೃಷ್ಣ ಸ್ಮರಣೆ ಮಾಡ್ದೇನೋ ತರೋ ಶಕ್ತಿ ಇದೆ. ಯಾಕೆ ಅನ್ನಂ ಸರಸ್ವತಿ ಕುರಿಯಾತ್, ಅನ್ನಾಭಿಮಾನಿ ದೇವತೆ ದ್ರೌಪದಿನೇ ಭಾರತಿನೇ, ಅವ್ರ ಹೆಸರು ಹೇಳಿದ್ರೆ ಅನ್ನ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅವ್ರು ನಮಗೆಲ್ಲ ಪಾಠ ತೋರಿಸಿಕೊಡ್ತಾರೆ. ಕೃಷ್ಣನ ಕರೆದ್ರೆ ಎಲ್ಲರಿಗೂ ಕೊಟ್ಟೆ ಕೊಡ್ತಾನೆ ಅನ್ನ ಅಂತ ತೋರಿಸೋದಕ್ಕೆ ಕೃಷ್ಣನ್ ಧ್ಯಾನ ಮಾಡಿದ ತಕ್ಷಣ ಕೃಷ್ಣ ಬಂದುಬಿಟ್ಟನಂತೆ. ಇಲ್ಲಿ ತಮಾಷೆ ನೋಡಿ, ಅತಿಥಿಗಳು ಬಂದಿದ್ದಾರೆ ಅವ್ರಿಗೆ ಆಹಾರ ಕೊಡಬೇಕು ಅಂತ ಅನ್ಕೊಂಡ್ರೆ ದೇವರು ಬಂದ ಅಂತ ಅರ್ಥ. ಅದಕ್ಕೆ ಅತಿಥಿ ದೇವೋಭವ ಅಂತ ಹೆಸರದು. ಅತಿಥಿ ಪೂಜೆ ಮಾಡ್ತೇವೆ ಅಂತ ಅನ್ಕೊಳ್ಳಿ, ದೇವರು ಬಂದೇ ಬಿಡ್ತಾನೆ ಅಂತಾರೆ. ನಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮನೆ ದೇವ್ರು ಇದ್ದು ದೇವ್ರು ಹೊರಟೋಗಿ ಬಿಡ್ತಾರೆ. ಮನೆ ದೇವ್ರ ಖಾಲಿ, ದೇವ್ರ ಮನೆ ಸಾಲಿಗ್ರಾಮ ಕೂತಿರ್ತೇವೆ ಹೊರತು ದೇವ್ರ ಸನ್ನಿಧಾನ ಇಡದೇ ಇಲ್ಲ. ಅದಕ್ಕೆ ಮಾಡ್ಲಿಕ್ಕೆ ಅಂತ ಹೊರಟ ವಿದ್ಯಾರ್ಥಿ ಓದ್ತೇನೆ ಅಂತ ಹೇಳ್ತಾನೆ, ಜನ ಸಹಾಯ ಮಾಡೋಕ್ಕೆ ಶುರು ಮಾಡ್ತಾರೆ. ಓದೋದಿಲ್ಲ ಅಂತೇಳಿ ಹಾಸ್ಟೆಲ್ ಸೇರ್ಕೊಂಡಿರ್ತಾರೆ, ಸೀಟ್ ಸಿಗಲಿಲ್ಲ, ಮನೆ ಖಾಲಿ ಮಾಡಬೇಕು. ಅವನು ಹಾಸ್ಟೆಲ್ ಸೀಟ್ ಸಿಗಬೇಕಾದ್ರೆ ಖಾಲಿ ಸೀಟ್ ಸಿಕ್ಕಿರ್ಬೇಕು ಅವನಿಗೆ. ಇಲ್ಲಿ ಹೋಟ್ಲ್ ಆಗಿಬಿಡುತ್ತೆ, ಆಮೇಲೆ ಉಳಿದಲ್ಲಿ ಕೊಡಕ್ಕೆ ಬರೋದಿಲ್ಲ. ಅಡ್ಮಿಷನ್ ಆಗಿದ್ರೆ ಮಾತ್ರ ಹಾಸ್ಟೆಲ್ ಹೇಗಿರಬೇಕು. ಇವತ್ತು ನಾವು ದಾನ ಧರ್ಮ ಮಾಡ್ತೇವೆ ಅಂದ್ರೆ ಮಾತ್ರ ದೇವರು ಕೊಡ್ತಾನೆ, ಅವ್ರು ಕೊಡೋದೇ ಇಲ್ಲ. ತಕ್ಷಣ ಕೃಷ್ಣ ನನಗೆ ಕೊಡಿ ಫಸ್ಟ್ ಅಂತ ಕೇಳಿದ. ನನಗೇನು ಕೊಡ್ತೇನೆ, ನನಗೆ ಹಸಿವೆ ಆಗಿದೆ ಅಂತ ಬಂದ ಭಗವಂತ. ಆ ಕಥೆ ಗೊತ್ತೇ ಇದೆ. ಅಕ್ಷಯ ಪಾತ್ರೆ ಖಾಲಿ ಅಂತ ಹೇಳಿದ್ರೆ ನಾನು ಹುಡುಕ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ದೇವರ ಕಣ್ಣಿಗೆ, ನಾನು ಮನುಷ್ಯನ ಕಣ್ಣಿಗೆ ಕಾಣದೆ ದೇವರ ಕಣ್ಣಿಗೆ ಕಾಣುತ್ತೆ ಅಂತ ಅರ್ಥ. ಅವರು ಮನುಷ್ಯರಲ್ಲ, ದೊಡ್ಡ ದೇವತೆಗಳು, ಅವರಿಗಿಂತ ದೇವರ ಕಣ್ಣು ಸೂಕ್ಷ್ಮ. ಇದು ಬಹಳ ಆಶ್ಚರ್ಯ. ಅವರಿಗಿಂತ ದೇವರ ಕಣ್ಣು ಸೂಕ್ಷ್ಮ. ಏನೋ ಒಂದು ಸಿಕ್ಕ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಂತೆ. ಸದ್ಯ ನನ್ನ ಊಟ ಆಯ್ತು ಅನ್ಕೊಂಡ, ಕರೆಯಲಿಕ್ಕೆ ಹೋದ್ರೆ ದುರ್ವಾಸ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಅವ್ರು 80,000 ಶಿಷ್ಯರಂತ ಅವರಿಗೆ ಎಲ್ಲ ಹೊಟ್ಟೆ ತುಂಬೋಗ್ಬಿಟ್ಟಿದ್ರೆ. ದುರ್ವಾಸ ಒಬ್ಬರೇ ಬಂದಿಲ್ಲ, 80,000 ಶಿಷ್ಯರ ಸಮೇತ ದುರ್ವಾಸ ಬಂದಿದೆ. ಅವ್ರು ಕಡವೆ ತಿನ್ನೋರಲ್ಲ, ಅವ್ರು ಹೇಗೆ ಕೇಳಿ ಶಿವನ ಅವತಾರ, ಇಡೀ ಜಗತ್ತನ್ನು ನುಂಗಿ ಹಾಕೋ ಶಕ್ತಿ ಇರತಕ್ಕಂಥವ್ರು. ಅಂಥವ್ರ ಹೊಟ್ಟೆ ಕೃಷ್ಣ ಎಷ್ಟು ತಿಂದಿದ್ದಕ್ಕೆ ಪೂರ್ತಿ ತುಂಬಿ ಹೋಯ್ತಂತೆ. ಆದ ಧರ್ಮರಾಜ ಆ ರೀತಿ ಮಾಡಿ ಎಷ್ಟು ಸಿದ್ಧಿ ಗಳಿಸಿದವನು, ಕೃಷ್ಣನ ಪರಮಾನುಗ್ರಹ ಪಾತ್ರನಾದವನು. ಇದ ಅರ್ಥ ಮಾಡಿಕೊಂಡ್ರೆ ಯಮದೇವರು ಕೇಳ್ತಾರೆ, ಶ್ಯಾಮಲ ಹೀಗೆ ಮಾಡ್ತೀಯಲ್ಲ, ಆ ಬ್ರಾಹ್ಮಣನ ಹೊಂದ್ಕೊಂಡ್ರೆ ನಮಗತಿ ಏನಾಗಬೇಕು ಅಂತಾರೆ ಯಮದೇವರು. ಅಷ್ಟೇ ಅರ್ಥ ಮಾಡಿಕೊಳ್ಳಿ, ಯಮದೇವರು ಗಾಬರಿ ಪಡಬೇಕಾದ್ರೆ ನಮ್ಮ ಸ್ಥಿತಿ ಎಷ್ಟು ಗಾಬರಿ ಪಡಬೇಕಾಗಿ. ಯಾವುದೇ ಮನೆಗೆ ಅತಿಥಿ ಒಬ್ಬ ಬಂದು ಅವನು ಬೈಕೊಂಡು ಹೋದ ಅಂದ್ರೆ ಇವ್ರು ಅಷ್ಟು ದಿವಸಗಳ ಕಾಲ ಏನು ಪುಣ್ಯ ಮಾಡಿರ್ತಾನೋ ಅಷ್ಟು ಪುಣ್ಯ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ನಲ್ಲಿಫೈ ಆಗಿಬಿಡುತ್ತೆ ಒಂದು ಕ್ಷಣಕ್ಕೇನೆ. ಅದಕ್ಕೆ ನಮ್ಮ ಕೈಯಿಂದಾದಷ್ಟು ಆಧಾರೋಪಚಾರವನ್ನು ಮಾಡಬೇಕು ಎಂಬುದು ಶಾಸ್ತ್ರದ ಆದೇಶ. ಪಶುಪಕ್ಷಿಗಳಿಗೆ ನಮಗೆ ಗೊತ್ತಾಗ್ತಕ್ಕಂಥ ದೊಡ್ಡ ಸಿದ್ಧಾಂತ ಇದು. ಇದನ್ನು ಕೇಳಿಕೊಂಡಾಗ ಧರ್ಮರಾಜನಿಗೆ ಭಾರಿ ಖುಷಿಯಾಯಿತು. ಒಂದು ಸಾರ್ಥಕವಾದ ಕೆಲಸ ತಾನು ಮಾಡಿದ್ದೇನೆ ಎಂದು ಸಮಾಧಾನ ಸಿಕ್ತು. ಅದಕ್ಕೆ ಹೇಳಿದ್ದು, ಹೆಸರು ಕೇಳ್ತಿರೋದು ಹೆಸರಿಗೆ ಧರ್ಮರಾಜ, ನಡೆಸ್ತಿರೋದೆಲ್ಲ ಮುಖ್ಯವಾಗಿ ಜಗತ್ತಿಗೆ ಮುಟ್ಟಿದಂಥ ಸಂದೇಶ. ಅನಂತರ ಈ ತದ್ವಿರುದ್ಧ ಕಥೆ ಒಂದು ಬರ್ತದೆ, ನಾಳೆ ನೋಡೋಣ. ತದ್ವಿರುದ್ಧವಾದ ಕಥೆ ಅದು, ಒಬ್ಬ ಭಾರಿ ಕೃತಜ್ಞನ ಕಥೆ ಅದು. ಒಂದು ಇವನು ಬೇಡ, ಇನ್ನೊಬ್ಬನು ಸಿಗ್ತಾನೆ. ಬ್ರಾಹ್ಮಣನ ಕಥೆ, ಒಳ್ಳೆ ಬೇಡನ ಕಥೆ, ಕೆಟ್ಟ ಬ್ರಾಹ್ಮಣನ ಕಥೆ ಹೇಳ್ತಾರೆ. ಅದೇನೋ ಬಂದ ನಾಳೆ ನೋಡೋಣಂತೆ. ಅನೇಕ ಹರಿಕಥಾಮಸಾರಕ್ಕೆ ಈಗಾಗಲೇ ಗುರುರಾಜರ ದೇಶಮುಖ್ ಅವರ ಕೈಲಿ ಹಣ ಕೊಟ್ಟಿದ್ದಾರೆ. ನಾಳೆ ಅವರಿಗೆಲ್ಲ ಪುಸ್ತಕ ಕೊಡೋ ವ್ಯವಸ್ಥೆ ಮಾಡುತ್ತಾದ್ರಿಂದ ನಾಳೆ ಎಲ್ಲರೂ ತಗೊಂಡು ಹೋಗ್ಬೋದು. ಎಷ್ಟು ಜನ ಹೆಸರು ಬರೆಸಿದ್ದಾರೆ, ಎಲ್ಲ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.